ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯ ದೇವರ ಅತಿಶುದ್ಧ ಪ್ರೀತಿ ಹಾಗೂ ನಮ್ಮ ರಕ್ಷಿತ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವು ಈ ವಾರದ ಮೊದಲನೇ ದಿನದಂದು ಈ ಒಂದು ಸಂಜೆ ವೇಳೆಯಲ್ಲಿ ಒಂದು ಚಿಕ್ಕ ಕುಟುಂಬವಾಗಿ ನಾವು ಒಂದು ಕೂಡಿದ್ದೇವೆ. ಈ ಒಂದು ಅವಕಾಶಕ್ಕಾಗಿ ನಮ್ಮ ಪ್ರೀತಿಯ ತಂದೆಯ ದೇವರಿಗೆ ಸಮಯಕ್ಕಂತರ ನಾನು ವಂದನೆ ಹೇಳುವನಾಗಿದ್ದೇನೆ. ನಮ್ಮ ತಂದೆಯ ದೇವರಿಂದಲೂ ಹಾಗೂ ನಮ್ಮ ರಕ್ಷಿತ ಯೇಸು ಕ್ರಿಸ್ತನಿಂದಲೂ ಕೃಪೆ ಶಾಂತಿ ನಮ್ಮೆಲ್ಲರೊಡನೆ ಇರಲಿ. ಸೇವಿತಿನ ಒಂದು ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವಲ್ಲಿ ನಾವೆಲ್ಲರೂ ಎದುರು ನಿಂತು ಸಂಗೀತ ಪುಸ್ತಕದಲ್ಲಿ ಒಂದನೇ ಸಂಗೀತವನ್ನು ಆಡಿ ಈ ಒಂದು ಕೂಟವನ್ನು ನಾವು ಪ್ರಾರಂಭ ಮಾಡೋಣ. ಹಿಮ್ ನಂಬರ್ 1. ಕುಳಿತುಕೋಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಈಗ ಮೊದಲನೇದಾಗಿ ಓದುವುದಕ್ಕೆ ಆರಿಸಿಕೊಂಡಿರುವ ಒಂದು ವೇದವಾಕ್ಯ ಕೀರ್ತನ ಗ್ರಂಥ ಪುಸ್ತಕ 19:1-14. ರೀಡಿಂಗ್ ಫ್ರಮ್ ದ ಬುಕ್ ಆಫ್ ಸಾಂಗ್ಸ್ chapter 19:1-14. ಇದನ್ನು ನಮ್ಮ ಸಹೋದರ ಪೀಟರ್ ಅವರು ಬಂದು ಇಲ್ಲಿ ಓದಬೇಕಂತ ನಾನು ಕೇಳಿಕೊಳ್ಳುತ್ತೇನೆ.
ಓದುವುದಕ್ಕಾಗಿ ಆರಿಸಲ್ಪಟ್ಟಂಥ ವೇದಭಾಗ ದಾವೀದನು ಬರೆದ ಕೀರ್ತನೆ 19:1-14. ದೇವರ ಸೃಷ್ಟಿ, ಧರ್ಮಶಾಸ್ತ್ರ, ಇವುಗಳ ಮಹಿಮೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು, ಶಬ್ದವಿಲ್ಲ ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ, ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗೂಢಾರವನ್ನು ಏರ್ಪಡಿಸಿದ್ದಾನೆ, ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನು ಎಂಬಂತೆ ಹೊರಟು ಬರುವನು, ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ, ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ, ಅವನ ಬೀಸಲಿಗೆ ಮರೆಯಾದದ್ದು ಒಂದು ಇಲ್ಲ, ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು, ಯಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ, ಯಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತದೆ, ಯಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ, ಯಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ, ಯಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ, ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ, ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ತನ್ನ ತಪ್ಪುಗಳನ್ನೆಲ್ಲ ತಿಳಿಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು, ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳದಿರಲಿ, ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಯಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದೇ. ಆಮೇನ್.
ಈಗ ನಮ್ಮನ್ನು ಪ್ರಾರ್ಥನೆ ನಡೆಸಿಕೊಡುವಂತೆ ನಮ್ಮ ಸಹೋದರದ ಮೂರ್ತಿಯವರನ್ನು ನಾನು ಕೇಳಿಕೊಳ್ಳುತ್ತೇನೆ.
ஜெபிப்பமாக. வானமே உம்முடைய சிங்காசனமாகவும் பூமி உம்முடைய பாதப்பீடமாகவும் வைத்து எல்லாவற்றையும் ஆதி முதற்கொண்டு அந்த முறையிலும் வழிநடத்தி வருகிற எங்கள் பரலோகத்தில் வாசமாயிருக்கிற எங்கள் நல்ல பிதாவே, உமக்கு எல்லா துதியும் கனமும் மகிமையும் எங்கள் ஆண்டவராக இயேசு சுவாமியின் மூலியமாக இந்த மாலவிலே உம்மை ஸ்தோத்தரிக்கிறோம், கொண்டாடுகிறோம் பிதாவே. ஆம் பிதாவே, எங்களுடைய ஜீவ நாட்களில் இன்னொரு நாளை நீ கூட்டி தந்து இதோ பிதாவே இந்த வாரத்தின் முதலாம் நாளிலே இந்த அருமையான மாலை வேளையில் எங்களை ஒரு சிறு குடும்பமாக கூடியவரை செய்து உம்முடைய நாமத்தை நாங்கள் துதிக்கவும் மகிமைப்படுத்தவும் உம்முடைய ஜீவனுள்ள வாக்கியங்களை நாங்கள் கேட்கவும் தியானிக்கவும் நீ தந்தந்த வேலைக்காக நேரத்துக்காக நான் நன்றியோடு துதிக்கிறோம் பிதாவே. ஆம் பிதாவே, உலகத்தில் எத்தனையோ கொடான கொடி மக்கள் இருந்த பொழுதிலும் இதை ஒரு சிலராக எங்களை தெரிந்து கொண்டு இந்த மகாபரிஷுத்தமான விசுவாசத்தை எங்களுக்கு தந்து அந்த விசுவாசத்தில் தந்தை நாங்கள் விழுந்து போகாதபடிக்கு இதை எங்களை இந்த நாள் மட்டும் நீ வழிநடத்தி வந்ததற்காக உம்மை நன்றோடு துதிக்கிறோம் பிதாவே. ஆம் தந்தையே, நீ தேவாதி தேவனும் ராஜாதி ராஜனுமாய் இருக்கிறீர். உமக்கு சமமான தேவர்கள் இந்த உலகத்தில் இல்லை என்று நாங்கள் அறிக்கை செய்கிறோம் தந்தையே. உம்முடைய கட்டளைகளும் நியாயப்பிரமாணங்களும் அது நீதி உள்ளதாகவும் பரிபூர்ணமாகவும் பரிசுத்தமாக இருக்கின்றது என்று நாங்கள் விசுவாசிக்கின்றோம் தந்தையே. ஆதால் தந்தையே, இதோ இப்படியாப்பட்ட கட்டளைகளை தேவன் எங்களுக்கு தந்து இதோ அந்த கட்டளைக்குள் நாங்கள் வழிநடக்க நீ செய்து வரும் எல்லா கிருபைக்காக நாங்கள் நன்றியோடு உம்மை துதிக்கிறோம் தந்தையே. விசேஷமாக இந்த அருமையான நேரத்தில் கூட தந்தையே உம்முடைய பிரசங்கங்கள் மத்தியிலிருந்து இதோ இந்த ஒரு ஆராதனை நீ வழிநடத்தி தரும்படி ஜெபிக்கிறோம் தந்தையே. இதோ எங்கு என்னுடைய நாமத்தினால் இருவர் மூவர் குடித்ததிப்பார்களோ அங்கு என்னுடைய சமூகம் இருக்கு என்று எங்களுக்கு சொன்னி தந்தையே. இதோ இந்த அருமையான வேளையில் கூட உம்முடைய சமூகம் எங்கள் மத்தியிலிருந்து, இதோ உம்முடைய மத்தியில் எங்களோடு உம்முடைய வாக்கியத்தை பகிர்ந்து கொள்ளிருக்கின்ற சகோதரரை உம்முடைய பரிசுத்த ஆவினால் நிரப்பி அவர் நாவின் மூலியமாக எங்களோடு பேசும் பிதாவே. தந்தை, கேட்கின்ற நாங்கள் எங்கள் உள்ளத்தில் வைத்து இதோ அதை எங்கள் அனுதின வாழ்க்கையில் கை கொண்டு நடந்து தந்தையே, நாங்கள் உமக்கு ஏற்ற கண்ணிகளை தரக்கூடிய பிள்ளைகளாக ஜெபிக்கும்படி எங்கள் அனைவரையும் நீ ஆசீர்வதிக்கும்படி ஜெபிக்கிறோம். இதோ விசேஷிதமாக வந்திருக்கின்ற எல்லா சகோதர சகோதரிகளை கூட நீ ஆசீர்வதியும் தந்தையே. தந்தை, காரணமின்றி வளர்த்தப்பட்ட பிள்ளைகளுக்கு நாள் கூடிய ஆசீர்வத்தை நீ தரும்படி ஜெபிக்கிறோம். தந்தை, மீண்டும் ஒரு முறை கூட இதோ தொடக்கு முதல் முடிவரை உம்முடைய சமூகம் எங்கள் மத்தியில் இருந்து நீ எங்களை வழிநடத்தி தரும்படி எங்கள் ஆல்பாவும் ஒமேகாவும் ஆகிய இயேசு கிறிஸ்துடைய விலையேறப்பெற்ற நாமத்தினால் மனத்தாழ்மையோடு பணியோடு வேண்டிக் கொள்கிறோம் எங்கள் பரலோகத்தில் உள்ள நல்ல பிதாவே. ஆமேன்.
கிருஷ்ணலின் பித்தியா சோதர சோதரியரே, இவத்தி வந்து பாட்டக்காகி ஆரிசிக்கொண்டு வந்த வேதவாக்கிய பிரகடன கிரந்த 16 அத்தியாய வச்சன 12-16 வரைகே. த சோசன் டெக்ஸ்ட் ஃபார் டுடேஸ் டிஸ்கோர்ஸ் இஸ் ஃப்ரம் த புக் ஆஃப் ரெவலேஷன் 16th சாப்டர் வர்ஸ் 12-16. இதன் சிஸ்டர் ரெபேக் அவர் ஓதபிக்கந்த நான் கேள்விக்கொள்ளுத்தேன். ரெவலேஷன் 16th சாப்டர் வர்ஸ் 12-16. ಥ್ಯಾಂಕ್ ಯು ಸಿಸ್ಟರ್. ನಾವು ಈಗ ಕೇಳಿದ ವಚನದ ಆಧಾರ ಮೇಲೆ ಇವತ್ತು ಪಾಠ ಇರುತ್ತೆ. ಸೊ ಇದಕ್ಕೆ ಹೋಗೋ ಮುನ್ನ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಸಂಗೀತ ಪುಸ್ತಕದಲ್ಲಿ 215 ಸಂಗೀತ ಮೊದಲನೇ ಚರಣನಾಡಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಹಿಮ್ನ 215 ಫಸ್ಟ್ ಸ್ಟಾನ್ಸ. ಕೇಳಿದ ಒಂದು ಆಧಾರದ ವಚನ ಪ್ರಕಟಣೆ 16 ಅಧ್ಯಾಯ 12-16. ಈ ಒಂದು ವಚನದ ಆಧಾರದ ಮೇಲೆ ನಮ್ಮ ಮೊದಲದಿರುವ ನಮ್ಮ ಸಹೋದರ ರಾಜ್ ಅವರಿಂದ ದೇವವಾಕ್ಯ ಸಂದೇಶ, ಅವರು ಆರಿಸಿಕೊಂಡಿರೋ ಒಂದು ಟೈಟಲ್ ಸೋಷಿಯಲ್ ಫ್ರಿಕ್ಷನ್ ನಿಯರಿಂಗ್ ಕಂಬೆಷನ್ ಎಂಬ ಒಂದು ವಿಷಯದ ಮೇಲೆ ನಮ್ಮ ಮಧ್ಯದಲ್ಲಿ ದೇವವಾಕ್ಯ ಸಂದೇಶವನ್ನು ಹಂಚಬೇಕಂತ ನಾನು ಕೇಳಿಕೊಳ್ಳುತ್ತೇನೆ.
ಕರ್ತನಲ್ಲಿ ಪ್ರೀತಿಯಂತಹ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು, ನಮ್ಮ ರಕ್ಷಕನೂ ಒಡೆಯನಾಗಿರುವಂಥ ಯೇಸು ಕ್ರಿಸ್ತು ನಮ್ಮದಲ್ಲೂ ವಂದನೆಗಳು ಸಲ್ಲಿಸನಾಗಿದ್ದೀನಿ. ದೇವರೊಂದು ಪ್ರೀತಿ, ದೇವರೊಂದು ಕಣಿಕರ ಕೃಪೆಗಳಿಂದ ಇನ್ನ ಜೀವಿತ ಸಂಖ್ಯೆಯಲ್ಲಿ ಎಣಿಸಿ ನಮಗೆಲ್ಲ ರೀತಿ ಆಶೀರ್ವದಿಸಿ ಕರುಣಿಸಿ ಕಾದು ಕಾಪಾಡಿದ ತಂದೆಯ ದೇವರಿಗೆ ತುಂಬ ಕೃತಜ್ಞತೆ ಸ್ತೋತ್ರಗಳನ್ನು ಉಳ್ಳವನಾಗಿ ಇದನ್ನು ನಾವು ಪಾಠಕ್ಕೆ ಹೋಗೋಣ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಸೊ ಇವಾಗ ನಾವಿರೋಂಥ ಒಂದು ಸಂದರ್ಭಗಳು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಗೆ ನಾವು ತುಂಬ ಅಂತ್ಯಕಾಲದಲ್ಲಿ ನಾವೇನಾಗಿದ್ದೀರಿ ಇದ್ರಿ. ಸೊ ಅದು ಮುಖ್ಯವಾಗಿ ನಾವು ಎದುರು ನೋಡೋಂಥ ಒಂದು ಘಟನೆಗಳು ಯಾವ ಥರ ಇದೆ ಅಂತಂದರೆ, ಅತಿ ಶೀಘ್ರದಲ್ಲಿ ಇವಾಗ ಇರುವಂಥ ಒಂದು ಸಮಾಜ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗೋದು ನಾವೇನು ಮಾಡೋದು ನಾವು ಎದುರು ನೋಡ್ಬೋದು. ಸೊ ಆಲ್ರೆಡಿ ಅದಕ್ಕೆ ಅನೇಕ ಒಂದು ಸಿದ್ಧತೆಗಳು ಆಗ್ತಿರೋದು ನಾವು ನೋಡ್ತಾ ಇರ್ಬೋದು. ಇದನ್ನೇ ಪ್ರಕಟಣೆ 16ನೇ ಅಧ್ಯಾಯದಲ್ಲಿ ಓದಿರೋಂಥ ವಾಕ್ಯದಲ್ಲಿ ಹೇಳೋಂಥದ್ದು. ಸೊ ಅಲ್ಲಿ ಯಾವ ರೀತಿ ಈ ಒಂದು ಅರ್ಮಗೆದನ್ ಎಂಬಂಥ ಒಂದು ಸ್ಥಳಕ್ಕೆ ದೇವರು ಒಂದು ಘಟನೆಗಳನ್ನ ಸೇರಿಸ್ತಾರೆ ಅಂತಂದ್ಬಿಟ್ಟು ಆ ವಾಕ್ಯದಲ್ಲಿ ಹೇಳೋದನ್ನ ನೋಡ್ತೀರಿ. ಆ ವಾಕ್ಯನ ಇನ್ನೊಂದ್ಸತಿ ಓದೋಣ. ಒಂದ್ಸತಿ ಪ್ರಕಟಣೆ 16ನೇ ಅಧ್ಯಾಯ 13 ಮತ್ತು 14 ಓದಿ.
ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳೆಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು, ಭೂಲೋಕದಲ್ಲೆಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು.
ನೋಡ್ರ, ಸೊ ಅಲ್ಲಿ ಏನ್ ಮಾಡ್ತಾರೆ, ಭೂ ರಾಜರ ಹತ್ರಕ್ಕೆ ಹೋಗ್ಬಿಟ್ಟು ಇದು ಏನಪ್ಪ ಮಾಡ್ತಾರೆ ಅಂತಂದ್ರೆ ಎಲ್ಲರದ್ದು ಯುದ್ಧಕ್ಕೆ ಏನ್ ಮಾಡ್ತಾರಂತೆ, ಆಗುವಂತ ಮಹಾಯುದ್ಧಕ್ಕೆ ಸೇರಿಸ್ತಾರೆ ಅಂತ ನೋಡ್ತೀರಿ. ಸೊ ಅಲ್ಲಿ ದೆವ್ವಗಳು, ಒಂದು ಆತ್ಮಗಳು, ಅಶುದ್ಧ ಆತ್ಮಗಳು ಅಂತಂದ್ಬಿಟ್ಟು ನಾವು ನೋಡ್ತೀರಿ. ಅಂದ್ರೆ ಏನಪ್ಪ ಅಂದ್ರೆ ಇಂಗ್ಲಿಷ್ ನೋಡ್ಬೇಕ್ರೆ, ಫಾರ್ ದೇ ಆರ್ ದ ಸ್ಪಿರಿಟ್ಸ್ ಆಫ್ ಡೆವಿಲ್ಸ್ ವರ್ಕಿಂಗ್ ಮಿರಾಕಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇದು ವಂಚಿಸುವಂತ ಒಂದು ಆತ್ಮಗಳಂತೆ ಲೋಕದಲ್ಲಿರೋಂಥ ಪ್ರಭುಗಳ ಹತ್ರ ಹೋಗ್ಬಿಟ್ಟು ಇವ್ರದ್ದೇನು ಮಾಡ್ತಾರೆ, ಯುದ್ಧಕ್ಕೆ ಸೇರಿಸ್ತಾರೆ ಅಂತ ನೋಡ್ತೀರಿ. ಸರಿ, ಇದು ಲೋಕದಲ್ಲಿ ಪ್ರಭುಗಳಂದ್ರೆ ಯಾರು, ರಾಜರುಗಳು ಯಾರು ಅಂತಂದರೆ, ಈ ಕಾಲದಲ್ಲಿ ಹಳೆ ಕಾಲದ ಥರ ರಾಜ್ಯಗಳು ಪ್ರಭುಗಳು ಯಾರೂ ಇಲ್ಲ. ಈ ಕಾಲದಲ್ಲಿ ಇರೋಂಥ ಒಂದು ರಾಜ್ಯಗಳು ಪ್ರಭುಗಳು ಯಾರಪ್ಪ ಅಂತಂದರೆ, ಇವಾಗಿರೋಂಥ ಮಿನಿಸ್ಟರ್ಸು, ಇವಾಗಿರೋಂಥ ಪೊಲಿಟಿಷಿಯನ್ಸು, ಇವಾಗಿರೋ ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋಂಥ ವ್ಯಕ್ತಿಗಳು ಅಲ್ವರ. ಸೊ ಇಂಥ ಒಂದು ಎಲ್ಲ ಜನಾಂಗದವ್ರನ್ನ ಯುದ್ಧಕ್ಕೆ ಏನು ಮಾಡ್ತಾರಂತೆ, ಸೇರಿಸ್ತಾರಂತೆ ಅಲ್ವರ. ಸೊ ಆ ಯುದ್ಧದ ಒಂದು ಭೂಮಿ ಹೆಸರು ಏನು ಅಂತಂದರೆ ಅರ್ಮಗೆದನ್ ಅಂತ ನೋಡಿದ್ರೆ. ಸೊ ನಮಗೆ ಚೆನ್ನಾಗಿ ಗೊತ್ತು ಏನಂತಂದರೆ, ಈ ಅರ್ಮಗೆದನ್ ಅಂತ ಹೇಳ್ಬೇಕಾದ್ರೆ ಇದು ಲಿಟರ್ ಆಗಿರೋಂಥ ಒಂದು ಯುದ್ಧ ಏನಾಗೋದಿಲ್ಲ, ಆಗೋದಿಲ್ಲ. ಏನೋ 2 ಪಕ್ಷ ಇರ್ತಾರೆ, 2 ಪಕ್ಷ ಹೋಗ್ಬಿಟ್ಟು ಒಂದು ಯುದ್ಧ ಭೂಮಿಲಿ ಏನು ಮಾಡ್ತಾರೆ, ಯುದ್ಧ ಆಡ್ತಾರೆ ಅಂತಂದ್ಬಿಟ್ಟು ಕೂಡ ಏನಲ್ಲ, ಅದಲ್ವೇ ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ಹಂಗಂದ್ರೆ ಏನಪ್ಪ ಇದು ಅಂತಂದರೆ, ಈ ಒಂದು 2ನೇ ಲೋಕದ ಒಂದು ಅಂತ್ಯನ ಅಂದರೆ ಕಂಪ್ಲೀಟಾಗಿ ಮಾಡೋದಕ್ಕೆ ದೇವರು ಯೂಸ್ ಮಾಡೋಂಥ ಆಯುಧಗಳು ಯಾವುದು ಅಂತಂದ್ಬಿಟ್ಟು, ಆಯುಧಗಳನ್ನ ದೇವರು ಯಾವ ರೀತಿ ಒಂದು ಯುದ್ಧ ಭೂಮಿಗೆ ಸೇರಿಸ್ತಾರೆ, ಯಾವ ಥರ ಒಂದು ಯುದ್ಧದ ಸನ್ನಿವೇಶಗಳಿಗೆ ಸೇರಿಸ್ತಾರೆ, ಯಾವ ರೀತಿ 2 ವಿಚಾರಗಳು ಘರ್ಷಣೆಗಳಿಗೆ ಒಳಗಾಗ್ತಾರೆ, ಯಾವ ರೀತಿ ನಾಶ ಆಗ್ತಾರೆ ಅಂತಂದ್ಬಿಟ್ಟು ಒಂದು ಪಿಕ್ಚರ್ ಏನು ಮಾಡಿದೆ ಅಂತ ಹೇಳಿದರು. ಸೊ ಇದು ಎಲ್ಲಿಂದ ನಾವು ಆತ್ಕೊಂಡಿದ್ದೀರಿ ಅಂತ ನೋಡಿದ್ರೆ, ನಮ್ಮ ಸಹೋದರು ಬರೆದಂಥ 4th ವಾಲ್ಯೂಮ್ನಲ್ಲಿ, ಎಸ್ಪೆಷಲಿ 7th ಚಾಪ್ಟರ್ಲ್ಲಿ ಒಂದು ಪಾಯಿಂಟನ್ನು ಏನು ಮಾಡ್ತಾರೆ, ಕವರ್ ಮಾಡ್ತಾರೆ, ಅದರ ಆಧಾರದ ಮೇಲೆ ಇರ್ತಾರೆ. ಸೊ ಯಾರಾದ್ರೂ ಸಹೋದರ ಇಂಟ್ರೆಸ್ಟ್ ಇದ್ದರೆ ಪಾಠ ಅಂತ್ಯ ಆಮೇಲೆ ಮಾಡೋದು ನೀವು ಓದ್ಕೊಬೋದು. ಸರಿ, ಇದಕ್ಕೆ ನಾವು ಏನು ಮಾಡೋಣ ಅಂತಂದರೆ, ಒಂದು 6 ಬುಲೆಟ್ ಪಾಯಿಂಟ್ಸ್ ನೋಡೋಣ, ಅದರ 6 ಬುಲೆಟ್ ಪಾಯಿಂಟ್ಸ್. ಮೊದಲನೇದಾಗಿ, ಈ ಸಮಾಜನ ಕಂಪ್ಲೀಟಾಗಿ ಅಂತ್ಯ ಆಗೋದಕ್ಕೆ ಅಲ್ಲಿ ಲೋಕದಲ್ಲಿ ಯಾವ ಥರ ಸಿದ್ಧತೆಗಳಾಗ್ತಾ ಇದೆ, ಯಾವ ಥರ ಘರ್ಷಣೆಗಳಾಗ್ತಾ ಇದೆ, ಈ ಘರ್ಷಣೆಗಳನ್ನ ದೇವರು ಯಾವ ರೀತಿ ಈ ಒಂದು ಲೋಕನ ಅಥವಾ ದುಷ್ಟ ಪ್ರಪಂಚನ ಅಂತ್ಯ ಮಾಡೋಕ್ಕೆ ಉಪಯೋಗಿಸ್ತಾರೆ ಅಂತ ಮೊದಲನೇ ಪಾಯಿಂಟು. ಎರಡನೇದು, ಯಾವ ಥರ ಸಮಾಜದಲ್ಲಿ ಅತೃಪ್ತಿ, ದ್ವೇಷ, ಹೊಟ್ಟೆ ಕಿಚ್ಚು ಏನಾಗ್ತಾರೆ, ಇದು ಬೆಳೀತಾ ಇದೆ, ಇದನ್ನು ದೇವರು ತನ್ನ ಯೋಜನೆಯಲ್ಲಿ ಯಾವ ರೀತಿ ಉಪಯೋಗಿಸ್ಕೊತಾರೆ ಅಂತ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಇವಾಗ ನಾವು ನೋಡ್ಬೋದು ಜ್ಞಾನ ಏನಾಗ್ತಿದೆ, ಹೆಚ್ಚಾಗ್ತಾ ಇದೆ, ಜ್ಞಾನದ ಜೊತೆಗೆ ಸ್ವಾತಂತ್ರ್ಯ ಕೂಡ ಏನಾಗ್ತಿದೆ, ಹೆಚ್ಚಾಗ್ತಾ ಇದೆ ಅಲ್ವರ. ಸೊ ಇದು ಯಾವ ರೀತಿ ಸಮಾಜದಲ್ಲಿ ಒಳ್ಳೇದನ್ನ ತರ್ತಾ ಇದೆಯಾ, ಕೆಟ್ಟದನ್ನ ತರ್ತಾ ಇದೆಯಾ ಅಂದರೆ, ಇವಾಗ ಜ್ಞಾನ ಹೆಚ್ಚಾಗ್ತಾ ಇದೆ ಅಲ್ವಾ, ಹಾಂ, ಎಲ್ಲರಿಗೂ ಏನಾಗಿದೆ, ಜ್ಞಾನ ಹೆಚ್ಚಾಗ್ತದೆ, ಜ್ಞಾನದ ಜೊತೆಗೆ ಸ್ವಾತಂತ್ರ್ಯ ಏನಾಗಿದೆ ಅವಾಗ ಹೆಚ್ಚಾಗಿದೆ. ಇದರ ಅರ್ಥ ಏನು, ಇದು ಯಾವ ರೀತಿ ಸಮಾಜದಲ್ಲಿ ಕೆಟ್ಟದನ್ನ ತರ್ತಾ ಇದೆ ಅಂತ ಮೂರನೇ ಪಾಯಿಂಟು. ನಾಲ್ಕನೇ ಪಾಯಿಂಟು, ಸರಿ ಇವಾಗಿರೋಂಥ ಸಿಚುವೇಶನ್ ಯಾಕೆ ಕಂಟಿನ್ಯೂ ಆಗಲ್ಲ, ಯಾಕೆ ಇದು ಅಂತ್ಯಕ್ಕೆ ಹೋಗ್ತದೆ, ಹಿಂಗೆ ಕಂಟಿನ್ಯೂ ಆಗ್ಬೋದಲ್ಲ ಇನ್ನೊಂದು ಸ್ವಲ್ಪ ವರ್ಷಗಳು, ಇನ್ನೂ 1000 ವರ್ಷ ಹೋಗ್ಬೋದು, ಇನ್ನೂ 2000 ವರ್ಷ ಹೋಗ್ಬೋದು, ಆಲ್ರೆಡಿ ನಾವು 6000 ವರ್ಷ ಬಂದಿದ್ದೀನಿ, ಇನ್ನೊಂದು 2000 ವರ್ಷ ಹೋಗ್ಬೋದಲ್ವಾ, ಯಾಕೆ ಯಾಕೆ ಇವಾಗೇ ಆಗಬೇಕು ಅಂತೀಯ. ಆಮೇಲೆ 5ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಇದು ಅಂತ್ಯಕಾಲಕ್ಕೆ ವಿನಾಶಕ್ಕೆ ಹೆಂಗೆ ಕಾರಣ ಆಗ್ತದೆ. ಏನಿದು ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಆ ಪಾಯಿಂಟ್ ಬಂದಾಗ ನಾನು ಏನು ಮಾಡ್ತೀನಿ ಹೇಳೋಣ, ಓಕೆನಾ. ಕೊನೆಯದಾಗಿ, ಇದನ್ನೆಲ್ಲ ಒಂದು ಏನೇ ಒಂದು ಈ ಸಿಸ್ಟಮ್ನ ಕೊಲ್ಯಾಪ್ಸ್ ಆಗೋದಕ್ಕೆಲ್ಲ ದೇವರು ಯೋಜನೆ ಮಾಡಿದ್ರು, ಇದನ್ನ ಯಾಕೆ ಅವಾಯ್ಡ್ ಮಾಡೋಕ್ಕಾಗಲ್ಲ, ಅವಾಯ್ಡ್ ಮಾಡ್ಬೋದಲ್ಲ, ಯಾಕೆ ಬೇಕು ಇನ್ನು ಅಥವಾ ಬೇರೆ ಏನಾದರೂ ಒಂದು ಸಜೆಷನ್ಸ್ ಇದೆಯಾ? ಈ ಲೋಕದಲ್ಲಿ ಅಂತ ತುಂಬ ಜ್ಞಾನಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ, ಅಲ್ವರ ಎಷ್ಟೋ ಜನಗಳು ಎಂತಾರೆ ಫೈನಾನ್ಷಿಯಲ್ ಅನಾಲಿಸ್ಟ್ ಇದ್ದಾರೆ, ಎಷ್ಟೋ ಜನಗಳು ಸಜೆಷನ್ಸ್ ಕೊಡ್ಬೋದಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಒಂದು ಬರುವಂಥ ವಿಪತ್ತನ್ನ ಅವಾಯ್ಡ್ ಮಾಡ್ಬೋದಲ್ಲ, ಮಾಡ್ಬೋದೋ ಇಲ್ವೋ? ಸೊ ಏನು ಸಜೆಷನ್ಸ್ ಅದು ಅಂತ ನೋಡೋಣ. ಓಕೆನಾ? ಮೊದಲನೇ ಪಾಯಿಂಟ್ ಬಿಡೋಣ ಅಲ್ವರ, ಈ ಒಂದು ಘರ್ಷಣೆಗೆ ಕಾರಣ ಏನು? ಓಕೆನಾ? ಸೊ ವೇದ ಒಂದು ಸತ್ಯವೇದದ ಅಡಿಪಡಿಯಲ್ಲಿ ನೋಡೋಣ ಅಂತಂದರೆ ಕೆಲವೊಂದು ವಾಕ್ಯಗಳನ್ನ ಓದೋಣ. ಈ ಯೆಹೋವನ ದಿನಾನ ಏನಕ್ಕೆ ಹೇಳ್ತಾರೆ ಅಂತ ದಯವಿಟ್ಟು ಓದಿ ಜೆಫೇನ್ಯ 1:18 ಸರ್.
ಯೆಹೋವನ ರೌದ್ರದ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಆತನ ರೋಷಾಗ್ನಿಯು ದೇಶದಲ್ಲೆಲ್ಲ ನುಂಗಿಬಿಡುವುದು. ಆತನು ದೇಶ ನಿವಾಸಿಗಳ ಎಲ್ಲರನ್ನು ಕೊನೆಗಾಣಿಸುವನು.
ನೋಡ್ರ ಏನ್ ಹೇಳ್ತಾರೆ ಅಂದ್ರೆ ದೇವರ ರೋಷಾಗ್ನಿ ಎಲ್ಲವನ್ನೂ ಏನ್ ಮಾಡ್ಬಿಡ್ತಾರಂತೆ, ನುಂಗಿ ಬಿಡುವುದು ಅಂತ ಹೇಳ್ತಾರೆ. ಅಂದ್ರೆ ದೇವರ ರೋಷ, ದೇವರ ಕೋಪನ ಆತನ ಏನ್ ಮಾಡ್ತಾರೆ, ಅಗ್ನಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ, ಅದು ದೇಶವನ್ನೆಲ್ಲ ನುಂಗ್ಬಿಡ್ತಾರಂತೆ. ನೆಕ್ಸ್ಟ್ ಮುಗಿತಲ್ಲ ಅಷ್ಟ ವಾಕ್ಯ. ಓಕೆ, ಐಸಾಯ 30:27, ಯೆಶಾಯ 30:27.
ಇಗೋ ಯೆಹೋವನ ನಾಮಧೇನು ದೂರದಿಂದ ಬರುತ್ತಾನೆ, ಆತನ ಕೋಪವು ಉರಿಯುತ್ತಿದೆ.
ನೋಡ್ರ ಆತನ ಕೋಪವು ಉರಿತಾ ಇದೆ, ದೂರದಿಂದ ಬರ್ತಾ ಇದೆ, ಕೋಪವು ಉರಿತಾ ಇದೆ.
ಅದರಿಂದ ಹೇಳುವ ಹೊಗೆಯು ದಟ್ಟವಾಗಿದೆ.
ನೋಡ್ರ ಅದರಿಂದ ಹೇಳುವಂತ ಹೊಗೆ ಹೆಂಗಿದೆ ಅಂತೆ, ದಟ್ಟವಾಗಿದೆ.
ಆತನ ತುಟಿಗಳು ರೋಷದಿಂದ ತುಂಬಿವೆ, ಆತನ ನಾಲಿಗೆಯು ನುಂಗುವ ಅಗ್ನಿ.
ನೋಡ್ರ ಆತನ ನಾಲಿಗೆ ನುಂಗುವಂತ ಅಗ್ನಿ. ಅಂದ್ರೆ ದೇವರು ತನ್ನ ಒಂದು ನಾಲಿಗೆ ಅಂತ ಹೇಳ್ಬೇಕು, ಒಂದು ಭಾಷೆ, ದೇವರು ಏನೋ ಒಂದು ಭಾಷೆ ಯೂಸ್ ಮಾಡ್ತಾರಂತೆ. ಯಾವ್ದಾರ ಒಂದು ತುಟಿಯಿಂದ ಜನಗಳ ಹತ್ರ ಮಾತಾಡ್ತಾರೆ ಅಂತಂದ್ರೆ ಅದು ಹೆಂಗಿರ್ತಾರೆ ಅಂತಂದ್ರೆ ಜನಗಳನ್ನ ಬೆಂಕಿಯಿಂದ ನಾಶ ಮಾಡೋ ಥರ ಇರ್ತದೆ ಅಂತ ಹೇಳ್ತಾರೆ. ಸೊ ಇದೇನಿದು ದೇವ್ರು ಯೂಸ್ ಮಾಡೋಂಥ ಭಾಷೆ ಏನಿದು ಅಂತ ನೋಡೋಣ. ನೆಕ್ಸ್ಟ್ ಸ್ಟೋರಿ ಐಸಾಯ 66:15-16.
ಆಹಾ, ಯೆಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು, ಆತನ ರಥಗಳು ಬಿರುಗಾಳಿಯಂತಿರುವುದು, ರೌದ್ರ ವೇಷದಿಂದ ತನ್ನ ಸಿಟ್ಟನ್ನು ತೀರಿಸುವನು, ಅಗ್ನಿ ಜ್ವಾಲೆಯಿಂದ ಖಂಡಿಸುವನು. ಯೆಹೋವನು ಅಗ್ನಿಯಿಂದಲೂ ತನ್ನ ಖಡ್ಗದಿಂದಲೂ ಎಲ್ಲಾ ನರ ಜನ್ಮದವರಿಗೆ ನ್ಯಾಯ ತೀರಿಸುವನು.
ನೋಡ್ರ ದೇವ್ರು ಹೆಂಗಪ್ಪ ನ್ಯಾಯ ತೀರ್ಪು ಕೊಡ್ತಾರೆ ಅಂತಂದ್ರೆ ಅಗ್ನಿಯಿಂದಲೂ ಖಡ್ಗದಿಂದಲೂ ಏನ್ ಮಾಡ್ತಾರೆ, ದೇವರು ನ್ಯಾಯ ತೀರ್ಪನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ
ಆಗ ಆತನಿಂದ ಹತರಾಗುವವರು ಬಹುಜನ.
ಅವಾಗ ಆತನಿಂದ ಹತರಾದವರು ಬಹುಜನ ಅಂತ ಹೇಳ್ತಾರೆ ಅಲ್ವರ. ಸೊ ಈ ವಾಕ್ಯದಲ್ಲೆಲ್ಲ ಅಬ್ಸರ್ವ್ ಮಾಡ್ಬೇಕ್ರೆ ದೇವರು ತನ್ನ ಒಂದು ರೋಷಾಗ್ನಿ ಅಂತ ಏನ್ ಮಾಡ್ತಾರೆ ಪದನ ಉಪಯೋಗಿಸ್ತಾರೆ, ಅಗ್ನಿ ಬೆಂಕಿಗೆ ಏನ್ ಮಾಡ್ತಾರೆ ಉಪಯೋಗಿಸ್ತಾರೆ. ಏನಿದು ದೇವ್ರ ಬೆಂಕಿ ಯಾಕೆ ಉಪಯೋಗಿಸ್ತಾರೆ ಅಂತ ಹೇಳ್ಬೇಕ್ರೆ ಇದನ್ನ ದೇವ್ರ ಏನ್ ಮಾಡ್ತಾರೆ ಈ ಬೆಂಕಿನ ಉಪಯೋಗಿಸ್ಕೊಂಡು ನಾಶ ಮಾಡ್ತಾರೆ ಅಂತ ಹೇಳ್ತಾರೆ. ಏನಿದು ಬೆಂಕಿ ಅಂತಂದ್ರೆ ಇಲ್ಲಿ ಸತ್ಯವೇದ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಬೆಂಕಿ ಅಂದ್ರೆ ಲಿಟರಲ್ ಆಗಿರೋ ಬೆಂಕಿ ಅಲ್ಲ ಅಲ್ರ. ಸೊ ಬೆಂಕಿ ಅಂದ್ರೆ ಏನಪ್ಪಾ ಅಂತಂದ್ರೆ ದೇವರು ಒಂದು ಕೋಪ. ಸರಿ, ದೇವ್ರ ಕೋಪ ತನ್ನ ಹೆಂಗ್ ವ್ಯಕ್ತಪಡಿಸ್ತಾರೆ ಅಂದ್ರೆ ಯಾವ್ರ ವಿರುದ್ಧವಾಗಿ ವ್ಯಕ್ತಪಡಿಸ್ತಂದ್ರೆ ಅನ್ಯಾಯ, ಮೋಸ, ವಂಚನೆ ಅಲ್ವರ. ಇದು ಎಲ್ಲದ್ರ ಮೇಲೂ ದೇವ್ರಿಗೆ ಏನಿಲ್ಲ ಸಂತೋಷ ಇಲ್ಲ, ಇವೆಲ್ಲ ಬಂದ್ಬಿಟ್ಟು ದೇವ್ರಿಗೆ ಅಸಹ್ಯವಾದದ್ದು. ಸೊ ದೇವ್ರು ತನ್ನ ಕೋಪನ ಇದ್ರ ಜನಗಳ ಮೇಲೆ ಯಾವ ತರ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಈ ಜನಗಳಲ್ಲಿರೋಂಥ ಕೋಪ, ದ್ವೇಷ ಇವೆಲ್ಲವನ್ನು ಆತನ ಪ್ಲಾನ್ಗೆ ಸಕ್ಸಸ್ ಆಗೋ ಥರ ಏನು ಮಾಡ್ತಾರೆ ಉಪಯೋಗಿಸ್ತಾರೆ. ಯಾವ ರೀತಿ ಅಂತಂದರೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ಯೋಸೆಫ್ ಮತ್ತು ಏನಾಗಿದ್ರು ಅವ್ರ ಸಹೋದರಗಳು ಏನಾಗಿದ್ರು ಇದ್ರು ಅಲ್ರ. ಇವಾಗ ಯೋಸೆಫ್ ಅನ್ಕಂಡ್ರೆ ಅವ್ರ ಸಹೋದರಿಗೆ ಏನಾಗ್ತಾ ಇರಲಿಲ್ಲ, ಇಷ್ಟ ಆಗ್ತಾ ಇರಲಿಲ್ಲ ಅಲ್ರ. ಅವ್ರಿಗೇನಿತ್ತು ಹೊಟ್ಟೆ ಕಿಚ್ಚು, ದ್ವೇಷ, ಹಾಗೆ ತನ ಎಲ್ಲ ಏನಾಗಿತ್ತು ಇತ್ತು ಯಾರ ಮೇಲೆ, ಯೋಸೆಫನ್ ಮೇಲೆ ಅಲ್ರ. ಅವ್ರು ನೋಡಿದ ತಕ್ಷಣ ಬೆಂಕಿ ಉರಿದಂಗೆ ಏನು ಮಾಡಿದ್ರು, ಉರ್ಕೊಳೋರು ಅಲ್ರ. ಸರಿ, ಇವಾಗ ಆ ಕೋಪದಲ್ಲಿ ಆ ದ್ವೇಷದಲ್ಲಿ ಏನು ಮಾಡಿದ್ರು, ಯೋಸೆಫ್ ತೊಗೊಂಡು ಗುಂಡಿಗೆ ಹಾಕಿದ್ರು. ಯೋಸೆಫನ್ ಏನು ಮಾಡ್ಬಿಟ್ರು, ಮಾರಿಬಿಟ್ರು ಅದರ. ಅವನು ತೊಗೊಂಡೋಗ್ಬಿಟ್ಟು ಐಗುಪ್ತ ದೇಶ ಏನಾಗಿದ್ದ 17 ವರ್ಷ ಏನು ಮಾಡ್ತಾನೆ, ತುಂಬ ಕಷ್ಟಪಡ್ತಾನೆ ಅದರ. ಸರಿ, ಇದು ದೇವರು ಒಳ್ಳೇದಕ್ಕಾಗಿ ಉಪಯೋಗಿಸಿದ್ರ ಇಲ್ಲ ಕೆಟ್ಟದಕ್ಕಾಗಿ ಉಪಯೋಗಿಸಿದ್ರ, ಒಳ್ಳೇದಕ್ಕಾಗಿ. ಅಲ್ಲಿ ನಡೆದಿರೋದು ವಿಚಾರ ಕೆಟ್ಟದ್ದೆ ಅದರ, ಆದರೆ ದೇವ್ರು ಏನು ಮಾಡಿದ್ರು ಅದು ಒಳ್ಳೇದಕ್ಕಾಗಿ ಏನು ಮಾಡಿದ್ರ, ಅದನ್ನು ಮಾರ್ಪಾಡು ಮಾಡಿದ್ರು ಅದರ. ಇದೇ ಪ್ರಕಾರ ಇವತ್ತು ಲೋಕದಲ್ಲಿ ಸಮಾಜದಲ್ಲಿ ಏನಿದೆ ಅಂತಂದರೆ ಹೊಟ್ಟೆ ಕಿಚ್ಚು, ದ್ವೇಷ, ಹಾಗೆತನ ಏನಾಗಿದೆ ಇದೆ, ಯಾರ್ಯಾರಿಗಿದೆ ಅಂದರೆ ಯಾರೋ ಇಬ್ರು ನಡುವೆ ಅಥವಾ ಎರಡು ಗ್ರೂಪ್ಗಳ ನಡುವೆ ಏನಾಗಿದೆ ಈ ಥರ ಒಂದು ಕ್ಯಾರೆಕ್ಟರ್ ಏನಾಗಿದೆ ಇದೆಯಾ, ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಆಗದಿರೋಂಥ ಒಂದು ಇದೆಯಾ ಲೋಕದಲ್ಲಿ ಅಂತಂದರೆ 2 groups of people ಏನಾಗಿದೆ ಇದೆ. ಅಂದರೆ ಈ ಸಮಾಜದಲ್ಲಿ ಈ ಒಂದು ಕ್ಯಾರೆಕ್ಟರ್ನ ಉಪಯೋಗಿಸಿ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವನಲ್ಲಿರೋಂಥ ಕೆಟ್ಟತನನ ನಾಶ ಮಾಡೋಕ್ಕೆ ಈ ಬೆಂಕಿನ ಏನು ಮಾಡ್ತಾವ್ರೆ ಉಪಯೋಗಿಸ್ತಾ ಇದ್ದಾರೆ. ಹೇಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನೋಡಿ, ಇವಾಗ ಎರಡು ಪಕ್ಷದವ್ರು ಇದ್ದಾರೆ, ಅದರ ಇನ್ನೂ ನಿಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಮ್ಮ ರಾಜ್ಯದಲ್ಲಿರೋಂಥ ಎರಡು ಪಕ್ಷಗಳು ಅದರ ಹಾಂ ನೋಡಿ ಬದಲೇ ಹೇಳ್ಬಿಟ್ರು, ಯಾರಿಗೆ ಓಟ್ ಹಾಕಿದ್ದೀರಾ? ಹಾಂ ಸರಿ, ಬಿ ಜೆ ಪಿನ ಕಾಂಗ್ರೆಸ್ಸಾ? ಅದರ ಇಬ್ಬರೂ ಏನಿಲ್ಲ, ಇಬ್ಬರೂ ಸರಿ ಇಲ್ಲ ಅದರ ಸರಿ. ಇವಾಗ ಇವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಇವ್ರಿಗೇನಾಗಲ್ಲ, ಆಗಲ್ಲ. ಇವ್ರು ಏನು ಮಾಡೋದು, ಕ್ಯಾನ್ವಾಸ್ ಮಾಡ್ಬೇಕಾರೆ ಯಾರ ಬಗ್ಗೆ ಹೇಳೋದು? ಅವ್ರ ಬಗ್ಗೆ ಹೇಳೋದು. ಇವ್ರು ಕ್ಯಾನ್ವಾಸ್ ಮಾಡ್ಬೇಕು ಏನು ಮಾಡೋದು, ಇವ್ರ ಬಗ್ಗೆ ಹೇಳೋದು. ಅಲ್ಲ ಹಂಗೆ ಏನು ಮಾಡ್ತಾರೆ, ಒಬ್ಬರ ಮೇಲೆ ಒಬ್ಬರು ಬತ್ತಿ ಹಚ್ಚಿರ್ತಾರೆ, ಅದರ ಇವ್ರ ಮೇಲೆ ಅವ್ರು ಬತ್ತಿ ಹಚ್ಚೋದು, ಅವ್ರ ಮೇಲೆ ಇವ್ರು ಬತ್ತಿ ಹಚ್ಚೋದು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವ್ರು ಮಾಡಿರೋಂಥ ಕೆಲಸಗಳನ್ನೆಲ್ಲ ಬೆಂಕಿ ಹಚ್ಚಿ ಏನು ಮಾಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಅದೇ ಥರ ಇವರು ಹಂಗೆ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರು ಯಾರಿಗೂ ಲಾಭ ಇಲ್ಲ, ಅದು ಜನಗಳಿಗೆ ಏನಾಗ್ತದೆ, ಇವಾಗ ಎಷ್ಟೋ ವಿಚಾರ ಏನಾಗ್ತದೆ, ತಿಳುವಳಿಕೆಗೆ ಬರ್ತಾ ಇದೆ. ಇದರಿಂದ ಈ ಬೆಂಕಿನ ಉಪಯೋಗಿಸ್ಕೊಂಡು ಆ ಸಿಸ್ಟಮ್ನ ಏನು ಮಾಡ್ತಾ ಇದ್ದಾರೆ ದೇವ್ರು, ಇವಾಗ ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ. ಇದೇ ಸಮಾಜದಲ್ಲಿ ನಡೆಯುವಂಥ ವಿಚಾರಗಳು. ಇದು ಬರ್ತಾ ಬರ್ತಾ ದಿನಗಳಲ್ಲಿ ಇನ್ನೂ ತೀವ್ರವಾಗಿ ಏನಾಗ್ತದೆ ಆಗ್ತಾರೆ. ಅದಕ್ಕೆ ನೀವು ನೋಡ್ಬೋದು ಏನ್ರಿ, ಚಿಕ್ಕ ಚಿಕ್ಕ ವಿಚಾರಕ್ಕೆ ಏನಾಗ್ತಾರೆ, ಒಬ್ಬರ ಮೇಲೆ ಒಬ್ಬರು ಏನು ಮಾಡೋದು ಮಾತಾಡೋದು, ಮತ್ತೊಬ್ಬರ ಮೇಲೆ ಇನ್ನೊಬ್ಬರು ಮಾತಾಡೋದು. ಇದೇನಾಗ್ತಾರೆ ಅಂತಂದರೆ ಗುಪ್ತವಾಗಿರೋಂಥ ಎಲ್ಲ ವಿಚಾರಗಳೇನಾಗ್ತಾರೆ ಬಯಲಿಗೆ, ಇವತ್ತು ಬರ್ತಾರೆ ಅದು ನೋಡ್ತಾ ಇದ್ರಿ ಅಲ್ವರ. ಸರಿ, ಇದು ಮಾತ್ರ ಅಲ್ಲ, ಈ ಒಂದು ಕಾರಣಗಳಿಂದನೇ ಲೋಕದಲ್ಲಿ ಇವತ್ತು ಏನಾಗಿದೆ ನೋಡ್ತೀನಿ ಅಂದರೆ, ಈ ಶ್ರೀಮಂತರಿಗೂ ಬಡವರಿಗಿಂತ ಗ್ಯಾಪ್ ಏನಾಗ್ತದೆ ತುಂಬ ಜಾಸ್ತಿ ಆಗ್ತದೆ. ನಾವು ಫಸ್ಟ್ ನೋಡಿ ಒಂದು ಸಮಾಜದಲ್ಲಿ ಹೆಂಗಿತ್ತು ಅಂದರೆ, ತ್ರೀ ಕ್ಲಾಸಸ್ ಆಫ್ ಪೀಪಲ್ ಇತ್ತು. ಫಸ್ಟ್ ಕ್ಲಾಸ್, ಆಮೇಲೆ ಮಿಡಲ್ ಕ್ಲಾಸ್, ಏನಿತ್ತು ಲೋವರ್ ಕ್ಲಾಸ್. ಇವತ್ತು ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಮಿಡಲ್ ಕ್ಲಾಸ್ ಏನಾಗ್ತಾ ಇಲ್ಲ, ಮಿಡಲ್ ಕ್ಲಾಸು ಟೋಟ್ಲಾಗಿ ಸ್ಲೋ ಆಗಿ ಕಂಪ್ಲೀಟಾಗಿ ಹೋಗೋದ ನೋಡ್ತೀರಿ. ಅದರ ಇನ್ನು ಅತಿ ಶೀಘ್ರದಲ್ಲಿ ಆ ಕ್ಲಾಸೇ ಇರಲ್ಲ, ಇದ್ರೆ ಅಪ್ಪರ್ ಕ್ಲಾಸು, ಅದು ಬಿಟ್ಟರೆ ಏನ್ರಿ ಲೋವರ್ ಕ್ಲಾಸು. ಆ ಥರ ಒಂದು ಸಿಚುವೇಶನ್ ಏನಾಗ್ತದೆ ಬರ್ತಾ ಇದೆ ಅದರ. ಸರಿ, ಇದು ಇದು ಇದಕ್ಕೇನು ಕಾರಣ, ಇದಕ್ಕೇನಪ್ಪ ಕಾರಣ ಅಂತಂದರೆ, ಲೋಕದಲ್ಲಿ ಇವತ್ತು ಟ್ಯಾಕ್ಸ್ ಏನಾಗಿದೆ ಭಯಂಕರ ಜಾಸ್ತಿ ಆಗ್ತಾ ಇದೆ ಅಲ್ವರ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಏನಂತಂದರೆ, ಫಸ್ಟ್ ಎಲ್ಲ ಈ ಥರ ಇರಲಿಲ್ಲ. ಇವಾಗ ಬರ್ತಾ ಬರ್ತಾ ಐ ಟಿ ರಿಟರ್ನ್ಸ್ನ ಫೈಲ್ ಮಾಡೋರು ತುಂಬ ಜಾಸ್ತಿ ಏನಾಗ್ಬಿಟ್ರು ಆಗ್ಬಿಟ್ರು ಅಲ್ವರ. ನೀವೇನು ಇನ್ಕಮ್ ಇಲ್ಲನೂ ಸರಿ, ನಿಲ್ ರಿಟರ್ನ್ಸ್ ಏನು ಮಾಡಿ ನೀವು ಫೈಲ್ ಮಾಡಿ ಅಲ್ವರ. ಸೊ ಅವಾಗ ಡಮ್ಮಿ ರಿಟರ್ನ್ಸು ಅಂದರೆ ನೀವು ಇಲ್ಲ ಅನ್ನೋ ಪರವಾಗಿಲ್ಲ, ನೀವೇನು ಮಾಡಿ ನೀವು ಫೈಲ್ ಮಾಡಿ ಅಂತ ಹೇಳೋಂಥ ಜನಗಳು ಏನಾಗಿದೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಪ್ಪ ಆಗ್ತಾ ಇದೆ ಅಂತಂದರೆ, ಗೌರ್ಮೆಂಟ್ಗೆ ಅಧಿಕವಾಗಿ ಏನಾಗ್ತದೆ ಆದಾಯ ಬರ್ತಾ ಇದ್ರೆ. ಸರಿ, ಇದನ್ನ ಪ್ರಾಫಿಟ್ ಏನು ಅಂತಂದರೆ, ಇದನ್ನು ಯಾವ ಥರ ಮಾಡಿದ್ರು ಅಂತಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಏನ್ರಿ, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಏನು ಮಾಡ್ಬಿಟ್ರು ಲಿಂಕ್ ಮಾಡ್ಬಿಟ್ರು ಕಂಪಲ್ಸರಿ. ಅವಾಗ ಏನೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಯಾರು ಮಾಡಿದ್ರು ಅಂತ ಕ್ಲೀನಾಗಿ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತಾರೆ. 50,000 ರೂಪಾಯಿ ಮೇಲೆ ನೀವೇನೇ ಅಧಿಕವಾಗಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕಲ್ಲಿ ಏನು ಕೇಳ್ತಾರೆ,
ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್.
ಪ್ಯಾನ್ ಕಾರ್ಡ್ ಏನು ಮಾಡ್ತಾರೆ ಕೇಳ್ತಾರೆ, ನಾವೇನು ಮಾಡ್ತೀರಿ ಸ್ವಂತ ಕೊಟ್ಬಿಡ್ತೀರಿ ತಗಡಪ್ಪ ನಮ್ದೇನಾಗ್ಬಿಟ್ಟಿ ಅಂತಲ್ವರ. ಆದರೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಒಂದು ಟ್ರಾನ್ಸಾಕ್ಷನ್ಸ್ ಎಲ್ಲ ಕಂಪ್ಲೀಟಾಗಿ ಏನು ಮಾಡ್ತಾರೆ ಟ್ರ್ಯಾಕ್ ಮಾಡ್ತಾರೆ ಅಲ್ವರ. ಆಮೇಲೆ ತುಂಬ ಹೈ ಪ್ರೊಫೈಲ್ ಟ್ರಾನ್ಸಾಕ್ಷನ್ಸ್ ಏನೇ ಇತ್ತು ಅಂತಂದರೆ, ಎಷ್ಟೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಡನ್ನಾಗಿ ಟ್ರಾನ್ಸಾಕ್ಷನ್ಸ್ ಆದರೆ ಅಕೌಂಟನ್ನು ಏನು ಮಾಡ್ತಾರೆ ಗೊತ್ತಾ, ಫ್ರೀಜ್ ಮಾಡಿಬಿಡ್ತಾರೆ. ಅಕೌಂಟನ್ನು ಫ್ರೀಜ್ ಮಾಡಿಬಿಟ್ಟು ಅವ್ರನ್ನ ಕರೆದು ಇದೆಲ್ಲ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಏನು ಮಾಡ್ತಾರೆ ಎಲ್ಲ ವಿಚಾರಿಸಿ ಅಲ್ಲೇ ಏನು ಮಾಡ್ತಾರೆ ಟಿ ಡಿ ಎಸ್ ಅಂತ ಕಟ್ ಮಾಡಿಬಿಡ್ತಾರೆ, ಟ್ಯಾಕ್ಸ್ ಡಿಡಕ್ಟೆಡ್ ಆ ಸೋರ್ಸ್ ಅಂತಂದ್ಬಿಟ್ಟು ಅಲ್ವರ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಗೌರ್ಮೆಂಟ್ಗೆ ಅಂದರೆ ಇವಾಗ ಏನಿದೆಯೋ ಒಂದು ಜನಗಳಿಂದ ಅಧಿಕವಾಗಿ ಏನು ಮಾಡ್ತಾರೆ ಹಣಕಾಸನ್ನ ಏನು ಮಾಡ್ತಾರೆ ಕಿತ್ಕೊಂಡೋದು ನೋಡ್ತಾ ಇದ್ದೀರಿ ಅಲ್ವರ. ಸರಿ, ಇವಾಗ ನಾವು ಕಟ್ಟಲ್ಲ ಅದರ, ಇವಾಗ ನಾವು ಇದನ್ನ ನಾನು ಇದನ್ನ ಕೊಡೋದಿಲ್ಲ ನಾನು ಇದು ಮಾಡೋದಿಲ್ಲ ಅಂತಂದರೆ, ಇದನ್ನು ಜನಗಲ್ಲಿ ಜನಗಳ ಕೈಲಿ ಯಾವ ಥರ ಮಾಡಿಸ್ತಾ ಇದ್ದಾರೆ ಅಂತಂದರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆ ಮೇಲೆ ಮಾಡೋದು ಇನ್ಕಮ್ ಟ್ಯಾಕ್ಸು ರೈಡ್ ಮಾಡೋದು ಅಲ್ವರ. ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಬಿಟ್ರೆ ಅವನ್ನೆಲ್ಲ ಬಾತ್ರೂಮಲ್ಲಿ ಇರ್ತಾನೆ, ಪೈಪಲ್ಲಿ ಇಟ್ಟಿರ್ತಾನೆ, ಗಿಡದಲ್ಲಿ ಇಟ್ಟಿರ್ತಾನೆ ದುಡ್ಡನ್ನ ಅದರ, ಇಲ್ಲ ಚೇಂಬರ್ಲ್ಲಿ ಎಸ್ಬಿಡ್ತಾನೆ ದುಡ್ಡನ್ನ ಅದರ. ಇವೆಲ್ಲ ಸಿಗಾಕೊಂಡಿದ ತಕ್ಷಣ ಅವ್ನಿಗೆ ಏನಾಗ್ಬಿಡ್ತಾರೆ, ಇವಾಗ ಏನಾಗ್ತದೆ ಅವ್ನು ನೋಡಿ ಬಿಗ್ದವ್ರು ಏನಾಗ್ತಾರೆ, ಹಾಂ ಭಯ ಪಡ್ಕೊಂಡ್ಬಿಡ್ತಾರೆ. ಓ ಅವ್ನಿಗೆ ಹಿಂಗೆ ಆಗಿದೆ ಅಂತಂದರೆ ನಮಗೇನಾಗ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಭಯದಿಂದ ಜನಗಳು ಏನು ಮಾಡ್ಬಿಡ್ತಾರೆ ಗೊತ್ತಾ, ಇದನ್ನು ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಏನು ಮಾಡ್ತಾರೆ ಬಂದ್ಬಿಡ್ತಾರೆ. ಎಲ್ಲ ಡಿಕ್ಲೇರ್ ಮಾಡಿಕೊಂಡು ಗೌರ್ಮೆಂಟ್ಗೇನೆಲ್ಲ ಕಟ್ಟಬೇಕು, ಕಟ್ಟೋದಕ್ಕೆ ಏನು ಮಾಡ್ತಾರೆ, ಹಾಂ ಬರ್ತಾರೆ ಅಲ್ವರ. ಸರಿ, ಇದರಿಂದ ನಮ್ಮ ದೇವ್ರ ಯೋಜನೆಗೆ ಏನು ಪ್ರಯೋಜನ ಅಂತಂದರೆ, ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊಸೈಟಿಯಲ್ಲಿ ಎರಡು ಗ್ರೂಪ್ ಆಫ್ ಪೀಪಲ್ ಕ್ಲೀನಾಗಿ ಸಪ್ರೇಟ್ ಆಗ್ತಾ ಇದ್ದಾರೆ ಅಲ್ವರ. ಇವಾಗ ಅಧಿಕವಾಗಿ ಓಪನ್ ಆಗಿ ಎಲ್ಲ ಪಬ್ಲಿಕ್ ಅವ್ನ ಮೈತ್ರ ಮನೆ ಹಣಕಾಸಿನ ಡಿಕ್ಲೇರ್ ಮಾಡ್ತಾ ಹೋದ್ರೆ ಏನಾಗ್ತದೆ, ಸೊಸೈಟಿಯಲ್ಲಿ ಯಾರ್ಯಾರು ಹೆಂಗೆ ಹೆಂಗಿದ್ದಾರೆ ಕ್ಲೀನಾಗಿ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತಾರೆ. ಆವಾಗ ಕ್ಲೀನಾಗಿ ಎರಡು ಕ್ಲಾಸ್ ಆಫ್ ಪೀಪಲ್ ಸಪ್ರೇಟ್ ಆಗ್ತಾರೆ. ಆವಾಗ ಸಮಾಜದಲ್ಲಿ ಏನಾಗ್ತಾರೆ ಅಂತಂದರೆ, ಓ ಯಾರೆಲ್ಲ ಹೈ ಪ್ರೊಫೈಲ್ ಪೀಪಲ್ಗಳು ಅಂತ ಸಾಮಾನ್ಯ ಮನುಷ್ಯರಿಗೆ ಕ್ಲೀನಾಗಿ ಗೊತ್ತಾಗೋ ಥರ ಏನಾಗ್ತಾರೆ ಆಗ್ತಾರೆ. ಇವಾಗ ಆಲ್ರೆಡಿ ಏನಾಗ್ಬಿಡ್ತು ಆ ಸಿಚುವೇಶನು, ಆಲ್ರೆಡಿ ಬಂದ್ಬಿಟ್ಟಿದೆ ಅಲ್ವರ. ಯೋಚನೆ ಮಾಡಿದ್ದೀನಿ, ಒಂದು ಕಾಲದಲ್ಲಿ ಇಂಪೋರ್ಟೆಡ್ ಕಾರ್ಗಳೆಲ್ಲ ಇಂಡಿಯಲ್ಲಿ ಏನಾಗಿರಲಿಲ್ಲ ಇರಲಿಲ್ಲ ಅದರ BMW ಆಡಿ ಬೆಂಜ್ ಅಂತ ಹೇಳ್ಬೇಕಾದ್ರೆ ತುಂಬ ರೇರೆಸ್ಟ್ ಆಫ್ ದ ರೇರೆಸ್ಟ್ ಪೀಪಲ್ ಇರ್ತದೆ. ಇವಾಗ ಏನಾಗ್ಬಿಟ್ಟಿದೆ, ಹಾಂ, ಇನ್ನು ಸ್ವಲ್ಪ ವರ್ಷ ನೀವು ತಗೊಬೋದು ಅಂದರೆ ನಿಮ್ಮನ್ನು ಅಲ್ಲಿ ಕುಂಡಿಸ್ಬಿಡ್ತಾರೆ ಅಲ್ವರ. ಸೊ ಏನಾಗ್ತದೆ ಅಂತಂದರೆ ಘರ್ಷಣೆ, ಫ್ರಿಕ್ಷನ್. ಯೋಚನೆ ಮಾಡಿ, ತುಂಬ ಕಷ್ಟದಲ್ಲಿ ಒಬ್ಬ ಮನುಷ್ಯ ಸಕ್ಕಾಪಟ್ಟೆ ಕಷ್ಟಪಟ್ಟು ದುಡಿತಾನೆ, ತಿಂಗಳೆಲ್ಲ ಆದರೂ ಅಂತ ಸ್ವಲ್ಪ ದುಡ್ಡು ಸೇರ್ಸೋಕ್ಕಾಗಲ್ಲ ಅಂತಿರ್ಬೇಕಾದ್ರೆ ಈ ಮತ್ತೊಬ್ಬರು ಜನಗಳೆಲ್ಲ ಇಷ್ಟು ಸಂತೋಷದಿಂದ ಲ್ಯಾವಿಶ್ ಆಗಿ ಅವ್ರ ಲೈಫ್ ಸ್ಟೈಲ್ನ ಸ್ಪೆಂಡ್ ಮಾಡೋದು ನೋಡಿ ಅವ್ರಿಗೆ ದ್ವೇಷ ಬರ್ತಾರೋ ಇಲ್ಲ, ಅವ್ರ ಮನಸ್ಸಲ್ಲಿ ಹೊಟ್ಟೆ ಕಿಸಿ ಬರ್ತಾರೋ ಇಲ್ವಾ, ಎಲ್ಲ ಒಂದು ಕಡೆ ಫ್ರಿಕ್ಷನ್ ಏನಾಗ್ತದೆ ಅಲ್ಲಿ ಬರ್ತಾರೆ. ಇದನ್ನೇ ದೇವರು ಏನು ಮಾಡ್ತಾರೋದು, ಯೂಟಿಲೈಸ್ ಮಾಡ್ತಾರೋದು. ಬರುವಂಥ ಆರ್ಮೋಗೇಡನ್ನಲ್ಲಿ ಇದು ಭಯಂಕರವಾಗಿ ಏನಾಗ್ತದೆ ಇದಾಗ್ತಾರೆ, ಅದರ ಬಡತನದಲ್ಲಿರೋಂಥ ಮನುಷ್ಯರಿಗೆ ಕಣ್ಣು ಕುಕ್ಕಕ್ಕೆ ಶುರು ಮಾಡಿ ಮನುಷ್ಯ ಅಧಿಕವಾಗಿ ಏನಕ್ಕೆ ಶುರು ಮಾಡ್ತಾನೆ ಗೊತ್ತಾ, ಏನು ಕಳ್ತನಕ್ಕೆ ಏನು ಮಾಡ್ತಾನೆ ಶುರು ಮಾಡ್ತಾರೆ ನೋಡಿ. ಇವಾಗ ಆಲ್ರೆಡಿ ನಾವು ಸಮಾಜದಲ್ಲಿ ನೋಡಿರ್ಬೋದು, ಒಂದು ಕಾಲದಲ್ಲಿ ಮಿನಿಮಮ್ ಸ್ಯಾಲ್ರಿ ಅಂತ ಎಷ್ಟಿರೋದು, ಒಂದು ಸ್ಕೇಲ್ ಇರೋದು. ಇವಾಗ ಕೂಡ ಮಿನಿಮಮ್ ಸ್ಯಾಲ್ರಿ ಅಂತ ಸ್ಕೇಲ್ ಎಷ್ಟಿದೆ ಅಂದರೆ 15,000 ಏನಾಗಿದೆ, 15 ಇಲ್ಲ 20,000 ಮಿನಿಮಮ್ ಸ್ಯಾಲ್ರಿ ಅಲ್ವರ. ಅದಕ್ಕಿಂತ ಕಮ್ಮಿ ಎಲ್ಲ ಕೆಲಸ ಮಾಡೋದು ನ್ಯಾಯವಾದ್ಯ ಅಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಇವಾಗ ಯೋಚನೆ ಮಾಡಿ, 15-20,000 ರೂಪಾಯಿ ಹೆಂಗೆ ಸಂಪಾದನೆ ಮಾಡ್ಬೋದು, ಒಂದು ಆಫೀಸಲ್ಲಿ ಕೂತ್ಕೊಂಡು ಏನು ಮಾಡೋದು ಸಂಪಾದನೆ ಮಾಡ್ಬೋದು. ಅದಕ್ಕೆ ಸಿಕ್ಕಾಪಟ್ಟೆ ಟಾರ್ಚರ್ಗಳು, ಆ ಟಾರ್ಚರ್ಗಳನ್ನ ಸಹಿಸ್ಕೊಳಕ್ಕಾಗ್ದಿರ ಅವನೇನು ಮಾಡ್ತಾನೆ, ಒಂದಿನ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗಕ್ಕೆ ಏನು ಆಪ್ಷನ್ ಚೂಸ್ ಮಾಡ್ತಾನೆ, ಅವಾಗ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನು ಆಪ್ಷನ್ ಚೂಸ್ ಮಾಡ್ತಾನೆ, ಕಳ್ತನ ಮಾಡ್ತಾನೆ. ಕಳ್ತನ ಮಾಡೋಕ್ಕೂ ಮುಂಚೆ ಅವ್ನು ನಿಯತ್ತಾಗಿ ಏನು ಪ್ರಯತ್ನ ಮಾಡ್ತಾನೆ ಗೊತ್ತಾ, ಸರಿ ನಾನು ಕಳ್ಕೊಂಬಿಟ್ಟೆ, ಇದನ್ನು ಹೆಂಗಾರ ನಿಯತ್ತಾಗಿ ಸಂಪಾದನೆ ಮಾಡೋಂತ ಕೈನಲ್ಲಿರೋಂಥ ಸಣ್ಣ ಪುಟ್ಟ ಕೆಲಸಗಳು ಮಾಡೋಕೆ ಏನು ಮಾಡ್ತಾನೆ ಶುರು ಮಾಡ್ತಾನೆ. ಉದಾಹರಣೆ ಹೇಳ್ಬೇಕಾದ್ರೆ ಈ ಝೊಮ್ಯಾಟೊ ಫುಡ್ ಡೆಲಿವರಿ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಥರ ಎಲ್ಲ, ಅದರಲ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಒತ್ತಡದಲ್ಲಿ ಕೆಲಸ ಮಾಡಿ ಅವನಿಗೆ ಫ್ರಸ್ಟ್ರೇಷನ್ ಆದವಾಗ ನೆಕ್ಸ್ಟ್ ಇಳಿಯೋದು ಯಾವಾಗ, ಯಾವ್ದಿಗೆ ಇಳಿತಾನೆ, ಕಳ್ತಾನಕ್ಕೆ. ಸೊ ಇದು ಸಮಾಜದಲ್ಲಿ ಏನಾಗ್ತದೆ ಅಂದರೆ ಈ ಬರ್ತಾ ಇದು ಇನ್ನೂ ತೀವ್ರವಾಗಿ ಏನಾಗ್ತದೆ ಆಗ್ತಾರೆ ಅಲ್ವರ. ಇದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಇದನ್ನೇ ಪಾಯಿಂಟ್ಸ್ಗಳನ್ನ ಎತ್ತಿ ಇಟ್ಬಿಟ್ಟು ಏನು ವಿರೋಧ ಪಕ್ಷದವ್ರು ಏನು ಮಾಡಿದ್ರು, ರಿವೋಲ್ಟ್ ಮಾಡಿದ್ರು. ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ, ಯಾರಪ್ಪ ರಾಹುಲ್ ಗಾಂಧಿ ಅದರ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಕರೆದು ಮಾತಾಡ್ಬೇಕಾದ್ರೆ ಅನೇಕ ಪಾಯಿಂಟ್ಸ್ಗಳೇನು ಮಾಡಿದ್ರು, ಆ ಮನುಷ್ಯ ಎತ್ತಿಡಿದ್ರು ನಮ್ಮ ಸಮಾಜದಲ್ಲಿ ಯಾವ ರೀತಿ ಒಂದೆಲ್ಲ ನಡೀತಾ ಇದೆ ಪ್ರಾಬ್ಲಮ್ಸ್ಗಳು, ಅದರ ಆರ್ಥಿಕ ಸ್ಥಿತಿ ಯಾವ ಥರ ಕೆಡ್ಗಡ್ತಾ ಇದೆ, ಯಾವ ಥರ ಒಂದು ಆರ್ಡಿನರಿ ಸಿಟಿಸನ್ ಮೇಲೆ ಒತ್ತಡ ಏನಾಗ್ತದೆ ಏಳು ಪಡ್ತಾ ಇದೆ ಅಂತಂದ್ಬಿಟ್ಟು ಅದರ ನಮ್ಮ ಕಮಾಡಿಟೀಸ್ ಏನಾಗ್ಬಿಡ್ತು, ಬೇಳೆ ಬೆಲೆ ಏನಾಯಿತು, ಎಣ್ಣೆ ಬೆಲೆ ಏನಿತ್ತು ಏನಾಗೋಯ್ತು, ಗ್ಯಾಸ್ ಬೆಲೆ ಎಷ್ಟಿತ್ತು ಎಷ್ಟಾಗೋಯ್ತು, ಅದರ ಎಲ್ಲ ದವಸ ಧಾನ್ಯಗಳು ಎಲ್ಲ ಏನಾಗ್ಬಿಡ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತು. ಸ್ಯಾಲ್ರಿ ಜಾಸ್ತಿ ಆಯ್ತಾ, ಸ್ಯಾಲ್ರಿ ಜಾಸ್ತಿ ಆಯ್ತದೆ, ಸ್ಯಾಲ್ರಿ ಮಾತ್ರ ಏನಿಲ್ಲ ಜಾಸ್ತಿ ಇಲ್ಲ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಇದು ವಿರುದ್ಧವಾಗಿ ಕಂಪ್ಲೀಟಾಗಿ ಮಾತಾಡ್ಬೇಕಾದ್ರೆ ನಮಗೆ ಚೆನ್ನಾಗಿ ಗೊತ್ತು ಏನಾಯ್ತು ರಿಸಲ್ಟು, ಅವ್ರದ್ದು ಏನು ಮಾಡೋಕ್ಬಿಟ್ರು ಪಾರ್ಲಿಮೆಂಟಿಗೆ ಬರ್ದಿರ್ತೀಲಿ ಏನು ಮಾಡ್ಬಿಟ್ರು ಲೀಗಲ್ಲಾಗಿ ಏನು ಮಾಡಿದ್ರು ಕ್ಲೀನಾಗಿ ಅವನ ಬ್ಲಾಕ್ ಮಾಡಿಬಿಟ್ರು ಅಲ್ವರ. ಸೊ ಇದಾಯಿತು, ಇದೀವಾಗ ಅವನಲ್ಲಿ ದ್ವೇಷ ಹೊಟ್ಟೆ ಕಿಚ್ಚು ಅದು ಬಿಡ್ತಾ ಇದೆಯಿಲ್ಲ, ಬೆಳೀತಾ ಇದೆಯಿಲ್ಲ. ಹಾಂ, ಇದೇ ಫ್ರಿಕ್ಷನ್, ಇದು ಇನ್ನೂ ಬರ್ತಾ ಏನಾಗ್ತದೆ ಜನಗಳಲ್ಲಿ ಜಾಸ್ತಿ ಆಗ್ತದೆ ಅದರ. ಅದು ಏನಾಗ್ತದೆ ಆರ್ಮೋಗಿಡಂಗೆ ಏನಾಗ್ತಾರೆ ಲೀಡ್ ಆಗ್ತಾರೆ ಅದರ. ಇದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿದ್ದೀನಿ, ನಮಗೆಲ್ಲ ಚೆನ್ನಾಗಿ ಗೊತ್ತು BBCಲಿ ಒಂದು ಟೆಲಿಕಾಸ್ಟ್ ಮಾಡಿದ್ರು, ನಮ್ಮ ಇಂಡಿಯಲ್ಲೆಲ್ಲ ನಾವು ಯಾರು ನೋಡಿಲ್ಲ ಬಿಡ್ರಿ ಅದರ, ನಮ್ಮ ಇಂಡಿಯಲ್ಲೆಲ್ಲ ಟೆಲಿಕಾಸ್ಟ್ಗೆ ಹಾಕೋ ಮುಂಚೆನೇ ಬ್ಲಾಕ್ ಮಾಡಿಬಿಟ್ರು ಅದರ. ಏನಂತಂದರೆ ಗುಜರಾತ್ ರಯಾಟ್ಸಲ್ಲಿ ಏನ್ರಿ ಇವಾಗಿರೋಂಥ ಪ್ರಧಾನಮಂತ್ರಿದು ತುಂಬ ಕೈ ಇದೆ ಅಂತಂದ್ಬಿಟ್ಟು ಏನು ಮಾಡಿದ್ರು, ಅದನ್ನು ಎಷ್ಟೋ ಯೂನಿವರ್ಸಿಟೀಸ್ಗಳಲ್ಲಿ ಯಂಗ್ಸ್ಟರ್ಸ್ ಅವರೆಲ್ಲ ಕ್ಲೀನಾಗಿ ಏನು ಮಾಡೋದು ತುಂಬ ಅಲ್ಲಿ ಟೆಲಿಕಾಸ್ಟ್ ಮಾಡಿ ಅವರು ಏನೆಲ್ಲ ಮಾಡಿದ್ರು ಕ್ಲೀನಾಗಿ BBC ಅವ್ರು ಬ್ರಾಡ್ಕಾಸ್ಟ್ ಮಾಡಿರೋದೇ ಟೆಲಿಕಾಸ್ಟ್ ಮಾಡಿದ್ರು. ಇವ್ರು ಅಬ್ರಾಡಲ್ಲೆಲ್ಲ ಏನಾಗ್ಬಿಡ್ತು ಕ್ಲೀನಾಗಿ ಪ್ರಚಾರ ಆಗ್ಬಿಡ್ತು. ಇದೇನು ಮಾಡಿದ್ರು ಯಾವಾಗ ಇದು ಎಕ್ಸ್ಪೋಸ್ ಆಗೋದಕ್ಕೆ ಶುರು ಆಯಿತು, ಇಮ್ಮಿಡಿಯೇಟಾಗಿ ಅದೇನು ಮಾಡಿದ್ರು ಅದನ್ನ ಬ್ಲಾಕ್ ಮಾಡಿಬಿಟ್ರು ಅಲ್ವರ. ನೋಡಿ, ಆ್ಯಕ್ಚುಲಿ ಇದು ಒಳ್ಳೆಯದೇ ಅಂದರೆ ಅದು ಕೆಟ್ಟದ್ದು ನಡೆದಿದೆಯೋ ಏನು ನಡೆದಿದೆಯೋ ಅಲ್ಲಿರೋಂಥ ವಿಚಾರನ ಪಬ್ಲಿಕ್ ಹೇಳೋದಲ್ಲಿ ಏನೂ ತಪ್ಪೇನಿಲ್ಲ ಇಲ್ಲ. ಆದರೆ ಇದನ್ನೇನು ಮಾಡಿಬಿಟ್ರು ಅಂದರೆ ಕಂಪ್ಲೀಟಾಗಿ ಏನು ಮಾಡಿದ್ರು ಸಬ್ಡ್ಯೂ ಮಾಡಿದ್ರು ಅದರ. ಸೊ ಇದು ಸಬ್ಡ್ಯೂ ಮಾಡಿರೋದ್ರಿಂದ ಇದನ್ನು ಯಾವ ಥರ ಮಾಡಿದ್ರು ಅಂತಂದರೆ ಅವ್ರು ಮಾಡಿರೋದನ್ನ ಸ್ಟಾಪ್ ಮಾಡೋಕ್ಕಾಗಿಲ್ಲ, ಬ್ಲಾಕ್ ಮಾಡಿದ್ರು. ಸರಿ, ಇವಾಗ ನಮ್ಮ ಮೇಲೊಂದು ತಪ್ಪು ಕಂಡಿಡ್ದುಬಿಟ್ಟಾರೆ, ಅದಕ್ಕೆ ಅವ್ರ ಮೇಲೆ ಏನು ಮಾಡೋಣ, ಒಂದು ತಪ್ಪನ್ನ ಕಂಡಿಡಿಯೋಣ ಅಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲೋ ಒಂದು ಕಡೆ ಏನೋ ಲೂಪ್ ಹೋಲ್ಸ್ ಇದೆಯಾ ಅಂತ ಮಾಡಿದ್ರು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ವರ. ದಿಸ್ ಈಸ್ ದ ಎಕ್ಸಾಂಪಲ್ ಯಾವ ಥರ ಸಮಾಜದಲ್ಲಿ ಏನ್ರಿ ಹೊಟ್ಟೆ ಕಿಚ್ಚು ದ್ವೇಷ ಏನು ಮಾಡ್ತಾ ಇದೆ ಅಲ್ಲಿ ಬೆಳೀತಾ ಇದೆ ಅಂತಂದ್ಬಿಟ್ಟು ಅಲ್ವರ. ಆ ಅದೇ ರೀತಿ ನೆಕ್ಸ್ಟ್ ನೋಡ್ಬೇಕಾದ್ರೆ ನಮಗೆಲ್ಲ ಚೆನ್ನಾಗುತ್ತೆ ಏನಂತಂದ್ರೆ, ಏನ್ರಿ ರಾಫೆಲ್ಸ್ ಏರ್ ಕ್ರಾಫ್ಟ್ ಅಂತ ಏನು ಮಾಡಿದ್ರು, ಆ ಡೀಲ್ನ ಏನು ಮಾಡಿದ್ರು, ಅದನ್ನ ಪಕ್ಕ ಮಾಡಿದ್ರು ಅಲ್ರ. ಆ್ಯಕ್ಚುಲಿ ಈ ಡೀಲ್ ಬಂದ್ಬಿಟ್ಟು ಯಾರಿಗೆ ಬರಬೇಕಾಗಿತ್ತು ಅಂದರೆ ನಮ್ಮ ಎಚ್ ಎಲ್ಗೆ ಏನಾಗಬೇಕಾಯ್ತು, ಬರಬೇಕಾಯ್ತು. ಆ ಎಚ್ ಎಲ್ಗೆ ಬಿಟ್ಬಿಟ್ಟು ಇದನ್ನು ಯಾರಿಗಪ್ಪ ಕೊಟ್ಟರು ಅಂತಂದರೆ, ಅನಿಲ್ ಅಂಬಾನಿ ಮಾಡಿರೋಂಥ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಏನು ಮಾಡಿದರೆ ಕೊಟ್ಟಿದ್ದಾರೆ. ಅನಿಲ್ ಅಂಬಾನಿ ನಮ್ಗೆ ಚೆನ್ನಾಗಿ ಗೊತ್ತು, ಆಲ್ರೆಡಿ ಎಷ್ಟೋ 4,000 ಕೋಟಿಗಳು ಅಲ್ರ, ಆ ಕೋಟಿಗಳಲ್ಲಿ ಸಾಲದಲ್ಲಿ ಮುಳುಗೋಗಿರೋದನ್ನ ಅವ್ರಿಗೋಗಿ ಏನು ಮಾಡಿದ್ರು, ಈ ಡೀಲ್ನ ಇದು ಕೊಟ್ಟಿದ್ದರು. ಇದನ್ನೆಲ್ಲ ಜನಗಳು ಏನು ಮಾಡಿದ್ರು, ಅಪೋಸ್ ಮಾಡಿದ್ರು. ಆದರೆ ಏನಾಗಿಲ್ಲ, ಇದೆಲ್ಲ ಯಾವುದು ಏನಾಗಿಲ್ಲ ನೋಡಿ. ಇದೆಲ್ಲ ಕಾರಣಗಳು ಸಮಾಜದಲ್ಲಿ ಜನಗಳ ನಡುವೆ ಯಾವ ರೀತಿ ಒಂದು ಹೊಟ್ಟೆ ಕಿಚ್ಚು ದ್ವೇಷ ಏನಾಗ್ತದೆ ಬೆಳೀತಾ ಇದೆ ಅಂತಂದ್ರೆ, ಇದು ನಾನು ಹೇಳ್ತಾ ಇರೋದು ದೊಡ್ಡ ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಅಲ್ರ. ಇವತ್ತು ದೊಡ್ಡ ಲಾರ್ಜ್ ಸ್ಕೇಲ್ ಆಗ್ತದೆ, ನೆಕ್ಸ್ಟ್ ಇದು ಎಲ್ಲಿಗೆ ಬರ್ತಾರೆ, ಸಮಾಜದಲ್ಲಿರೋಂಥ ಸಾಮಾನ್ಯ ಜನಗಳಿಗೆ ಕೂಡ ಏನಾಗ್ತಾರೆ ಬರ್ತಾರೆ. ಸರಿ, ಇವಾಗ ಎರಡನೇ ಪಾಯಿಂಟಿಗೆ ಬರೋಣ. ಎರಡನೇ ಪಾಯಿಂಟ್ ಏನಂದರೆ, ಸರಿ ಇದು ಯಾವ ರೀತಿ ಅಸಮಾಧಾನ ದ್ವೇಷ ಹಗೆತನ ಇದು ಹಿಂಗೆ ಹೆಂಗೆ ವಿಪರೀತವಾಗಿ ಸಮಾಜದಲ್ಲಿ ಬೇರೆ ಯಾವ ದೃಷ್ಟಿಕೋನದಲ್ಲಿ ಬೆಳೀತಾ ಇದೆ. ಎರಡನೇ ಪಾಯಿಂಟ್ ಅದರ ಉದಾಹರಣೆ ನೋಡ್ಬೇಕಾದ್ರೆ, ನಮಗೆಲ್ಲ ಚೆನ್ನಾಗಿ ಗೊತ್ತು ನಮ್ಮ ಭಾರತ ದೇಶದಲ್ಲಿ ಎಸ್ಪೆಷಲಿ ಒಬ್ಬರನ್ನ ಮದುವೆ ಮಾಡಬೇಕು ಅಂದರೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಡಬೇಕು ಅಂತ. ಅದರ ಹುಟ್ಟಬೇಕಾದ್ರೆ ಅಪ್ಪ ಅಮ್ಮ ಏನು ಮಾಡ್ಬಿಡ್ತಾರೆ, ಪಾಪ ಅದಿಗೆ ಪ್ಲ್ಯಾನ್ ಮಾಡ್ಬಿಡ್ತಾರೆ. ಗಂಡು ಮಗು ಆದರೆ ಬಿಡಪ್ಪ ಸ್ವಲ್ಪ ಹೆಂಗ ಬೆಳ್ಕೊಂಡು ಸಂಪಾದನೆ ಮಾಡ್ಕೊಂಡು ನಡೀತಾನೆ ಅಂತಂದ್ಬಿಟ್ಟು. ಆದರೆ ಅದು ಹೆಣ್ಣು ಮಗು ಆಗಿಬಿಟ್ರೆ, ಅದು ಹುಟ್ಟದಾಗೇನೆ ಏನು ಮಾಡ್ಬಿಡ್ತಾರೆ, ಅದಕ್ಕೆ ಚಿಕ್ಕ ಚಿಕ್ಕ ಸ್ಕೀಮ್ಗಳು ಹಾಕೋದು, ಅದಕ್ಕೆ ದುಡ್ಡು ಸೇರಿಸೋದು ಎಲ್ಲ ಮಾಡ್ತಾರೆ ತಂದೆ ತಾಯಿಗಳು. ಯಾಕೆ ಯಾಕೆ ಅಂತಂದರೆ, ಒಬ್ಬರನ್ನ ಮದುವೆ ಮಾಡಬೇಕು ಅಂದರೆ ಏನು ರೀ ಅಷ್ಟೊಂದು ಜವಾಬ್ದಾರಿ, ಮದುವೆ ಮಾಡಿ ಅವ್ರು ಸುಖವಾಗಿರುತ್ತಾರೆ ಅಂತಂದ್ಬಿಟ್ಟು ಏನ್ರಿ ಎಲ್ಲರೂ ತಂದೆ ತಾಯಿಗಳು ಕನಸು ಕಾಣೋಂಥದ್ದು. ಅದರ ಇದು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಸಾಲ ತೊಗೊಂಡು ಕಷ್ಟಪಟ್ಟು ಏನು ಮಾಡ್ತಾರೆ ಮದುವೆನ ಮಾಡ್ತಾರೆ ಅಲ್ವರ. ವ್ಯವಸ್ಥೆ ಮಾಡಿ, ಕಷ್ಟಪಟ್ಟು ಒಬ್ಬ ವ್ಯಕ್ತಿ ಒಂದು ಮದುವೆ ಮಾಡ್ತಾನೆ, ಅದೇ ಪ್ಯಾರಲಲ್ ಆಗಿ ಒಬ್ಬ ಸಿಕ್ಕಾಪಟ್ಟೆ ಧಾರಾಳವಾಗಿ ದುಡ್ಡು ಆಡಂಬರದಿಂದ ಖರ್ಚು ಮಾಡಿ ಮಾಡಿದ್ರೆ, ಇವಾಗ ಅವ್ನು ನೋಡಿ ಈ ಮದುವೆ ನೋಡಿ ಅವ್ನು ಕಣ್ಕೊಂಡ್ಕೋಗ್ತದೆ ಇಲ್ಲೋ, ಅವಂಗೊಂಥರ ಆಗ್ತದೆ ಇಲ್ಲೋ, ಏನಪ್ಪ ನಮಗೆಲ್ಲ ಇವ್ನು ನೋಡಿ ಇಷ್ಟೆಲ್ಲ ಮಾಡ್ತಾನೆ ಅಂದ್ಬಿಟ್ಟು ಹಂಗೆ ಆಗ್ತದೆ ಇಲ್ಲೋ. ಇದು ಆಗ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ಏನ್ರಿ ನೋಡಿ ದ ನ್ಯಾಷನಲ್ ನ್ಯೂಸ್ ಅಂತ ಅದ್ರಲ್ಲಿ ಪಬ್ಲಿಷ್ ಆಗಿದೆ. ಏನಪ್ಪ ಅಂತಂದರೆ, ನಮಗೆಲ್ಲ ಚೆನ್ನಾಗಿ ಗೊತ್ತು ಅನಿಲ್ ಅಂಬಾನಿ ಅವಳಿಗೆ ಅವನಿಗೆ ಮಗಳಿದ್ದಾಳೆ ಅಂತ, ಈಶಾ ಅಂಬಾನಿ ಅವಳು ಮದುವೆನ ಎಷ್ಟು ಎಂತಾರೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಅಂತಂದರೆ, ಏನ್ರಿ $84 million ಕೊಟ್ಬಿಟ್ಟು ಮದುವೆನೇ ಮಾಡಿರೋದು, ಖರ್ಚು ಮಾಡಿರೋದು. ಅದು ಎಲ್ಲಿ ಖರ್ಚು ಮಾಡಿರೋದು, ಒಂದು ದೇಶದಲ್ಲ 3 ದೇಶಗಳಲ್ಲಿ ಮದುವೆ ಏನು ಮಾಡಿರೋದು ಮಾಡಿರೋದು ಅದರ ಇಟಾಲಿಯಲ್ಲಿ ಏನು ಮಾಡಿದಾರಂತೆ ಲೇಕ್ ಕೋಮೋ ಅಂತಂದ್ಬಿಟ್ಟು ಇದರಲ್ಲಿ ಮಾಡಿ, ಕೊನೆಯದಾಗಿ ಮುಂಬೈಯಲ್ಲಿ ಮನೇಲಿ ಏನು ಮಾಡಿರೋದು ಮಾಡಿರೋದು. ಇದಕ್ಕೆ ಎಲ್ಲ ಗೆಸ್ಟ್ಗಳನ್ನ ಕರ್ಕೊಂಡು ಹೋಗೋದಕ್ಕೆ ಸ್ಪೆಷಲ್ಲಾಗಿ 100 chartered flights ಏನು ಮಾಡಿದಾರಂತೆ ಮಾಡಿದಾರಂತೆ. ಇದಕ್ಕೆ ಸ್ಪೆಷಲ್ಲಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಬಿಯಾನ್ಸಿ ಅಂತಂದ್ಬಿಟ್ಟು ಒಂದು ಆರ್ಟಿಸ್ಟ್ನ ಕರೆಸ್ಬಿಟ್ಟು ಆ ಒಂದು ಲೇಡಿಗೆ 1.5 crore ಜಸ್ಟ್ ಹಾಫ್ ಆನ್ ಅವರ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಏನು ಮಾಡಿದ್ದಾರೆ ಸ್ಪೆಂಡ್ ಮಾಡಿದಾರಂತೆ. ಇವರು ಇನ್ವಿಟೇಷನ್ ಕಾರ್ಡ್ ನೋಡಬೇಕು, ಆ ಇನ್ವಿಟೇಷನ್ ಕಾರ್ಡೇ ಒಂದು ಜಿವೆಲ್ ಬಾಕ್ಸಲ್ಲಿ ಒಡವೆ ಜೊತೆಗೆ ಏನು ಮಾಡಿದ್ರಂತೆ ಎಲ್ಲರಿಗೂ ಮನೆಗಳಿಗೆ ಏನು ಮಾಡಿರೋದು ಹೋಗಿರೋದು. ಇದಕ್ಕೆ ಸ್ಪೆಷಲ್ಲಾಗಿರೋಂಥ ಒಂದು ಗೆಸ್ಟ್ಗಳು ಯಾರಪ್ಪ ಅಂದರೆ, ಹಿಲ್ಲರಿ ಕ್ಲಿಂಟನ್ನು, ಆಮೇಲೆ ಗೂಗಲ್ CEO, ಆಮೇಲೆ ಲಕ್ಷ್ಮೀ ಮಿತ್ತಲ್, ಆಮೇಲೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, ಇಂತಿಂಥ ದೊಡ್ಡ ದೊಡ್ಡ ಜನಗಳೇನಾಗಿದ್ದಾರೆ ಇದರಲ್ಲಿ ಬಂದು ಭಾಗಿಯಾಗಿದ್ದಾರೆ. ಆಮೇಲೆ ಇದಕ್ಕೆ ಅಡುಗೆ ಬಡಿಸಿದ್ರು ನೋಡಿ, ನೋಡಿರ್ಬೋದು ವೀಡಿಯೋ ನೋಡಲ್ಲ, ಊಟ ಎಷ್ಟು ಚೆನ್ನಾಗಿದೆ ನೋಡಿಂತೀನಿ. ಎಲ್ಲ ಏನೋ ಬೆಳ್ಳಿ ತಟ್ಟೆಯಲ್ಲಿ ಏನು ಮಾಡಿರೋದು ಊಟ ಬಡಿಸಿರೋದು ಕಂಪ್ಲೀಟ್ ಬಂದಿರುತ್ತೆ ಎಲ್ಲ ಗೆಸ್ಟ್ಗಳಿಗೆ. ಇದನ್ನ ಅಡುಗೆನ ಸರ್ವ್ ಮಾಡಿರೋದು ಯಾರಪ್ಪ ಅಂತಂದರೆ, ನಮ್ಮ ಬಾಲಿವುಡಲ್ಲಿರೋಂಥ ಟಾಪ್ ಆ್ಯಕ್ಟರ್ಸ್ ಅಮಿತಾಬ್ ಬಚ್ಚನು, ಶಾರುಖ್ ಖಾನು, ಇಂತಿಂಥ ಟಾಪ್ ಟಾಪ್ ಸೆಲಿಬ್ರಿಟೀಸ್ ಏನು ಮಾಡಿದ್ದಾರೆ ಅದು ಅಡುಗೆಗಳು ಬರೆಸಿದ್ದಾರೆ. ಅದರ ಇದಾಗಿದ ನಂತರ ನೋಡಿ ಇನ್ನೊಂದು ಎಕ್ಸಾಂಪಲ್, ಇವ್ರು ಯಾರು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು, ಅದರ ರೆಡ್ಡಿ ಅದರ ಇವರು ತನ್ನ ಒಬ್ಬಳೇ ಮಗಳಿಗೆ ಮದುವೆ ಮಾಡಿದ್ರು, ಅದು 5 ದಿನದ ಮದುವೆಗೆ $60 million ಏನು ಮಾಡಿದ್ದಾರೆ ಅಲ್ಲಿ ಖರ್ಚು ಮಾಡಿದ್ದಾರೆ. ಅದ್ರದ್ದು ಪ್ಯಾಲೇಸ್ ಗ್ರೌಂಡಲ್ಲಿ ಆ ಸೆಟಪ್ ಹೆಂಗಿತ್ತು ಅಂತಂದರೆ, ಫುಲ್ ಬಾಲಿವುಡಲ್ಲಿರೋಂಥ ಎಲ್ಲ ಟಾಪ್ ಆಗಿದ್ದ ಡಿಸೈನರ್ಸ್ನ ಕರೆಸ್ಬಿಟ್ಟು ಹಂಪೆ ಸಿಟಿ ಕಂಪ್ಲೀಟಾಗಿ ರೆಪ್ಲಿಕಾನಲ್ಲಿ ತಯಾರಿಸ್ಬಿಟ್ಟು ಏನು ಮಾಡಿದರು ಮಾಡಿರೋದು. ಆ ಮದುವೆಗೆ ಆ ಒಂದು ಹುಡುಗಿ ಹಾಕಿರೋಂಥ ಸ್ತ್ರೀ ಸೀರೆ, ಸಾರಿ ಸ್ತ್ರೀ ಅಂತೀನಿಪ್ಪ, ಸ್ತ್ರೀ ಸ್ಯಾರಿ, ಸ್ಯಾರಿ ಎಷ್ಟಿರ್ಬೋದು, ಸೀರೆ ಎಷ್ಟಿರ್ಬೋದು, ಹಾಂ 20 lakh ಏನು ಒಂದು ಸೀರೆ ಎಷ್ಟಂತೆ 20 lakh ಅಂತೆ ಅಲ್ವರ. ಆಮೇಲೆ ಅದಕ್ಕೆ ಇನ್ವಿಟೇಷನು ಎಂತ ಎಲ್ ಸಿ ಡಿ ಸ್ಕ್ರೀನಲ್ಲೆಲ್ಲ ಗ್ರ್ಯಾಂಡಾಗಿ ಏನು ಮಾಡಿರೋದು ಅಲ್ವರ. ಇದೆಲ್ಲದಕ್ಕಿಂತ ಇನ್ನೊಂದು ಮದುವೆ ಇದೆ, ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಏನಾಗ್ಬಿಡ್ತು ಸೇರ್ಬಿಡ್ತು. ಇವ್ರು ಯಾರು ಅಂತಂದರೆ ವರ್ಲ್ಡಲ್ಲೇ ಟಾಪ್ ಸ್ಟೀಲ್ ಜೈಂಟ್ SLR ಮಿತ್ತಲ್ ಅಂತಂದ್ಬಿಟ್ಟು ಅವರು ಮಗನಿಗೆ ಏನು ಮಾಡಿದ್ದಾರೆ ಅಂದರೆ, ಇಂಡಿಯಾಯಿಂದ 200 ಬಟ್ಲರ್ಸ್ನ ಫಾರಿನ್ ಕಂಟ್ರಿಗೆ ಕರ್ಕೊಂಡೋಗಿ ಫಾರಿನ್ನಲ್ಲಿ ನ್ಯಾಷನಲ್ ಮ್ಯೂಸಿಯಮ್ನಲ್ಲಿ ಏನು ಮಾಡಿದ್ರು, ಗ್ರ್ಯಾಂಡಾಗೆ ಒಂದು ಮದುವೆ ಮಾಡಿದ್ರು. ಬಂದವ್ರಿಗೆಲ್ಲ ಹೈಲಿ ಎಕ್ಸ್ಪೆನ್ಸಿವ್ ಏನು ಮಾಡಿದ್ದು ಗಿಫ್ಟ್ಸ್ಗಳನ್ನ ಕೊಟ್ಟಿರೋದು. ಈ ಒಂದು ಏನ್ರಿ ಮದುವೆದು ಫುಲ್ ಶೂಟಿಂಗು ಕಂಪ್ಲೀಟ್ ಹೆಲಿಕಾಪ್ಟರ್ಲ್ಲಿ ಏನು ಮಾಡಿರೋದಂತೆ ಇದು ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಏನಾಗ್ಬಿಡ್ತೋ ಸೇರ್ಬಿಡ್ತದ ಮೋಸ್ಟ್ ಎಕ್ಸ್ಪೆನ್ಸಿವ್ ವೆಡ್ಡಿಂಗ್ ಅಂತಂದ್ಬಿಟ್ಟು. ಸರಿ, ಇದು ಮಾತ್ರ ಅಲ್ಲ, ನಮ್ಮ ಒಂದು ಜನಗಳು ಹಾಕುವಂಥ ಶೂಸ್ ಏನಿರ್ಬೋದು ರೇಟು ಅಂತ ನೋಡ್ದೆ ಅಂತಂದರೆ, ಕೆಲವು ಜನ ಹಾಕೋಂಥ ಶೂಸ್ ನೋಡ್ಬೋದು ನೋಡಿರ್ತೀನಿ, ಹಾಂ, $418,000 ಏನ್ರಿ, $418,000 ಇಂಟು 85 ಟೈಮ್ಸ್ ಹಾಕೊಳ್ಳಿ ನಮ್ಮ ಇಂಡಿಯನ್ ಬೆಲೆಗೆ. ಇದು ಒಂದು ಶೂ ರೇಟ್. ಇವತ್ತು ಈ ಏನ ಮುಖೇಶ್ ಅಂಬಾನಿ ಮಿಸ್ಸಸ್ ಇದ್ದಾರಲ್ಲ, ಒಂದು ಸತಿ ಹಾಕೋಂಥ ಶೂಸ್ನ ಅವಮ್ಮ ಇನ್ನೊಂದು ಸತಿ ಏನು ಮಾಡಲ್ವಂತೆ, ಹಾಕಲ್ವಂತೆ. ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂತಂದರೆ, ಏನ್ರಿ, ಒಂದು ಸೆಕೆಂಡಿಗೆ ಒಂದೊಂದು ರೂಪಾಯಿ ಥರ, ಸಾರಿ 100 rupees ಥರ ಎಣಿಸ್ಕೊಳೋದು ಅಂತಂದರೆ, ಅವ್ರ ಹತ್ರ ಇರೋ ದುಡ್ಡೆಲ್ಲ ಎಣಿಸ್ಬೇಕು ಕಂಪ್ಲೀಟ್ ಮಾಡಬೇಕು ಅಂದರೆ 11 ವರ್ಷ ಬೇಕಂತೆ. ಅಷ್ಟೊಂದು ದುಡ್ಡು ಏನಾಗಿದೆ ಇದೆ ಅಲ್ರ. ಆಮೇಲೆ ನೋಡಿ, ಇದು ವರ್ಲ್ಡಲ್ಲಿ ತುಂಬ ಕಾಸ್ಟ್ಲಿಯೆಸ್ಟ್ ಏನ್ರಿ ಡ್ರಿಂಕ್, ಇದ್ರ ರೇಟ್ ಎಷ್ಟಪ್ಪ ಅಂತಂದರೆ ನೋಡಿ, $150 million. ಅದೇ ನನಗೆ ಗೊತ್ತಿಲ್ಲ ಕನ್ವರ್ಟ್ ಮಾಡೋಕ್ಕೆ ಹೆಂಗೆ ಅಂತ, ಅದಕ್ಕೆ ನಾನು ಮಿಲಿಯನಲ್ಲೇ ಬಿಟ್ಬಿಟ್ಟಿದ್ದೀನಿ ಅವರ. ಇದು ವರ್ಲ್ಡಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಡ್ರಿಂಕ್ ಅಂತೆ. ಇದನ್ನೆಲ್ಲ ಮನುಷ್ಯ ಏನು ಮಾಡ್ತಾರೆ, ಕೊಂಡ್ಕೊತಾ ಇದ್ದಾರೆ. ಎಷ್ಟೋ ಜನಗಳಿಗೆ ಕುಡಿಯೋಕ್ಕೇನಿಲ್ಲ, ನೀರಿಲ್ಲ ಅಲ್ವರ ಆಫ್ರಿಕಾ ದೇಶದಲ್ಲಿ, ತಿನ್ನೋದಿಕ್ಕೇನಾಗಿಲ್ಲ, ಆಹಾರ ಆಗಿಲ್ಲ. ಇದೆಲ್ಲ ಬಿಟ್ಬಿಟ್ಟು ಸಮಾಜದಲ್ಲಿ ಜನಗಳು ತನ್ನ ಲೈಫ್ ಸ್ಟೈಲ್ಗಳು ಯಾವ ಥರ ಇದೆ ನೋಡ್ತೀನಿ. ಇದೆಷ್ಟೋ ಪರಲ್ಲಿ ನೋಡ್ತೀನಿ, ಎಷ್ಟೋ ಜನ ತನ್ನ ಪೆಟ್ ಅನಿಮಲ್ಸ್ ಏನು ಮಾಡಿದ್ದಾರೆ, ಸಾಕಿದ್ದಾರೆ. ಈ ಪೆಟ್ ಅನಿಮಲ್ಸ್ಗೆ ಇನ್ಶೂರೆನ್ಸ್ ಏನು ಮಾಡಿದ್ದಾರೆ, ಮಾಡಿಸಿದ್ರೆ ಅದು ಏನು ಎಷ್ಟೋ ಕೋಟ್ಯಾಂತರ ರೂಪಾಯಿಗಳೇನ್ರಿ ಇನ್ಶೂರೆನ್ಸು. ಅವ್ರಿಗೆ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ, ಸತ್ತ ಮೇಲೆ ಇವು ಅನಾಥರ ಆಗಬಾರ್ದು ಅಂತಂದ್ಬಿಟ್ಟು ಅದಕ್ಕೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಏನು ಮಾಡೋರೆ ಇನ್ಶೂರೆನ್ಸ್ ಏನು ಮಾಡೋರೆ ಮಾಡಿಸೋರೆ ಅಲ್ಲರ. ಹಂಗಂದ್ರೆ ಇದು ಏನಪ್ಪ ನೋಡಿಸ್ತಾರೆ ಅಂತಂದರೆ, ಸಮಾಜದಲ್ಲಿ ಮನುಷ್ಯನಿಗೆ ಏನು ವ್ಯಾಲ್ಯೂ ಇದೆ, ಮನುಷ್ಯನಿಗೆ ಏನು ಬೆಲೆ ಇದೆ, ಇವು ಯೋಚನೆ ಮಾಡಿ. ಇವೆಲ್ಲ ಪಬ್ಲಿಕ್ಗಳಿಗೆ ಗೊತ್ತಾಗ್ತಾ ಅವ್ರ ಮೇಲೆ ಅವ್ರಿಗೆ ದ್ವೇಷ ಬರ್ತಾರ ಇಲ್ವಾ, ಹಾಂ ಅಲ್ವರ, ಅವಾಗೇನು ಮಾಡ್ತಾರೆ ತಿರುಗಿ ಏನು ಮಾಡ್ತಾರೆ ಬೀಳ್ತಾರೆ ಅಲ್ವರ. ಇವ್ರು ನೋಡಿ, ನಮ್ಮ ಮಿಸ್ ವರ್ಲ್ಡ್ಗಳು ಅಂದ್ರೆ ಮೆಜಾರಿಟಿ ಇಂಡಿಯಾನೇ ತಗೊಂಬಿಟ್ರೆ ಎಲ್ಲ ಕ್ರೀಡೆಗಳನ್ನ ಅಂದ್ರ, ಇವರೆಲ್ಲ ಮಿಸ್ ವರ್ಲ್ಡ್ ಆಗಬೇಕಾದ್ರೆ ಏನ್ರಿ ಇವರು ಮಾಡಿರೋಂಥ ಪ್ರಾಮಿಸ್ಸು ಹೇಗಿತ್ತು ಅಂದ್ರೆ, ಅಲ್ಲೆಲ್ಲ ಕೇಳ್ತಾರೆ. ಕೊನೆಗೆ ಲಾಸ್ಟಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಅಲ್ರ, ಇಫ್ ಯು ಬಿಕಮ್ ದ ಮಿಸ್ ಯೂನಿವರ್ಸ್, ಇಫ್ ಯು ಬಿಕಮ್ ದ ಮಿಸ್ ವರ್ಲ್ಡ್, ವಾಟ್ ಆರ್ ಯು ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಸೊಸೈಟಿ ಅಂತಂದ್ರೆ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಆಫ್ರಿಕಾ, ಆಲ್ ದಿಸ್ ಥಿಂಗ್ಸ್ ಅಂತೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳ್ತಾರೆ ಅಲ್ರ. ಸರಿಯಮ್ಮ, ಹೋಗಿ ಬಂದೆ. ಮುಂದಕ್ಕೆಲ್ಲ ಸಿನಿಮಾ ಥಿಯೇಟರ್ಗಳಲ್ಲೇ ಅಲ್ವರ. ಸೊ ಏನಾಗ್ತಾ ಇದೆ ಅಂತಂದರೆ, ಸಮಾಜದಲ್ಲಿ ಹೇಳೋರಂತಿಲ್ಲಿ ಏನಾಗ್ತಲ್ಲ ನಡೀತಾ ಇಲ್ಲ. ಇದು ಏನಪ್ಪ ಆಗ್ತಾ ಇದೆ ಅಂತ ನೋಡ್ತೀರಿ ಅಂತಂದರೆ, ಸಮಾಜದಲ್ಲಿ ಘರ್ಷಣೆಗಳಿಗೇನಾಗ್ತದೆ ಈಡಾಗ್ತದೆ. ಕ್ಲೀನಾಗಿ ಏನಾಗ್ತಾರೆ ಅಂದರೆ, ದುಡ್ಡಿರೋರು ಸಿಕ್ಕಾಪಟ್ಟೆ ಏನು ಮಾಡ್ತಾವ್ರೆ ಶ್ರೀಮಂತ ಆಗ್ತಾರೆ, ಬಡತನದಲ್ಲಿರೋರು ಏನಾಗ್ತಾರೆ ತುಂಬ ಬಡತನದಲ್ಲೇ ಆಗ್ತಾ ಇದ್ದಾರೆ. ಇದೇ ಕಂಡೀಷನು ಹಳೆ ಒಡಂಬಡಿಕೆಯಲ್ಲಿ ಸೋದೋಮನ್ ಗೊಬ್ಬರದಲ್ಲಿ ಕೂಡ ಏನಾಗಿತ್ತು ಇತ್ತು. ಅದರಿಂದನೇ ದೇವರು ಏನು ಮಾಡಿದ್ರು, ಸೋದೋಮನ್ ಗೊಮರನ ಏನು ಮಾಡಿದ್ರು ನಾಶ ಮಾಡಿದ್ರು. ಅದನ್ನು ಓದ್ ನೋಡಿ ವಾಕ್ಯನ, ಎಜೇಕಿಯೇಲ್ 16:49-50.
ಸೋದೋಮ್ ಎಂಬ ನಿನ್ನ ತಂಗಿಯ ದೋಷವನ್ನು ನೋಡು, ಹೆಮ್ಮೆ ಪಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು.
ನೋಡ್ರ, ಹೆಮ್ಮೆ ಪಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು,
ಸ್ವಸುಖದಲ್ಲಿ ಮುಳುಗಿರುವುದು.
ಏನ್ರಿ ಸ್ವಸುಖದಲ್ಲಿ ಮುಳುಗಿರುವುದಂತೆ. ಆಮೇಲೆ ಲಂಡನ್ ನಲ್ಲಿ ಏನ್ರಿ ಊಟ ಇದೆ, ಲಂಡನ್ ನಲ್ಲಿ ನೋಡಿದ್ರಲ್ಲ ನಮ್ಮ ಪ್ರಿನ್ಸೆಸ್ ಡಯಾನಾ ಇದ್ರಲ್ಲ, ಅವರೆಲ್ಲ ಊಟ ಮಾಡ್ತಿದ್ದೆ ಹೆಂಗಂದ್ರೆ ತುಂಬ ಭಯಂಕರ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಹೋಟೆಲ್ ಹೋಗಿ ಏನು ಮಾಡೋದು ಊಟ ಮಾಡೋದು. ಅವಮ್ಮ ಅಷ್ಟು ತಿಂದ್ರು ಕೂಡ ಹಿಂಗೆ ಐತಲ್ಲ, ಏನಕ್ಕೆ ಅಂತಂದರೆ ಲಂಡನ್ನಲ್ಲಿ ಹಿಂಗಿದೆ ಏನಂತಂದರೆ, ಹೈಫೈ ಹೋಟ್ಲಲ್ಲಿ ತಿಂದಿದ ಮೇಲೆ ಹೈಫೈ ಹೋಟ್ಲಲ್ಲಿ ಯಾವ ಥರ ಹ್ಯಾಂಡ್ ವಾಶ್ರೂಮ್ ಅಂತ ಇರ್ತದೋ ಅದೇ ಥರ ಅದೊಂದು ರೂಮ್ ಇದೆ, ಅದಕ್ಕೆ ವಾಮಿಟೋರಿಯಂ ಅಂತ ಹೆಸರು. ಏನಂದರೆ ಅರ್ಥ ಅಂದರೆ ಚೆನ್ನಾಗಿ ತಿಂದಿದ ಮೇಲೆ ಅಲ್ಲೋಗ್ಬಿಟ್ಟು ಏನು ಮಾಡೋದು ವಾಮಿಟ್ ಮಾಡೋದು, ಏನಕ್ಕೆ ಅಂದರೆ ಅದು ಮೈಗೆ ಎತ್ತಿಬಿಡ್ತಾರಲ್ಲ ಅಂತಂದ್ಬಿಟ್ಟು. ಸೊ ಬರೀ ತೃಪ್ತಿಗೆ ಆಗೋದಕ್ಕೆ, ದೇಹಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಕ್ಕೆ, ನಾಲ್ಗೆ ರುಚಿ ಆಗೋದಕ್ಕೆ ಏನು ಮಾಡೋದು ತಿನ್ಬಿಟ್ಟು ವಾಪಸ್ ಏನು ಮಾಡೋದು, ಯೋಚನೆ ಮಾಡಿರಿ ಎಷ್ಟು ಜನಗಳಿಗೆ ಊಟ ಇಲ್ಲ. ಅಂಥ ಒಂದು ಇದ್ರಲ್ಲಿ ಹೋಗ್ಬಿಟ್ಟು ಹೆಂಗಿದೆ ಅಂತ ಜನಗಳು ಬೈಬಲ್ ಏನು ಹೇಳ್ತಾರೆ, ಸ್ವಸುಖದಲ್ಲಿ
ಮುಳುಗಿರುವುದು.
ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಕುಡ್ದು ಮಲಗದಲ್ಲಿ ಏನಿದೆ ಯೋಚನೆ ಮಾಡ್ರಿ. ಅದಕ್ಕೆ ಸ್ವಸುಖದಲ್ಲಿ ಏನ್ರಿ ಅದರ ಮುಳುಗಿರೋದು. ಆಮೇಲೆ
ಇವು ಆಕೆಯಲ್ಲಿಯೂ ಆಕೆಯ ಕುಮಾರ್ತಿಯರಲ್ಲಿಯೂ ಇದ್ದವು.
ನೋಡ್ರ, ಇದು ಆಕೆಯಲ್ಲಿ ಆಕೆ ಕುಮಾರ್ತಿಗಳಲ್ಲಿ ಇದ್ದವು. ಆಮೇಲೆ
ಅಲ್ಲದೆ ಆಕೆಯು ದೀನ ದರಿದ್ರಗೆ ಬೆಂಬಲವಾಗಿರಲಿಲ್ಲ.
ದೀನ ದರಿದ್ರಗೇನಾಗಿಲ್ವಂತೆ, ಬೆಂಬಲವಾಗಿರಲಿಲ್ಲ. ನೋಡ್ರ, ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂದ್ರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹೆಂಗಪ್ಪ ಇದೆ ಅಂತಂದ್ರೆ, ನಮಗೆಲ್ಲ ಜನಗಳು ಈ ಥರ ಕಷ್ಟಪಡ್ತಾ ಇದ್ರೆ ಇವತ್ತೇನು ಮಾಡ್ತಾರೆ, ದೊಡ್ಡ ದೊಡ್ಡ ಸ್ಟ್ಯಾಚುಗಳನ್ನ ಕೊಡ್ತಾರೆ. ವರ್ಲ್ಡಲ್ಲೇ ಟಾಲೆಸ್ಟ್ ಸ್ಟ್ಯಾಚು ಮಾಡಾಕ್ಬಿಟ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇದೆಲ್ಲ ಚೆಸ್ಟ್ ಬುಕ್ಕಲ್ಲಿ ನೋಡ್ತಾ ಇದ್ರೆ, ಇವ ವಲ್ಲಭಭಾಯಿ ಪಟೇಲ್ ದೊಡ್ಡ ಸ್ಟ್ಯಾಚುನ ಏನು ಮಾಡಾಕ್ಬಿಟ್ರು, ಕಂಪ್ಲೀಟ್ ಬ್ರಾನ್ಸ್. ಇದಕ್ಕೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಏನು ಮಾಡೋರೆ ಖರ್ಚು ಮಾಡೋರು. ಇವೆಲ್ಲ ಆಗಿರೋದು ಯಾವ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ. ಎಲ್ಲ ಜನಗಳು ಎಷ್ಟು ಕಷ್ಟಪಡ್ತಾರೆ ನಮ್ಗೆ ಚೆನ್ನಾಗಿ ಗೊತ್ತು. ಆ ಟೈಮಲ್ಲಿ ಅಟ್ಲೀಸ್ಟ್ ನಮ್ಮ ಪ್ರಧಾನಮಂತ್ರಿ ಏನಾಗಿರ್ಬೇಕಾಯ್ತು, ಒಂದು ಎಕ್ಸಾಂಪಲ್ ಆಗಿರ್ಬೇಕಾಯ್ತು ಅಲ್ವರ. ಇವೆಲ್ಲ ಮಾಡೋಂಥ ಅವಶ್ಯಕತೆ ಇತ್ತಾ ಅಲ್ವರ, ಇಲ್ಲ. ಆಮೇಲೆ ರೀಸೆಂಟಾಗಿ ಏನ್ರಿ ಪಾರ್ಲಿಮೆಂಟ್, ಪಾರ್ಲಿಮೆಂಟಿಗೆ ಏನು ನೆಸೆಸಿಟಿ ಇತ್ತು? ಇವಾಗ ಜಗಳಾಡೋಕ್ಕೆ ಸಾಕು, ಸಫಿಷಿಯಂಟ್ ಜಾಗ ಇದೆ. ಇನ್ನೂ ದೊಡ್ಡದು ಜಾಗ ಇದೆ, ಏನು ಜಗಳಾಡಬೇಕೈತೆ ಅಲ್ವರ. ಸೊ ಇದು ನೋಡಬೇಕಾದ್ರೆ, ಇದಕ್ಕೆ ಒಂದು ಕೇಸ್ ಹಾಕಿದ್ರು ಒಬ್ಬ ಫಿಲಮ್ ಆ್ಯಕ್ಟರು, ಇದು ಅವಶ್ಯಕತೆ ಇಲ್ಲ ಅಂತ ಕೇಸ್ ಹಾಕಿದ್ಮೇಲೆ ಆ ಫಿಲಮ್ ಆ್ಯಕ್ಟ್ರಿಗೆ 200,000 ಫೈನ್ ಕಟ್ಟಿ ಅಂದ್ಬಿಟ್ಟು ಡಿಫಾಮೇಷನ್ ಕೇಸ್ ಏನು ಮಾಡಿದ್ರು ಸುಪ್ರೀಂ ಕೋರ್ಟು, ಅವ್ರ ಮೇಲೆ ಡಿಕ್ಲೇರ್ ಮಾಡಿದ್ರು. ಅದರ ನೋಡಿ ಸಮಾಜದಲ್ಲಿ ಯಾವ ಥರ ಇದೆ, ಅವ್ರು ಹಾಕೋಂಥ ಸೂಟ್ಗಳ ಮೇಲೆ ಅವ್ರ ಹೆಸರುಗಳೇನಾಗಿರ್ಬೇಕು, ಪ್ರಿಂಟ್ ಆಗಿರಬೇಕು, ಅದೆಲ್ಲ ಈಸಿಯಾಗಿ ಮಾಡೋಂಥ ವಿಚಾರಗಳು. ಎಷ್ಟೋ ಲಕ್ಷಾಂತರ ರೂಪಾಯಿ ಏನಾಗ್ತಾರೆ ಖರ್ಚಾಗ್ತಾರೆ. ಅದರ ಒಬ್ಬ ಅಧಿಕಾರಿಯಾಗಿರ್ಬೇಕಾದ್ರೆ, ಒಬ್ಬ ಲೀಡರ್ ಆಗಿರ್ಬೇಕಾದ್ರೆ ಮತ್ತೊಬ್ಬಗೆ ಏನಾಗಿರ್ಬೇಕು, ಎಕ್ಸಾಂಪಲ್ ಆಗಿರಬೇಕು. ಎಷ್ಟೋ ಜನಗಳು ಫಾರ್ಮರ್ಸು ಡೆಲ್ಲಿಯಲ್ಲಿ ಏನು ಮಾಡಿರೋದಿನ್ನ ಸ್ಟ್ರೈಕ್ ಮಾಡಿದ್ರು. ಇದರಲ್ಲಿ ರಿಯಲ್ಲು ನೀವಾಗ ನೋಡಿದ್ದೀನಿ, ಡೆಲ್ಲಿಯಲ್ಲಿ ಫಾರ್ಮರ್ಸ್, ತಮಿಳ್ನಾಡು ಫಾರ್ಮರ್ಸು ಬೆತ್ತಲೆಯಾಗಿ ಏನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಎಷ್ಟು ವರ್ಷ? ಕಂಪ್ಲೀಟ್ 1 ಇಯರ್ ವಿತೌಟ್ ಡ್ರೆಸ್. ಇದೆಷ್ಟೋ ಪರವಾಗಿಲ್ಲ, ಹೆಣ್ಮಕ್ಳು ಬಟ್ಟೆನೇ ಹಾಕಿಲ್ಲ ಅಂಥದ್ದೆಲ್ಲ ಇದೆ. ಇಂಥದ್ದೆಲ್ಲ ಸ್ಟ್ರೈಕ್ ಮಾಡಿದ್ರು ಸರಿ, ಜನಗಳಿಗೆ ಮಾತಿಗೇನಿಲ್ಲ, ಬೆಲೆ ಇಲ್ಲ. ಪಂಜಾಬ್ ಎಲ್ಲ ಸೇರಿಬಿಟ್ಟು ಸ್ಟ್ರೈಕ್ ಮಾಡಿದ್ರಲ್ಲ, ಬಿಟ್ರ ಒಂದು ರೋಡ್ನೂ ಬಿಡಲಿಲ್ಲ ಪಂಜಾಬಲ್ಲಿ, ಎಲ್ಲ ರೋಡ್ ಬ್ಲಾಕ್ ಮಾಡಕ್ಬಿಟ್ರು. ಕೊನೆಗೆ ಪ್ರೈಮ್ ಮಿನಿಸ್ಟರ್ ಬೊಗ್ಗದ ರೀತಿಲಿ ಏನು ಮಾಡಿದ್ರು ಮಾಡಿದ್ರು ಅಂದ್ರ. ಇದರಿಂದ ಏನಾಗ್ತಾರೆ ಅಂದರೆ, ಯಾವಾಗ ಜನಗಳು ಮಾತು ಕೇಳಲ್ವೋ ಜನಗಳು ಏನು ಮಾಡ್ಕೊತಾರೆ, ಹಾಂ ಫೈಟ್ ಮಾಡೋಷ್ಟು ಫೈಟ್ ಮಾಡ್ತಾರೆ. ಯಾವಾಗ ಫೈಟ್ ಮಾಡೋಕ್ಕೆ ಒಂದು ಲೆವೆಲ್ಕಿಂತ ಬಿಯಾಂಡ್ ಹೋಗ್ಬಿಡ್ತು ಅಂದ್ರೆ ಏನು ಮಾಡ್ತಾರೆ ಗೊತ್ತಾ, ಸೂಸೈಡ್ ಮಾಡ್ಕೊಳ್ಳೋದು ನೋಡ್ತೀವಿ. ಅಂದ್ರೆ ಅದಕ್ಕೆ ನಾವು ಎಷ್ಟೋ ಸೇರಿ ನ್ಯೂಸಲ್ಲಿ ನೋಡಿರ್ಬೋದು, ಅಂದ್ರೆ ಅತ್ಯಾಚಾರ ಮಾಡಬೇಕಾದ್ರೆ, ಮೋಸ ಮಾಡಬೇಕಾದ್ರೆ ಎದ್ದು ನಿಂತು ಮಾತಾಡ್ತಾರೆ. ಅರೆ ಮಾತಾಡಬೇಕ್ರೆ ಯಾವಾಗ ಬೆಲೆ ಇರೋದಿಲ್ಲೋ ಮನುಷ್ಯನ ಗೊತ್ತಾ ಮಾಡ್ತಾನೆ, ತನ್ನ ಅವಮಾನ ಸಹಿಸ್ಕೊಳಕ್ಕಾಗ್ದಿರ ಏನು ಮಾಡ್ತಾನೆ, ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಈ ರೀತಿ ಏನಾಗ್ತಿದೆ ಅಂತಂದರೆ, ಇವತ್ತು ಶ್ರೀಮಂತರೆಲ್ಲರೂ ಏನ್ರಿ ತುಂಬ ಲ್ಯಾವಿಶ್ ಆಗಿದ್ದಾರೆ, ಬಡತನದಲ್ಲಿರೋರು ಎಲ್ಲರೂ ಅವ್ರ ಭಿಕ್ಷೆಯಿಂದ ಏನು ಮಾಡ್ತಾರೆ, ಬದುಕ್ತಾ ಇದ್ದಾರೆ. ಇದು ಹೋಗ್ತಾ ಹೋಗ್ತಾ ಏನಾಗ್ತಾರೆ, ಇನ್ನೂ ತೀವ್ರವಾಗ್ತದೆ. ಅದಕ್ಕೆ ನಾವು ದಾನಿಯಲ್ಲಿ 2ನೇ ಅಧ್ಯಾಯದಲ್ಲಿ ನೋಡೋದು ಏನಪ್ಪ ಅಂದರೆ, ಯಹೋವನ ಉಗ್ರ ಕೋಪದ ದಿನದಲ್ಲಿ ದೇವರೇನು ಮಾಡ್ತಾರೆ, ಎಲ್ಲ ಒಂದು ರಾಜ್ಯಗಳನ್ನು ಅಗ್ನಿಯಿಂದಲೂ ಏನ್ರಿ ಆಮೇಲೆ ಖಡ್ಗದಿಂದ ಏನು ಮಾಡ್ತಾರೆ, ಸಮರಿಸ್ತಾರೆ ಅಂತ ಅಲ್ಲ. ಅದಕ್ಕೆ ನಾವು ದಾನಿಯಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತೀರಿ, ಆ ಬಂಡೆಕಲ್ಲು ಬಂದ್ಬಿಟ್ಟು ಪಾದಭಾಗ ಕುಡಿತಾ ಇತ್ತು, ಬಂದು ಪುಡಿ ಪುಡಿ ಮಾಡ್ತಾ ಇತ್ತು ಅಂತಂದರೆ, ಇನ್ನು ಹೋಗುವಂಥ ದಿನಗಳಲ್ಲಿ ಕಂಪ್ಲೀಟಾಗಿ ಏನು ಮಾಡ್ತಾರೆ, ಇನ್ನೂ ಧ್ವಂಸ ಮಾಡೋದೇ ನಾವು ನೋಡ್ಬೋದು. ಸರಿ, ಇದು 2ನೇ ಪಾಯಿಂಟ್. ಇವಾಗ 3ನೇ ಪಾಯಿಂಟಿಗೆ ಬರೋಣ. ಏನಪ್ಪ 3ನೇ ಪಾಯಿಂಟ್ ಅಂತಂದರೆ, ಜ್ಞಾನ ಮತ್ತು ಸ್ವಾತಂತ್ರ್ಯ ಎರಡೂ ಸೇರಿಬಿಟ್ಟು ಯಾವ ಥರ ಸಮಾಜದಲ್ಲಿ ಒಂದು ಸ್ವಾರ್ಥತನ ಬಿತ್ತನೆ ಮಾಡ್ತಾ ಇದೆ ಅಂತಂದ್ರ, ಇವಾಗ ನೋಡಿ ನಮಗೆ ಚೆನ್ನಾಗಿ ಗೊತ್ತು ಏನಪ್ಪ ಅಂತಂದರೆ, ಬೈಬಲ್ ಅದರ ಬೈಬಲ್ಲು ಜ್ಞಾನ ಅಲ್ವರ. ನಮಗೆ ಜ್ಞಾನ ಬೈಬಲ್ ತಿಳ್ಕೊಂಡಷ್ಟು ಏನಾಗ್ತಾರೆ ಅಂತಂದರೆ, ನಮಗೆ ಸಮಾಜದಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು ಅಂತ ನಮ್ಗೆ ಏನಾಗ್ತದೆ ಕ್ಲೀನಾಗೆ ಹೇಳ್ಕೊಡ್ತಾರೆ. ಅದರ ಆಮೇಲೆ ನಾವು ಯಾವ ಥರ ಸ್ವತಂತ್ರವಾಗಿರಬೇಕು, ಯಾರಿಗೂ ಯಾವ ಥರ ನಾವು ದಾಸರಲ್ಲ ಅಂತಂದ್ಬಿಟ್ಟು ಬೈಬಲ್ ಕ್ಲೀನಾಗಿ ಏನು ಮಾಡ್ತಾರೆ, ಟೀಚ್ ಮಾಡ್ತಾರೆ ಅಲ್ವರ. ಇದನ್ನು ಫಸ್ಟು ದೇವರು ಯಾರು ಕೊಟ್ಟರು ಅಂದರೆ, ಇಸ್ರೇಲ್ ಜನಗಳು ಕೊಟ್ಟರು. ಅದಕ್ಕೆ ಇಸ್ರೇಲ್ ಜನಗಳು ಯಾರೇ ಬಂದು ಅವ್ರ ಮೇಲೆ ಆಡಳಿತ ಮಾಡಲಿ, ಅವ್ರು ಯಾರಿಗೂ ಬಗ್ಲೇ ಇಲ್ಲ. ಬೈಬಲ್ ಹೇಳ್ತಾರೆ ಸ್ಟಿಫ್ ನೆಕ್ಡ್ ಪೀಪಲ್ ಅಲ್ವರ, ಕತ್ತನ್ನು ಬಗ್ಸದಿರೋಂಥ ಜನಗಳು ಅಂತ ಏನ್ಬಿಟ್ರು, ಅವ್ರು ಹೆಸರು ಕೊಟ್ಬಿಟ್ರು ಅಲ್ವರ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಪೇಪರ್ಸ್ ಏನು ಗೊತ್ತಾ ಮಾಡಿದ್ರು, ಬೈಬಲ್ ಏನು ಮಾಡೋಕ್ಕೋಗಿಲ್ಲ, ಎಲ್ಲರಿಗೂ ಅರ್ಥ ಆಗೋ ಭಾಷೆಯಲ್ಲೇ ಇರಲಿಲ್ಲ, ಡೆಡ್ ಲ್ಯಾಂಗ್ವೇಜಲ್ಲಿ ಇಟ್ಬಿಟ್ರು. ಯಾಕೆ ಅಂತಂದರೆ, ಡೆಡ್ ಲ್ಯಾಂಗ್ವೇಜಲ್ಲಿ ಇಟ್ಟರೆ ಜನಗಳು ಏನಾಗ್ತಾರೆ, ಇಗ್ನೋರೆನ್ಸಲ್ಲಿ ಇರ್ತಾರೆ, ಹೇಳಿದ ಮಾತೆಲ್ಲ ಏನು ಮಾಡ್ತಾರೆ ಕೇಳ್ತಾರೆ, ಮೂಢನಂಬಿಕೆಯಲ್ಲಿ ಏನು ಮಾಡ್ತಾರೆ ಅವ್ರು ಇರ್ತಾರೆ ಅಂತಂದ್ಬಿಟ್ಟು ಅಂದ್ರೆ, ಇವಾಗ ಏನಾಗಿದೆ, ನಾವು ಯಾವ ಕಾಲದಲ್ಲಿದ್ದೀರಿ, ಜ್ಞಾನವು ಏನಾಗ್ತದೆ
ಹೆಚ್ಚಾಗ್ತದೆ,
ಮನುಷ್ಯ ಅತ್ತಿತ್ತ ಏನು ಮಾಡ್ತಾನೆ
ತಿರುಗಾಡ್ತಾನೆ.
ಇವಾಗ ಈ ಒಂದು ಸಂದರ್ಭದಲ್ಲಿ ಈ ಜ್ಞಾನನ ಹೆಚ್ಚಾಗೋದನ್ನ ತಡೆಯೋದಕ್ಕೆ ಯಾರು ಕೇಳೇನೂ ಇಲ್ಲ, ಸಾಧ್ಯ ಇಲ್ಲ, ಯಾಕೆ ದೇವರು ಡಿಸೈಡ್ ಮಾಡಿಬಿಟ್ಟಾರೆ ಅದರ. ಇವಾಗ ಇದು ಯಾವ ಥರ ಘರ್ಷಣೆಯನ್ನು ತರ್ತಾ ಇದೆ ಅಂತ ಯೋಚನೆ ಮಾಡಿರ್ತೀನಿ. ಇವಾಗ ಫಸ್ಟೆಲ್ಲ ಮಕ್ಕಳುಗಳು ಯಾವ ಥರ ಇದ್ರು ಮನೇಲಿ, ಅವ್ರಿಗೆ ಅಧಿಕವಾಗಿ ಜ್ಞಾನ ಏನಾಗಿರಲಿಲ್ಲ ಅದರ. ಓದೋರು ಎಲ್ಲ ಓದೋರು ಎಷ್ಟು ಪರ್ಸೆಂಟೇಜ್ ತೆಗಿಯೋರು, ಏನ್ರಿ ಫಸ್ಟ್ ಕ್ಲಾಸ್ ತೆಗೆದ್ರೆ ಏನ್ರಿ
ಹೆಚ್ಚು.
ಓ ಗುಡ್. ಅಂದ್ರೆ ಫಸ್ಟ್ ಕ್ಲಾಸ್ ಅನ್ನು ಯಾಕೆ ಅಲ್ಲ, ಎಷ್ಟು ಪರ್ಸೆಂಟೇಜ್?
64%
ಅಂದ್ರ 70. ನೀವೆಲ್ಲ ಅಷ್ಟೇ ತಿಳಿದಿರ 70%. ಮನೇಲಿ ಏನ್ರಿ, ಓ ಸ್ವೀಟೇ ಕೊಟ್ಬಿಡೋರು, ಬಿರಿಯಾನಿ ಮಾಡ್ಬಿಡೋರು. ಇವಾಗ 70% ತೆಗೆದ್ರೆ ಏನು ಮಾಡ್ತಾರೆ ನೋಡಿ, ಈಗ ನಗ್ತಾರೆ ಅಲ್ಲ. ಸೊ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಟಾರ್ಗೆಟ್ ಏನು?
90.
ಓ 90 ಅಂದರೆ ಓ ಗುಡ್ ಅಲ್ವರ. 96 ಅನ್ನೇ ನ್ಯೂಸ್ ಪೇಪರ್ ಬರ್ತದೆ. ಇವಾಗ ಏನಾಗ್ಬಿಟ್ಟಿದೆ, ಬಂಶರು ಏನಾಗಿದೆ ಅಂದರೆ ತೀವ್ರವಾಗಿ ಜ್ಞಾನಕ್ಕೆ ಏನು ಮಾಡ್ತಾರೆ, ಆಸೆ ಪಡ್ತಿದ್ರೆ. ಸರಿ, ಜ್ಞಾನ ಒಳ್ಳೇದಪ್ಪ, ಆದರೆ ಜ್ಞಾನ ಏನು ಪ್ರಯೋಜನ ಪಡ್ತಾ ಇದೆ? ಜ್ಞಾನ ಬಂದ್ಬಿಟ್ಟು ಸಮಾಜದಲ್ಲಿ ಒಳ್ಳೇದು ತರ್ತಾ ಇಲ್ಲ, ಏನು ತರ್ತಾ ಇದೆ? ಸ್ವಾರ್ಥತನ, ಹೊಟ್ಟೆ ಕಿಚ್ಚು, ಕಾಂಪಿಟೇಷನ್. ಯೋಚನೆ ಮಾಡಿ, ಚಿಕ್ಕ ಮಗು ಸ್ಕೂಲಲ್ಲಿ ಹೋಗ್ತಾ ಇರ್ಬೇಕಾರೆ ಅವ್ರ ಪಕ್ಕದಲ್ಲಿರೋ ಫ್ರೆಂಡ್ ಜೊತೆಗೆ ಅದಕ್ಕೆ ಏನು ಶುರು ಆಗ್ಬಿಡ್ತದೆ, ಕಾಂಪಿಟೇಷನ್. ಅದರ ಇವನು ಎ ಬಿ ಸಿ ಡಿಗೆ ಚೆನ್ನಾಗಿ ಹೇಳಿದ್ರೆ ಅದನ್ನು ಇನ್ನೂ ಗ್ರ್ಯಾಂಡಾಗಿ ಏನು ಮಾಡ್ಬೇಕು ಪಕ್ಕದಲ್ಲಿ ಇನ್ನೊಬ್ಬ ಮಗ, ಹಾಂ ಹೇಳ್ಬೇಕು, ಅವಾಗೇ ಅವ್ರ ಅಮ್ಮನಿಗೇನ್ರಿ, ಹಾಂ. ಅದರ ಇವಾಗ ಕಾಂಪಿಟೇಷನ್ ಏನಾಗ್ತಾರೆ ಇಲ್ಲಿಂದ, ಅದರ ಚಿಕ್ಕದಿಂದಲೇ ಏನಾಗ್ತಾರೆ ಅಲ್ಲಿ ಅಲ್ಲಿ ಬೀಡ್ ಆಗೋದು ನೋಡ್ತೀರಿ ಅದರ. ಸೊ ಅದರಿಂದ ನೋಡ್ಬೇಕಾದ್ರೆ ಇದು ಏನಾಗ್ತಾ ಇದೆ ಅಂತಂದರೆ, ಈ ಕ್ಯಾಪಿಟಲಿಸಮ್ ಏನಾಗ್ತದೆ ಅಲ್ಲಿ ಆಗ್ತದೆ ನೋಡಿ. ಇವಾಗ ಜ್ಞಾನ ಯಾವ ಥರ ಹೆಚ್ಚಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ, ಇದು ಲೇಬರ್ ಮತ್ತು ಲೇಬರರ್ಸ್ ಅಲ್ಲಿ ನೋಡೋಣ, ಅಂದರೆ ಓನರ್ ಮತ್ತು ಕೆಲಸ ಮಾಡೋರು ಅಲ್ವರ. ಇವಾಗ ಕೆಲಸ ಮಾಡೋರು ಏನು ಕೆಲಸ ಮಾಡ್ತಾನೆ, ಕೆಲಸ ಮಾಡೋನ ಉದ್ದೇಶ ಏನು, ಅವ್ರಿಗೇನು ಬೇಕು, ಸಂಬಳ ಬೇಕು, ಸ್ಯಾಟಿಸ್ಫೈ ಆಗಬೇಕು ಅಲ್ವರ. ಅದೇ ಅವ್ನಿಗೆ ಆಸೆ ಇದೆ ನೋಡಿ, ಆಸೆ ಇರೋದ್ರಿಂದನೇ ಅದನ್ನಗೋಸ್ಕರ ಏನು ಮಾಡ್ತಾನೆ, ಕೆಲಸ ಮಾಡ್ತಾನೆ. ಇವಾಗ ಯೋಚನೆ ಮಾಡಿ, ಅವ್ನಿಗೆ ಆಸೆನೇ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಅವ್ನ ನೆಸೆಸಿಟಿನೇ ಇಲ್ಲ, ಅವ್ನು ಕೆಲಸ ಮಾಡೋಕೆ ಹೋಗ್ತಾನಾ, ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದೇ ರೀತಿ ನೋಡ್ಬೇಕಾದ್ರೆ ಕೆಲಸ ಮಾಡಿಸ್ಕೊಡೋನು ಕೂಡ ಅವನಿಗೇನಿದೆ, ಅಧಿಕವಾಗಿ ಎಷ್ಟು ಹಿಂಡಿ ಅವನಿಂದ ಎಷ್ಟು ವಸೂಲಿ ಮಾಡೋಕ್ಕಾಯ್ತದೋ ಅಷ್ಟೆಲ್ಲ ವಸೂಲಿ ಮಾಡೋಕೆ ಏನು ಮಾಡ್ತಾನೆ ಅವನು, ಅವನು ಪ್ರಯತ್ನ ಮಾಡ್ತಾನೆ. ಇವಾಗ ಯೋಚನೆ ಮಾಡಿ, ಅವನಲ್ಲಿ ಆ ಸೆಲ್ಫಿಶ್ನೆಸ್ ಅಂತ ಅವ್ನು ಟಾರ್ಗೆಟೇ ಇಲ್ಲ ಅಂತ ಅವ್ನು ಮಾಡ್ಕೋಯ್ತಾನ. ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಬಂದೈತೆ, ಏನು ಆಫರ್ ಮಾಡ್ದಲ್ಲ, ಏನು 2,000 ರೂಪಾಯಿ ಕೊಡ್ತಾರೆ ಹೆಣ್ಮಕ್ಳಿಗೆ, ಹಾಂ, ಆಮೇಲೆ ಗಂಡ್ಮಕ್ಳಿಗೆ 3,000 ರೂಪಾಯಿ, ಆಮೇಲೆ ಎಲೆಕ್ಟ್ರಿಸಿಟಿ ಫ್ರೀ, ಆಮೇಲೆ ಇನ್ನೊಂದು ಏನೋ ಏನು 5-4 ಬಿಟ್ರಂತಲ್ಲ, ಸರಿ ಏನೋ ಬಿಟ್ರು ತಗೊಳ್ಳೋಣ ಆಯಿತಾ. ಇವಾಗ ಯೋಚನೆ ಮಾಡಿರಿ, ಇವಾಗ ಅದನ್ನು ಎಲ್ಲ ಏನ್ರಿ, ಯಾರು ಓದಿ ಬರೋ ಬಿಡ್ದಿರೋ, ಯಾರು ಕೆಲಸ ಮಾಡ್ದಿರೋರಿಗೆ ಎಲ್ಲರಿಗೂ ಇದನ್ನ ಕೊಡ್ತಾ ಹೋದ್ರೆ ಜನಗಳು ಏನು ಮಾಡ್ತಾರೆ,
ಹಾಂ
ನಾನು ಓದಲ್ಲ, ನಾನು ಕೆಲಸ ಮಾಡಲ್ಲ, ಕೂತ್ಕೊಂಡು ಏನು ಮಾಡೋದ ಅಲ್ವರ. ಇವಾಗ ಇದೇನಾಗ್ತದೆ, ಇವಾಗ ಏನು ನೋಡಿ, ಮನುಷ್ಯನಿಗೆ ಜ್ಞಾನ ಕೊಡ್ತಾ ದೇವರು, ಈ ಜ್ಞಾನದಿಂದ ಅವ್ನು ಸ್ವಾತಂತ್ರ್ಯ ಇದೆ, ಅವ್ನು ಏನು ಬೇಕು ಡಿಸಿಷನ್ ತೊಗೊಬೋದು. ಇದು ಏನಕ್ಕೆ ಲೀಡ್ ಆಗ್ತೈತೆ ಅಂತಂದರೆ, ಒಳ್ಳೇದಕ್ಕೇನಾಗ್ತದೆ ಇದು ಬೆಳೀತಲ್ಲ, ಇದು ಹೋಗ್ತಾ ಏನಾಗ್ತದೆ ಕೆಟ್ಟತನಕ್ಕೆ ಬೆಳೀತಾರೆ. ಇದು ಆಲ್ರೆಡಿ ತಮಿಳ್ನಾಡಲ್ಲಿ ಮಾಡಿ ನೋಡಿದ್ರು, ನಮ್ಮ ಜಲ್ಲೆಲ್ಲಿತ್ತ ಇದ್ರು ಗೊತ್ತಾ, ತಮಿಳ್ನಾಡಲ್ಲಿ ಏನಪ್ಪ ಅಂದರೆ, ಒಬ್ಬ ಮನೆಗೆ ಕೆಲಸ ಮಾಡ್ತೀಯೋ ಬಿಡ್ತೀಯೋ ಅಂದ್ರೆ ಏನ್ರಿ, 5 kg ಎಣ್ಣೆ, 10 kg ರೈಸ್, ಆಮೇಲೆ ತೊಗರಿಬೇಳೆ 2 kg. ನಿಂಗೆ ಜಮೀನು ಇಲ್ವಾ, ನಿಮ್ಗೆ 1 ಎಕರೆ ಜಮೀನು ಏನು ಮಾಡ್ತಾರೆ ನಿಮಗೆ, ನಿಮಗೆ ಕೊಡ್ತಾರೆ. ಆಮೇಲೆ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದರೆ 1 ರೂಪಾಯಿ ಖರ್ಚು. ಯೋಚನೆ ಮಾಡಿ, ಇವಾಗ ಅಂಥ ವ್ಯಕ್ತಿ ಯಾರು ಕೆಲಸ ಮಾಡ್ತಾನ, ನಾನು ಗ್ರಾಮದಲ್ಲಿ ಇದ್ದೀನಿ, ನನಗೆ ಬೇಕಾಗಿರೋದೆಲ್ಲ ಬರ್ತದೆ, ನಾನೇ ಕೆಲಸ ಮಾಡಬೇಕು, ಕೂತ್ಕೊಂಡು ಏನು ಮಾಡ್ಬೋದು, ಫ್ಯಾನ್ ಇಲ್ವಾ ಫ್ಯಾನ್ ಕೊಡ್ತಾರೆ, ಲ್ಯಾಪ್ಟಾಪ್ ಇಲ್ವಾ ಲ್ಯಾಪ್ಟಾಪ್ ಕೊಡ್ತಾರೆ, ಸೈಕಲ್ ಇಲ್ವಾ ಸೈಕಲ್ ಕೊಡ್ತಾರೆ, ಇನ್ನೇನು ಬೇಕು. ಇದೇನಾಗ್ತದೆ ಅಂತಂದರೆ, ಈ ನೋಡಿ, ಈ ಒಂದು ಜ್ಞಾನ ಹೆಚ್ಚಾಗ್ತಾರೋದ್ರಿಂದ ಲೋಕದಲ್ಲಿ ಸ್ವಾರ್ಥತನ ಏನಾಗ್ತದೆ ಬೆಳೀತಾ ಇದೆ. ಆದರೆ ಇದು ಒಳ್ಳೇದಕ್ಕಾಗಿ ಏನಾಗ್ತಾ ಇಲ್ಲ, ಆಗ್ತಾ ಇಲ್ಲ ಅಲ್ವರ. ಸರಿ, ಹಂಗಂದ್ರೆ ಇವಾಗ ಇನ್ನೊಂದು ಕ್ವಶನ್ ಬರ್ತಾರೆ, ಹಂಗಾರೆ ಈ ಎಲ್ಲ ಬ್ಯಾಡಿ ಬಿಟ್ಬಿಟ್ಟು ಬಿಡ್ತಾರೆ, ಇವಾಗ ಏನಿದೆ ಹಂಗೆ ಕಂಟಿನ್ಯೂ ಆಗ್ಬೋದಲ್ಲ ಅಂತ ನೋಡೋದಾದ್ರೆ, ಏನಿದೆಯೋ ಹಂಗೆ ಕಂಟಿನ್ಯೂ ಆಗಬೇಕು ಅಂದರೆ, ಮನುಷ್ಯ ಎಲ್ಲಿರಬೇಕು ಅಂದರೆ ಮೂಢನಂಬಿಕೆಯಲ್ಲಿರಬೇಕು, ಕುರುಡುತನದಲ್ಲಿರಬೇಕು. ಕುರುಡುತನದಲ್ಲಿ ಮೂಢನಂಬಿಕೆಯಲ್ಲಿದ್ದರೆ ಹೆಂಗೆ 6,000 ವರ್ಷ ಕತ್ಲಲ್ಲಿದ್ದು ಜನಗಳು ಜ್ಞಾನದಲ್ಲಿದ್ದರೆ ಹೆಂಗಿದ್ರು, ಅದೇ ಥರ ಇದ್ರೆ ನೋಡಪ್ಪ ಇನ್ನೂ 10,000-15,000 ವರ್ಷ ಆದರೂ ಸರಿ ಹಿಂಗೇನಾಗ್ಬೋದು ಇರ್ಬೋದು. ಆದರೆ ಇವತ್ತು ಅಲ್ದಲ್ಲಿದ್ದೀರಾ, ಇವತ್ತು ಜ್ಞಾನ ಹೆಚ್ಚಾಗಂಥ ಸಿಚುವೇಶನ್ ಏನಾಗಿದೆ, ನಾವು ಇದ್ರಿ. ಜ್ಞಾನ ಹೆಂಗೆ ಹೆಚ್ಚಾಗ್ತಾ ಇದೆ ಅಂತಂದರೆ, ಕೊರೋನಾಕ್ಕಿಂತ ಮುಂಚೆ ಇರೋ ಸಿಚುವೇಶನ್ ಇವತ್ತೇನಿಲ್ಲ, ಇವತ್ತಿಲ್ಲ. ಯಾರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇಲ್ದಿರೋದು ಯಾರು ಇದ್ದೀರಾ, ಹಾಂ, ಒಂದು ಚಿಕ್ಕ ಮಗು ಹತ್ರ ನೋಡಿರ್ತೀನಿ, ಅವತ್ತೇನಿರ್ತದೆ ಆಂಡ್ರಾಯ್ಡ್ ಮೊಬೈಲ್, ಇಂಟರ್ನೆಟ್ ಇಲ್ದಿರೋ ಮೊಬೈಲ್ ಯಾವ್ದಾರ ಇದೆಯಾ, ಇದೆಯಾ? ಅವಾಗಿತ್ತು 2019 ಇತ್ತು ಅಲ್ವರ. ಇವತ್ತೇನಾಗಿದೆ, ಇವತ್ತು ಟೆಕ್ನಾಲಜಿ ಚೇಂಜ್, ಫೀಚರ್ಸ್ಗಳೇನ್ರಿ ಚೇಂಜ್. ಅದರಿಂದ ನೋಡ್ಬೇಕಾರೆ ಏನ್ರಿ, ಇವಾಗಿರೋ ಕಂಡೀಷನ್ಸ್ನ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋಕ್ಕೇನಿಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಫೀಲ್ಡಲ್ಲಿ ಏನಾಗಿದೆ ಅಂತಂದರೆ, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಚೆನ್ನಾಗಿದೆ ಆಗಿದೆ, ಸಿಕ್ಕಾಪಟ್ಟೆ ಏನಾಗಿದೆ ರ್ಯಾಪಿಡ್ ಚೇಂಜಸ್ ಆಗಿರೋದು, ಇದನ್ನು ಸಮಾಜದಲ್ಲಿ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಒನ್ ಆಫ್ ದ ಕಾಸಸ್. ಸರಿ, ಇವಾಗ 5ನೇ ಪಾಯಿಂಟಿಗೆ ಬರೋಣ. ಏನಪ್ಪ, ದ ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಇದು ಹೆಂಗೆ ನಮ್ಮ ಒಂದು ಸಮಾಜದಲ್ಲಿ ಫ್ರಿಕ್ಷನ್ನ ಬಿಲ್ಡ್ ಮಾಡ್ತಾರೆ ಅಂತಂದರೆ, ನೋಡಿ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ, ಈ ಲಾ ಆಫ್ ಸಪ್ಲೈ ಡಿಮ್ಯಾಂಡ್ ಹೆಂಗಿರ್ತದೆ ಅಂತಂದರೆ, ಏನ್ರಿ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಸಪ್ಲೈ ಏನಾಗ್ತದೆ ಜಾಸ್ತಿ ಆಗ್ತದೆ ಅದರ. ಇವಾಗ ಸಪ್ಲೈ ಯಾವಾಗ ಜಾಸ್ತಿ ಆಗ್ತದೆ ಅಂತಂದರೆ, ಡಿಮ್ಯಾಂಡ್ ಬರ್ತಾ 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 ಏನಾಗ್ತದೆ ಅಂದರೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು ಏನಾಗ್ತಾರೆ ಜಾಸ್ತಿ ಆಗ್ತಾರೆ. ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಾರೋ, ಸ್ಕಿಲ್ಡ್ ಲೇಬರ್ಗಳು ಏನು ಮಾಡ್ತಾರೆ ಹುಡುಕ್ತಾರೆ. ಆದರೆ ಆವಾಗ ಏನಾಗ್ತಾರೆ, ಮಾರ್ಕೆಟ್ ಫೀಲ್ಡಲ್ಲಿ ಲೇಬರ್ ಫೀಲ್ಡಲ್ಲಿ ಅಧಿಕವಾಗಿ ಡಿಮ್ಯಾಂಡ್ ಮಾಡ್ತಾರೆ, ಎಲ್ಲರಿಗೂ ಕೆಲಸ ಏನಾಗೋದಕ್ಕೆ ಸಿಕ್ಕೋದಕ್ಕೆ ಏನಾಗ್ತಾರೆ ಅವಕಾಶಗಳಾಗ್ತಾರೆ. ಅವಾಗ ಏನು ಮಾಡ್ತಾರೆ, ಎಲ್ಲರಿಗೂ ಕೆಲಸಗಳು ಸಿಗ್ತಾರೆ, ಎಲ್ಲ ಫೀಲ್ಡಲ್ಲಿ ಆ್ಯಕ್ಟಿವಿಟೀಸ್ ಇರ್ತಾರೆ. ಆಮೇಲೆ ಬಂದವರುಗಳಿಗೆ ಟ್ರೈನಿಂಗ್ ಕೊಡೋದು, ಅದರ ಇನ್ನೂ ಅವ್ರಿಗೆ ಒಳ್ಳೊಳ್ಳೆ ಹೈ ಲೆವೆಲ್ಗೆ ಕರ್ಕೊಂಡೋಗುವಂಥದ್ದು ಎಲ್ಲ ಏನಾಗಿರ್ತಾರೆ ಇರ್ತಾರೆ. ಅದರ ಇದು ನಾವು ಆಲ್ರೆಡಿ ತುಂಬ ವರ್ಷದಲ್ಲಿ ಸ್ವಲ್ಪ ಟ್ರೆಂಡ್ ನೋಡಿದ್ರಿ ನೀವೆಲ್ಲ. ಒಂದು ಕಾಲದಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಒಂದು 15 years ಬಿಫೋರ್ ಕಾಲ್ ಸೆಂಟರ್ BPO ಅಂತ ಇತ್ತು. ಅದರ ಅವರು ಅವಾಗೆಲ್ಲ ನೋಡಿದ್ರಾ, ಒಂದು 20 years ಬಿಫೋರು ಏನ್ರಿ ಕಾಲ್ ಸೆಂಟರ್ BPO ಅಂದರೆ ಏನ್ರಿ ಒಂಥರ ತಲೆ ಮೇಲೆ ಏನಿದ್ದಂಗೆ, ಹಾಂ ಕೊಂಬಿದ್ದಂಗೆ ಅಲ್ವರ. ಯಾಕಂದರೆ ಯಾರಿಗೂ ಕೊಡ್ತಿರೋ ಸ್ಯಾಲ್ರಿ ಯಾರು ಕೊಡ್ತಾಯಿದ್ರು ಅವರ. ನಮ್ಮ ಆಫೀಸಲ್ಲಿ ಒಬ್ಬ ಇದ್ದ ದಡ್ಡ SLC ಫೇಲು, ಅವನೆಲ್ಲ ಕೂತ್ಕೊಂಬಿಟ್ಟ ಅಂದರೆ ಸೀದೆ ಏನ್ರಿ ಕಾಲ್ ಸೆಂಟರ್ BPO ಏನಪ್ಪ ಸಂಬಳ ಅಂತಂದರೆ, ಮನೆ ಹತ್ರ AC ಕಾರ್ ಬರ್ತಾರೆ ಪಿಕಪ್ ಮಾಡ್ಕೊಂಡೋಗಿ ವಾಪಸ್ ಕರ್ಕೊಂಬಂದ್ಬಿಡ್ತದೆ ಅಲ್ವರ. ಇವಾಗೆಲ್ಲ ಐತೆ, ಇವಾಗ ಐತಾ? ಸಪ್ಲೈ ಡಿಮ್ಯಾಂಡ್ ಇತ್ತು ಸಪ್ಲೈ ಇತ್ತು, ಇವಾಗ ಮಾರ್ಕೆಟ್ ಏನಾಗ್ಬಿಡ್ತು, ಇವಾಗ ಸ್ಯಾಚುರೇಟ್ ಆಗ್ಬಿಡ್ತು. ಮಾರ್ಕೆಟ್ ಸ್ಯಾಚುರೇಟ್ ಆಗಿರೋದ್ರಿಂದ ಇವಾಗ ಏನಿಲ್ಲ, ಆ ಫೀಲ್ಡ್ಗೆ ಇವಾಗ ಡಿಮ್ಯಾಂಡು ಇಲ್ಲ. ಇವಾಗ ಏನಾದರೂ ಆಲ್ರೆಡಿ ಕೆಲಸ ಮಾಡಿರೋಲ್ಲ ಏನಾದರೂ, ಇವಾಗ ಎಲ್ಲವ್ರೆ ಎಲ್ಲವ್ರೆ ಬೀದಿ ಪಾಲಾಗವ್ರೆ, ಬೇರೆ ಕೆಲಸದಲ್ಲಿ ಜಂಪ್ ಆದರೆ ಓಕೆ, ಇಲ್ಲ ಅಂದರೆ ಏನಂತಂದರೆ ಆ ಮಾರ್ಕೆಟ್ ಏನಾಗ್ಬಿಡ್ತು ಇವಾಗ ಸ್ಯಾಚುರೇಟ್ ಆಗಿರೋದ್ರಿಂದ ಬೇರೆ ಫೀಲ್ಡ್ಗೆ ಏನಬೇಕು. ಹಾಂ, ಅದಕ್ಕೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತದೋ ಸಪ್ಲೈ ಏನಾಗ್ತದೆ ಜಾಸ್ತಿ ಆಗ್ತದೆ. ಯಾವಾಗ ಸಪ್ಲೈ ಜಾಸ್ತಿ ಆಗ್ತದೋ ಆಟೋಮೆಟಿಕ್ಕಾಗಿ ಸ್ಕಿಲ್ಡ್ ಲೇಬರ್ಗಳನ್ನ ಹೈರ್ ಮಾಡೋಕ್ಕೆ ಶುರು ಮಾಡ್ತಾರೆ, ಸ್ಯಾಲ್ರಿ ಗಿಲ್ರಿ ಎಲ್ಲ ಏನಾಗ್ತದೆ ಜಾಸ್ತಿ ಆಗ್ತದೆ. ಯಾವಾಗ ಮನುಷ್ಯನಿಗೆ ಅಧಿಕವಾಗಿ ಸ್ಯಾಲ್ರಿ ಜಾಸ್ತಿ ಆಗ್ತದೋ ಅವನೇನು ಗೊತ್ತ ಮಾಡ್ತಾನೆ, ಸೇವಿಂಗ್ಸ್ ಮಾಡ್ತಾನೆ, ಕಮಿಟ್ಮೆಂಟ್ಸ್ ಮಾಡ್ಕೊತಾನೆ, ಲೋನ್ ಹಾಕ್ತಾನೆ, ತನ್ನ ಲಕ್ಸುರೀಸ್ನೆಲ್ಲ ಮೀಟ್ ಮಾಡೋಕ್ಕೆ ಏನು ಮಾಡ್ತಾನೆ ಅವನು, ಅವನು ಪ್ರಯತ್ನ ಮಾಡ್ತಾನೆ. ಯೋಚನೆ ಮಾಡಿರಿ, ಈ ಲಾ ಆಫ್ ಸಪ್ಲೈ ಡಿಮ್ಯಾಂಡ್ ಯಾವಾಗ ಹಿಂಗೆ ಇರ್ತದ, ಒಂದಲ್ಲ ಒಂದಿನ ಏನಬೇಕು ಬ್ರೇಕ್ ಚೈನ್ ಏನಬೇಕು ಆಗಬೇಕು. ಅದನ್ನೇ ನಾವು ಕಾಲ್ ಸೆಂಟರ್ BPL ನೋಡಿದ್ದು. ಇವತ್ತು ಕೂಡ ಏನಾಗಿದೆ ಅಂದರೆ, ದೊಡ್ಡ ದೊಡ್ಡ ಫೀಲ್ಡ್ಗಳಲ್ಲಿ ಸಿಕ್ಕಾಪಟ್ಟೆ ಹೈಫೈ ಸ್ಯಾಲ್ರೀಸ್ ಜಾಬ್ ಏನಾಗಿದೆ ಇದೆ. ಇದು ಒಂದಲ್ಲ ಒಂದಿನ ಏನಾಗ್ತಾರೆ, ಡೆಫಿನೆಟಾಗಿ ಏನಾಗ್ತದೆ ಕ್ರ್ಯಾಶ್ ಆಗ್ತದೆ. ಯಾಕೆ ಅಂದರೆ, ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಆಗ್ತಾ ಮ್ಯಾನುಫ್ಯಾಕ್ಚರ್ಸ್ ಏನಾಗ್ತಾರೆ ಎಲ್ಲರೂ ಬರೋಕ್ಕೆ ಶುರು ಮಾಡ್ತಾರೆ. ಒಬ್ಬ ಫಸ್ಟ್ ಒಬ್ಬನೇ ಇರ್ತಾನೆ, ಇದು ನೋಡ್ಕೊಂಡು ಹಲವಾರು ಜನಗಳು ಬರಬೇಕಾದ್ರೆ ಏನಾಗ್ತದೆ, ಮಾರ್ಕೆಟ್ ಸ್ಲೋ ಆಗಿ ಏನಾಗ್ತದೆ, ಪ್ರೊಡಕ್ಷನ್ ಜಾಸ್ತಿ ಆದವಾಗ, ಓವರ್ ಪ್ರೊಡಕ್ಷನ್ ಆದವಾಗ ಮಾರ್ಕೆಟಲ್ಲಿ ವ್ಯಾಲ್ಯೂ ಏನಾಗ್ತದೆ ಕಮ್ಮಿ. ಆವಾಗ ಡಿಮ್ಯಾಂಡ್ಗಳೇನಾಗ್ತದೆ ಅಲ್ಲಿ ಕಮ್ಮಿ ಆಗ್ತದೆ. ಅವಾಗ ಡಿಮ್ಯಾಂಡ್ಗಳು ಕಮ್ಮಿ ಆದವಾಗ ಯಾರಿಗಪ್ಪ ಎಫೆಕ್ಟು ಅಂತಂದರೆ, ಯಾರು ಇನ್ವೆಸ್ಟ್ ಮಾಡಿತ್ತಾನೆ ಗೊತ್ತಾ, ದುಡ್ಡು ಎತ್ತಬೇಕು ಅಂತ. ಅವ್ನು ಏನು ಮಾಡ್ತಾನೆ ಇವಾಗ, ಅವ್ನು ಅವ್ನ ಉದ್ದೇಶ ಏನು, ಇಷ್ಟು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ, ನನಗೇನಾಗಬೇಕು ಇಷ್ಟು ಲಾಭ ಬರಬೇಕು. ಯಾವಾಗ ಲಾಭ ಬರೋದಿಲ್ವೋ ಅವನೇನು ಮಾಡ್ತಾನೆ, ಲಾಭ ತರಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಅದಕ್ಕೆ ಫಸ್ಟ್ ಆಪ್ಷನ್ ಇರೋದೇನು ಅಂತಂದರೆ, ಏನ್ರಿ ಆಲ್ರೆಡಿ ಯಾವ್ಯಾವ ಎಂಪ್ಲಾಯೀಸ್ ಎಲ್ಲ ಇದ್ದಾರೋ ಅವ್ರದ್ದೇನು ಮಾಡೋಣ, ಅದಕ್ಕೇನಂತಾರೆ ಬಾಟಮ್ ಬಾಕ್ಸಿಂಗ್ ಅಂತಂತಾರೆ. ಪರ್ಫಾರ್ಮೆನ್ಸ್ ಏನು ಮಾಡೋದು, ಹಾಕೋದು ಒಂದು ಎಕ್ಸೆಲ್ ಶೀಟಲ್ಲಿ ಪಿವೋಟ್ ಹಾಕ್ಬಿಟ್ಟು ಕ್ಲೀನಾಗಿ ಏನು ಮಾಡೋದು, ಒಂದು ಚಾರ್ಟ್ ಹಾಕ್ಬಿಡೋದು. ಅದರ ಇದರಲ್ಲಿ ಯಾರು ತುಂಬ ಕೇವಲ ಕೆಲಸ ಮಾಡ್ತಾರೋ ಫಸ್ಟ್ ಅವನೇನು ಮಾಡೋ, ಬಾಟಮ್ ಬಾಕ್ಸಿಂಗು, ಬಾಟಮ್ ಇರೋದನ್ನ ತೆಗೆದ್ಬಿಡು. ಇವ್ನು ನೋಡಿದ ತಕ್ಷಣ ಮೇಲೆ ಅವನೇನಬೇಕು, ಅವನೇನಬೇಕು, ಅವನು ಭಯ ಬರಬೇಕು. ಅವನು ಬೋನಸ್ ಕೆಳಗೆ ಬರ್ತೀನಿ ಅಂದರೆ ಅವನು ಇದು ನೋಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ಸರ್ ಸಂಬಳಾರ ನೆಟ್ಟಿಗೆ ಕೊಡಿ ಸರ್ ಅನ್ಬೇಕು ಅಲ್ವರ. ಆ ಭಯ ಏನು ಮಾಡೋದು ಇವಾಗ ಕ್ರಿಯೇಟ್ ಮಾಡೋದು ಅಲ್ವರ. ಅದಕ್ಕೆ ನೋಡಿ, ನೀವು ದೊಡ್ಡ ದೊಡ್ಡ ಹೈಫೈ ಕಂಪನಿಗಳಲ್ಲಿ ಸಂಬಳ ಇರ್ತದೆ, ಇದು ಎಲ್ಲಿವರೆಗೂ ಇರ್ತದೆ ಅಂದರೆ ಏಜ್ ಬಂದ್ಬಿಟ್ಟು ಒಂದು 25-35 years ಅಷ್ಟೇ. ಆಟೋಮೆಟಿಕ್ಕಾಗಿ ಸುಮ್ಮನೆ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಏನು ಗೊತ್ತಾ ಮಾಡ್ತಾರೆ, ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾರೆ. ಟಾರ್ಚರ್ ಕೊಡ್ತಾ ಕೊಡ್ತಾ ನಮಗೇನಾಗ್ಬಿಡ್ಬೇಕು, ಅಯ್ಯೋ ಈ ಕೆಲಸ ಏನಾಗಬೇಕು, ಬೇಡ ಬಿಡಬೇಕು, ಬೇಡ ಬಿಡಪ್ಪ ನೆಮ್ಮದಿಯಾಗಿ ಏನು ಮಾಡೋಣ, ಹಾಂ ಸ್ವಲ್ಪ ಸಣ್ಣ ಪುಟ್ಟ ಸಂಬಳದಲ್ಲಿ ಏನು ಮಾಡೋಣ ಜೀವಿಸೋಣ ಅಂತ ಅವನೇನು ಮಾಡಬೇಕು, ವಾಲಂಟಿಯರ್ಗೆ ರಿಸೈನ್ ಮಾಡಬೇಕು. ಅವ್ನ ಪೊಸಿಷನ್ ರಿಸೈನ್ ಮಾಡೋಗಿದ ತಕ್ಷಣ ನೆಕ್ಸ್ಟ್ ಯಾರನ್ನ ಹಾಕೊತಾರೆ, ಹೊಸೊಬ್ಬರನ್ನ. ಇವನಿಗೆ ಅರ್ಧ ಸಂಬಳದಲ್ಲಿ ಕೆಲಸ ಮಾಡಬೇಕು ನೋಡಿ ಅವನ್ನ ಹಾಕೊಳೋದು. ಇದು ಏನಾಗ್ತಾರೆ ಅಂತಂದರೆ, ಇವಾಗೇನ್ರಿ ಇವಾಗ ಕಮಿಟ್ಮೆಂಟ್ ಇರೋನು ಇಷ್ಟೆಲ್ಲ ಒತ್ತಡ ಇದನ್ನು ಅವ್ನು ಬಿಟ್ಬಿಟ್ಟು ಕೆಲಸ ಅವಾಗ ಏನಾಗ್ತಾರೆ, ಕಮಿಟ್ಮೆಂಟ್ ಏನು ಮಾಡ್ತಾನೆ, ಎಲ್ಲಿಂದ ತತ್ತಾನೆ ದುಡ್ಡು, ಎಲ್ಲಿಂದ ತತ್ತಾನೆ ದುಡ್ಡನ್ನ, ದುಡ್ಡು ತರೋಕ್ಕೆ ಆಗದಿರ್ಬೇಕ್ರೆ, ಲೋನ್ ಕಟ್ಟಕ್ಕೆ ಆಗದಿರ್ಬೇಕ್ರೆ, ಎಲ್ಲಿಗೆ ಬರ್ತಾರೆ ಬೀದಿ ಪಾಲು ಅಲ್ವರ. ನೋಡ್ರಿ ಇದನ್ನೇ ನಾವು ಶ್ರೀಲಂಕಲ್ಲಿ ನೋಡಿರೋದು. ಇದು ನಾನು ಹೇಳಿದ್ದು ಒಂದು ಕುಟುಂಬದಲ್ಲಿ, ಲಾರ್ಜರ್ ಸ್ಕೇಲಲ್ಲಿ ಶ್ರೀಲಂಕಲ್ಲಾಗಿರೋಂಥ ಫೈನಾನ್ಷಿಯಲ್ ಕ್ರೈಸಿಸ್ ಹಿಂಗೆ ಸಿಕ್ಕಾಪಟ್ಟೆ ಲೋನ್ ಏನು ಮಾಡಿಬಿಟ್ರು ಶ್ರೀಲಂಕಾದವರು ಈಸ್ಕೊಂಬಿಟ್ರು. ಶ್ರೀಲಂಕಾದವರು ಚೈನಾಗೆ ದ್ವೀಪಗಳೇನು ಮಾಡಿಬಿಟ್ಟಾರೆ, ಮಾರ್ಬಿಟ್ಟಾರೆ. ಎಷ್ಟೊಷ್ಟು ಜಾಗಗಳೇನು ಮಾಡಿಬಿಟ್ಟಾರೆ ಶ್ರೀಲಂಕಾ ಅವರು ಚೈನೀಸ್ ಅವ್ರಿಗೆ ಮಾರ್ಬಿಟ್ಟವ್ರೆ. ಕೊನೆಗೆ ಏನಾಗೋಯ್ತು ಅಂದರೆ ಇದನ್ನ ಕಟ್ಟೋದಿಕ್ಕೇನಾಗಿಲ್ಲ ಅವ್ರ ಕೈಯಲ್ಲಿ, ಆಗಲೇ ಇಲ್ಲ. ಸರಿ ಕಟ್ಟೋದು ಬೇಡಪ್ಪ, ಮೇಂಟೈನ್ ಮಾಡೋಕ್ಕೆ ಮಾಡಪ್ಪ ಅಂದರೆ ಮೇಂಟೈನ್ ಮಾಡೋಕ್ಕೂ ಏನಾಗಿಲ್ಲ, ಆಗಲಿಲ್ಲ. ಸೊ ಕೊನೆಗೆ ಏನಾಯ್ತು ಅಂದರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಅದರ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಲಿ ಪ್ರೆಸಿಡೆಂಟ್ ಆಗಲಿ ಏನಂಬಿಟ್ಟು ಎಲ್ಲ ಊರ್ಬಿಟ್ಟೆ ಓಡೋಗ್ಬಿಟ್ರು. ಅದರ ಪಾಕಿಸ್ತಾನ್ನಲ್ಲಿ ಭಯಂಕರ ಫ್ಲಡ್ ಬಂತು ಅಂದ್ರೆ ಟಿ ವಿಲಿ ನೋಡ್ಸಲ್ಲ, ಒನ್ ಥರ್ಡ್ ಆಫ್ ಪಾಕಿಸ್ತಾನ್ ನೀರಲ್ಲಿ ಮುಳುಗೋಗ್ಬಿಡ್ತು ನೋಡ್ರಿ. ಆ ಒನ್ ಥರ್ಡ್ ಆಫ್ ಪಾಕಿಸ್ತಾನ್ ನೀರಲ್ಲಿ ಮುಳುಗಿರೋ ಜನಗಳಿಗೆ ರೆಸ್ಕ್ಯೂ ಮಾಡೋದಕ್ಕೆ ರೆಸ್ಕ್ಯೂ ಟೀಮ್ನ ಕಳ್ಸ್ಕೊಡೋಕೆ ಏನಾಗಿಲ್ಲ, ಆಗಿಲ್ಲ. ಯಾಕೆ ಪಾಕಿಸ್ತಾನ ನಿಲ್ಲಿಲ್ಲ, ದುಡ್ಡಿಲ್ಲ. ಯಾಕೆ ದುಡ್ಡಿಲ್ಲ, ಯಾಕೆ ದುಡ್ಡಿಲ್ಲ ಅಂತಂದರೆ ಇವರು ಫೈನಾನ್ಸ್ನ ಕ್ಲೀನಾಗಿ ಮೇಂಟೈನ್ ಮಾಡಿ ಯಾವ್ಯಾವ ಥರ ಮ್ಯಾನೇಜ್ ಮಾಡೋಕೆ ಅದು ಮಾಡಲಿಲ್ಲ. ದುಡ್ಡು ಇತ್ತು ಅಂದ್ಬಿಟ್ಟು ಏನ್ಬಿಟ್ಟು ದರ್ಬಾರ್ ಮಾಡಿಬಿಟ್ರು ಅಂತೀನಿ ಅಂತೀನಿ. ಈ ದರ್ಬಾರ್ ಮಾಡೋರಿಗೆ ಇರ್ತಾರೆ, ಎಲ್ಲಿವ್ರಿಗೆ ಇರ್ತಾರೆ, ಟ್ಯಾಕ್ಸ್ ಕಟ್ಟೋ ತನಕ. ಇವಾಗ ಇಂಡಿಯಾ ನೆಕ್ಸ್ಟು, ನೆಕ್ಸ್ಟ್ ಇಂಡಿಯಾ ಕೂಡ ಡೆಫಿನೆಟಾಗಿ ಏನಾಗ್ತದೆ, ಇದು ಹೋಗ್ತದೆ. ಯಾವ ಗೊತ್ತಾ, ಇವಾಗ ನಾವೆಲ್ಲ ಟ್ಯಾಕ್ಸ್ ಏನು ಮಾಡ್ತಾ ಇದ್ದೀರಿ, ಕಟ್ತಾ ಇದ್ದೀರಿ. ನಮ್ಗೆ ಎಲ್ಲ ಬರ್ತದೆ ದುಡ್ಡು, ನಮ್ಮ ದುಡ್ಡೆಲ್ಲ ಬರ್ತದೆ, ನಮ್ಗೆ ಆದಾಯ ಇದೆ. ಯಾವಾಗ ನಮಗೆ ಆದಾಯಕ್ಕೆ ಒಡೀತು ಅಂತಂದರೆ ನಾವೇ ಟ್ಯಾಕ್ಸ್ ಕಟ್ಟೋಕೆ ಹೋಗ್ತೀರಾ? ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಏನಾಗ್ತದೆ, ಗೌರ್ಮೆಂಟ್ ನಡ್ಸೋಕ್ಕಾಯ್ತದ? ಗೌರ್ಮೆಂಟ್ ನಡ್ಸೋಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ಏನಾಗ್ತಾರೆ, ಈ ಸಿಚುವೇಶನ್ ಎಲ್ಲಪ್ಪ ಬರ್ತದೆ ನಮ್ಮ ಇಂಡಿಯಾಲಿ ಕೂಡ ಏನಾಗ್ತಾರೆ ಬರ್ತಾರೆ. ಅದರಿಂದ ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದ್ಬಿಟ್ಟೆ ಇಂಡಿಯಾಲಿ ಬ್ಯೂಟಿಫುಲ್ ಪ್ಲ್ಯಾನ್ ಮಾಡಿದ್ರು. ಏನಂತ ಮಾಡಿದ್ರು, ಮೇಕ್ ಇನ್ ಇಂಡಿಯಾ. ನೀವೇನು ಹೊರಗಡೆ ತೊಗೊಳಕ್ ಹೋಗ್ಬಿಡಿ, ಎಲ್ಲ ನಮ್ಮ ಪ್ರೊಡಕ್ಟ್ಸ್ಗಳೇನು ಮಾಡಿ ನೀವು ತಗೊಳ್ಳಿ. ಸಬ್ಸಿಡಿ ಎಲ್ಲ ಏನು ಮಾಡಕ್ಬಿಟ್ರು, ಕಟ್ ಮಾಡಕ್ಬಿಟ್ರು. ನೋಡಿದ್ರೆ ಯಾವ್ದಾದ್ರು ಸಬ್ಸಿಡಿ ಇದೆಯಾ, ಯಾವ ಐಟಮ್ನಲ್ಲೂ ಸಬ್ಸಿಡಿ ಇಲ್ಲ. ಯಾಕೆ, ಯಾಕೆಂದರೆ ಫೈನಾನ್ಸು ಇಲ್ಲ. ಇವಾಗ ಇರೋದಲ್ಲೇ ಮೇಂಟೈನ್ ಮಾಡೋದನ್ನ ಕಲಿಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ಬಿಟ್ರು ಅಂದರೆ ಮೇಕ್ ಇನ್ ಇಂಡಿಯಾ ಮಾಡಿದ್ರು. ಈ ವಂದೇ ಭಾರತ್ ಟ್ರೈನ್ ಬಿಟ್ಟಾರ ಗೊತ್ತಾ, ಅದರ ಟ್ರೈನ್ ತುಂಬ ಫಾಸ್ಟಾಗಿ ಓಡ್ತದೆ. ಅರೆ ಟ್ರೈನ್ ತುಂಬ ಏನಕ್ಕೆ ಫಾಸ್ಟಾಗಿ ಓಡ್ತದೆ ಅಂತ ಯಾರೂ ಥಿಂಕ್ ಮಾಡಿಲ್ಲ. ಯಾಕೆ ಅಂದರೆ ಟ್ರೈನ್ ತುಂಬ ಲೈಟ್ ವೈಟಾಗಿ ಏನು ಮಾಡೋರೆ ಅಲ್ಲರ, ಒಂದು ಅಸೂಟ್ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಟ್ರೈನ್ ಏನು ಮಾಡ್ತದೆ, ಟ್ರೈನ್ ಫೇಸ್ ಡ್ಯಾಮೇಜ್ ಆಗ್ಬಿಡ್ತದೆ. ಫಸ್ಟೆಲ್ಲ ಹೆಂಗಿತ್ತು ಅಂದರೆ ಟ್ರೈನ್ ಹೊಡೆದ್ರೆ ಆನೆ ಏನಾಗೋದು ದೂರ ಹೋಗಿ ಬಿದ್ದೋಗೋದು. ಇವಾಗ ಏನಾಗ್ತದೆ ಅಂದರೆ ಟ್ರೈನ್ ಏನಾಗ್ಬಿಡ್ತದೆ. ಯಾಕೆ ಗೊತ್ತಾ, ಇದೆಲ್ಲ ಏನಂದರೆ ಏನಂದರೆ ಒಂದು ಸ್ಮಾರ್ಟ್ ಟ್ಯಾಕ್ಟಿಕ್ಸ್ ನೋಡಿ. ಕಾಸ್ಟ್ ಕಟ್ಟಿಂಗ್ ಹೆಂಗೆ ಮಾಡ್ತಾರೆ ಗೊತ್ತಾ, ಕಂಪನಿಯಲ್ಲಿ ಏನು ಮಾಡಬೇಕು, ಐದರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಮಾಡಬೇಕು. ಅದು ಹೆಂಗೆ ಮಾಡಬೇಕು, ಅಲ್ಲಿರೋಂಥ ಎಕ್ವಿಪ್ಮೆಂಟ್ಸ್ ಏನು ಮಾಡಬೇಕು ಇವಾಗ ನೀವು ಚೀಪಾಗಿರಬೇಕು. ಚೀಪಾಗಿರೋ ಯಾಕಂದರೆ ನಾಳೆ ಏನಾಗ್ತಾರೆ ಪ್ರಾಬ್ಲಮ್ಗಳು ಬರ್ತಾರೆ, ಅವಾಗ ಕಂಪನಿ ಹೆಸರು ಏನಾಗ್ತಾರೆ ಕೆಟ್ಟೋಗ್ತಾರೆ. ಅದಕ್ಕೆ ಏನು ಮಾಡೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ಹಾಕಿರೋಂಥ ಎಕ್ವಿಪ್ಮೆಂಟ್ಸ್ನೇ ವೆಯ್ಟ್ಗಳೇನು ಮಾಡೋದು ಕಮ್ಮಿ ಮಾಡೋಕ್ಕೆ. ಇವಾಗ ನಾವು ನೋಡ್ತಿರಲ್ಲ ಕಾರ್ಗಳು, ಒಂದು ಕಾಲದಲ್ಲಿ ಮಾರುತಿ ಎಲ್ಲ ಬರ್ತಾಯಿತ್ತು, ಅದರ ಹಳೆ ಕಾರ್ ಥರ ಹೊಸ ಕಾರ್ ಏನಾಗಿಲ್ಲ, ಫಾಸ್ಟಾಗಿ ಓಡ್ತದೆ. ಏನಕ್ಕೆ ಫಾಸ್ಟಾಗಿ ಓಡ್ತಾರೆ ಅಂದರೆ ಒಳಗಡೆ ಇರೋಂಥ ಐಟಮ್ಗಳೆಲ್ಲ ಮೆಜಾರಿಟಿ ಸ್ಟೀಲ್ದೆಲ್ಲ ತೆಗೆದುಬಿಟ್ಟು ಎಲ್ಲ ಪ್ಲಾಸ್ಟಿಕ್ ಏನು ಮಾಡಿಬಿಡ್ತಾರೆ, ತುಂಬಿಡ್ತಾರೆ. ಒಂದ್ಸರಿ ಆಕ್ಸಿಡೆಂಟ್ ಆದಂದರೆ ಏನೂ ಸಿಕ್ಕಲ್ಲ. ಇದು ನಾನು ಹೇಳ್ತಾರೆ ಎಕ್ಸಾಂಪಲ್ ಅದರ. ಸೊ ಈ ಥರ ಅನೇಕ ವಿದ್ವಾಂತ ರೀತಿಯಲ್ಲಿ ಸಮಾಜದಲ್ಲಿ ಏನು ಮಾಡ್ತಾರೆ ಅದರ ಈ ಥರ ಮಾಡ್ತಾಯಿದ್ದಾರೆ. ಇದು ಏನಾಗ್ತಾರೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಪೀಪಲ್ನ ತುಂಬ ಜನ ಏನು ಮಾಡ್ತಾಯಿದ್ದಾರೆ ರೋಡಿಗೆ ತರ್ತಾರದು ನೋಡ್ತೀರಿ ಅಲ್ವರ. ಇವಾಗ ಹೋಗ್ತಾ ಹೋಗ್ತಾ ಅನ್ಎಂಪ್ಲಾಯ್ಮೆಂಟ್ ಏನಾಗ್ತದೆ, ಸಿಕ್ಕಾಪಟ್ಟೆ ಆಗ್ತದೆ. ಕೆಲಸ ಇಲ್ದಿರೋರು ಇವಾಗ ನೆಕ್ಸ್ಟ್ ಇಳಿಯೋದು ಎಲ್ಲಿಗೆ ಅಂತಂದರೆ ಕಳ್ತನ ಡಕಾಯ್ತಿಗೆ ಏನು ಮಾಡ್ತಾರೆ ಅಲ್ಲಿ ಇಳಿಯೋದಕ್ಕೆ ಶುರು ಮಾಡ್ತಾರೆ ಅಲ್ವರ. ಅದರಿಂದ ಇದಕ್ಕೆ ಅಡಿಕ್ಷನ್ ಆಗಿ ಯಾವುದಪ್ಪ ಅಂತಂದರೆ ದ ಫೈಟ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮಿಷಿನರಿ ಅದರ. ಇವಾಗ ಮನುಷ್ಯನಿಗೆ 8 ಅವರ್ ಕೆಲಸ ಮಾಡೋ ಅಂದರೆ ಮನುಷ್ಯ ಏನು ಮಾಡ್ತಾರೆ, 8 ಅವರ್ ಕೆಲಸ ಮಾಡ್ತಾರೆ. 9 ಅವರ್ ಮಾಡೋ ಅಂದರೆ ಮಾಡ್ತಾನಾ, ಒಂದಿನ 2 ದಿನ ಆಮೇಲೆ ಕಂಟಿನ್ಯೂಸ್ ಮಾಡೋದ್ರೆ ಏನು ಮಾಡ್ತಾನೆ, ಆಗಲ್ಲ ಸರ್ ನನಗೆ ಹುಷಾರಿಲ್ಲ ನನ್ನ ಕೈಲಿ ಆಗಲ್ಲ ಓಟಿ ಕೊಡಬೇಕು ಅಂತ ಹೇಳ್ತಾನೆ. ಅಲ್ಲರ ಓಟಿ ಕೊಡಲಿಲ್ಲ ಅಂದರೆ ಯೂನಿಯನ್ ಎಲ್ಲ ಸೇರ್ತಾರೆ, ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಏನು ಮಾಡ್ತಾರೆ, ತೊಂದರೆಗಳು ಮಾಡ್ತಾರೆ ಅಲ್ವರ. ಆದರೆ ಇದೇ ಮಿಷಿನು 8 ಅವರ್ ಹಾಕರು ಓಡ್ತದೆ, 12 ಅವರ್ ಹಾಕರು ಓಡ್ತಾರೆ, 24 ಅವರ್ ಹಾಕರು ಏನಾಗ್ತದೆ ಓಡ್ತಾರೆ. ಅದಕ್ಕೇನೋ ಅಪ್ಪ ಅಮ್ಮ ಇದೆಯಾ, ಇಲ್ಲ ಸರ್ ನಮ್ಮ ಹೆಂಡತಿ ಫೋನ್ ಮಾಡಿದ್ರೆ ಮನೆಗೆ ಹೋಗ್ಬೇಕು ಅಂತ ಇದೆಯಾ, ಏನೂ ಇಲ್ಲ. ನೀ ಎಷ್ಟು ಅವರ್ ಆದರೆ ಕೆಲಸ ಮಾಡು ಅಲ್ವರ. ಅದಕ್ಕೇನೋ ಎಷ್ಟು ಕೊಡಬೇಕಾ, ಏನಿಲ್ಲ, ಅದೇ ಕರೆಂಟು ಅಲ್ಲರ, ಅದೇ ಮೇಂಟೆನೆನ್ಸ್ ಅಷ್ಟೇ. ಏನು ನೀವು ಎಕ್ಸ್ಟ್ರಾ ಏನು ಕೊಡಬೇಕು ಅಂತಿಲ್ಲ. ಹೇಳಿ ಮತ್ತೆಲ್ಲ ಕೇಳ್ತದ, ಎಸ್ ಹೇಳಿ ಮತ್ತೆಲ್ಲ ಕೇಳ್ತಾರೆ. ಮನುಷ್ಯನಿಗಿಂತ ಪರ್ಫೆಕ್ಟಾಗಿ ಕೆಲಸ ಮಾಡ್ತದ, ಎಸ್ ಅದರ. ಇವಾಗ ಇದು ಏನಾಗ್ತಾರೆ ಅಂದರೆ ನೆಕ್ಸ್ಟ್ ಆಪ್ಷನು ಮ್ಯಾನುಫ್ಯಾಕ್ಚರರ್ ಅಧಿಕವಾಗಿ ಯಾವ್ದಕ್ಕೆ ಆಪ್ಷನ್ ಕೊಡ್ತಾನೆ, ಯಾವ್ದು ಕೊಡ್ತಾಳೆ, ಮಿಷಿನ್ಸು. ಮಾತತ್ರ ಯೂನಿಯನ್ನು ರಿವೋಲ್ಟು ಗಲಾಟೆ ಸ್ಟ್ರೈಕು ಇವೆಲ್ಲ ಯಾವುದೇ ಬಿಡಪ್ಪ, ಎಲ್ಲ ನಿಮ್ಮ ಮನೆಗೆ ಹೋಗ್ಬಿಡ್ರಿ, ನನ್ನ ಪಣ್ಣ ರೋಬೋಟ್ ಹಾಕ್ಬಿಡ್ತೀನಿ, ರೋಬೋಟ್ಗಳು ಕೆಲಸ ಮಾಡ್ಕೊತೀನಿ ಅಂದರೆ ಇವಾಗ ಏನಾಗ್ತದೆ, ನೆಕ್ಸ್ಟು ಅನ್ಎಂಪ್ಲಾಯ್ಮೆಂಟ್ ಏನಾಗ್ತಾರೆ ಇವಾಗ ಜಾಸ್ತಿ ಆಗ್ತದೆ. ಸೊ ನೋಡಿ, ಇಷ್ಟೆಲ್ಲ ಒಂದು ಕಾರಣಗಳು ಸಮಾಜದಲ್ಲಿ ಭಯಂಕರವಾಗಿ ತೀವ್ರವಾಗಿ ಏನಾಗ್ತದೆ ಅಲ್ಲ, ಕೊಲಾಪ್ಸ್ ಆಗೋದಕ್ಕೆ ಕಾರಣ. ಇವತ್ತು ಇವೆಲ್ಲ ನಾವು ನೋಡ್ತಿರೋ ಇಲ್ಲ ಸಮಾಜದಲ್ಲಿ, ನೋಡ್ತಾ ಇದ್ದೀರೋ ಇಲ್ಲ, ನೋಡ್ತಾರೆ. ಇವತ್ತು ನೋಡಿ ಹೇಳ್ತಿರಲ್ಲ, ಇವೆಲ್ಲ ಎಜುಕೇಟೆಡ್ ಮಕ್ಕಳುಗಳಿದಿರಲ್ಲ, ಇವತ್ತೆಲ್ಲ 90% ತೆಗೆದಿರೋರಲ್ಲ, ಅಂದ್ರೆ ಒಂದು ಲೆವೆಲ್ವರೆಗೂ ಅವ್ರಿಗೂ ಕೆಲಸ ಸಿಗ್ತದೆ. ಆದರೆ ಒಂದು ಲಿಮಿಟ್ ಹೋಗಿದ್ಮೇಲೆ ಅಂಥವ್ರಿಗೆ ಏನಾಗಲ್ಲ, ಏನು ರೀ ಕೆಲಸಗಳು ಸಿಕ್ಕಲ್ಲ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಏನ್ರಿ ಇದು ಆಲ್ರೆಡಿ ಅಮೇರಿಕಲ್ಲಿ ನಾವು ಏನು ಮಾಡೋದು ನೋಡ್ಬೋದು. ಇವಾಗ ಅಮೇರಿಕಾಗೆ ವೀಸಾಗೆ ಅಪ್ಲೈ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ರಿಟರ್ನ್ ಟಿಕೆಟ್ ಕೇಳ್ತಾರೆ. ಇಮಿಗ್ರೇಷನ್ಗೆಲ್ಲ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ರಿಟರ್ನ್ ಟಿಕೆಟ್ ಕೇಳ್ತಾರೆ. ಏನಕ್ಕೆ ಹೇಳಿ, ಏನಕ್ಕೆ ಅಂದರೆ ನೀವು ಹೋಗಿ ಸೆಟ್ಲ್ ಆಗ್ಬಿಟ್ರೇನಪ್ಪ, ನೀನು ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಬ ಆಮೇಲೆ ವೀಸಾ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲರ ಏನಕ್ಕೆ ಅಂದರೆ ಅಲ್ಲೆಲ್ಲ ಖರ್ಚು ಐ ಮೀನ್ ಎಷ್ಟು ಇದೆ ಅಂತಂದರೆ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಅಲ್ಲಿರೋ ಜನಗಳು ಈ ಕೊಡೋಂಥ ಸಂಬಳಕ್ಕೆ ಯಾರು ಕೆಲಸ ಮಾಡಲ್ವಂತೆ. ನಮ್ಮ ಇಂಡಿಯನ್ಸ್ಗೆಲ್ಲ ಏನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ರೆ ನಾವೇನು ಮಾಡ್ತೀರಿ, ಓಡೋಗ್ಬಿಡ್ತೀರಿ ಫಸ್ಟ್ ಅಲ್ವರ. ಆ ಸೈಕಾಲಜಿಂದ ಏನು ಮಾಡ್ತಾರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾರಂತೆ. ಏನಿವೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇವಾಗ ಲಾಸ್ಟ್ ಆಪ್ಷನ್ ಏನಪ್ಪ ಅಂದರೆ ಏನು ಪ್ರಪೋಸ್ ಸಜೆಷನ್ಸ್, ಏನು ಸಜೆಷನ್ಸು ಇದನ್ನ ಅವಾಯ್ಡ್ ಮಾಡೋಕ್ಕೆ. ಇವೆಲ್ಲ ಯಾವುದೂ ಪ್ರಾಬ್ಲಮ್ ಬೇಡ, ಇದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡ್ಬೋದು ಅನ್ನೋದ್ರೆ, ಈ ಸಮಾಜದಲ್ಲಿರೋಂಥ ಈ ಒಂದು ರೂಲಿಂಗ್ ಪಾರ್ಟಿಗಳೇನಿದೆಯೋ ಅಥವಾ ಮಿನಿಸ್ಟರ್ಸ್ಗಳೇನಿದ್ರೋ ಅಥವಾ ಅಧಿಕಾರಿಗಳನ್ನ ಚೇಂಜ್ ಮಾಡಿಬಿಟ್ಟು ಸೊರೋಗ್ಬಿಡ್ತದ ಅಂತಂದರೆ ಸೊರೋಗೋದಿಲ್ಲ. ಸ್ವಲ್ಪ ಥಿಂಕ್ ಮಾಡಿ ನೋಡಿ, ಇವಾಗ ಅಧಿಕಾರದಲ್ಲಿದ್ದಾರೆ, ಬ್ಯೂರೋಕ್ರಾಟ್ಸ್ ಇದ್ದಾರೆ, ಇವನ್ನೆಲ್ಲ ತೆಗೆದಾಕ್ಬಿಡೋಣಪ್ಪ, ಎಲ್ಲ ಒಳ್ಳೆಯವ್ರನ್ನ ತಂದಿಕ್ಬಿಡೋಣ. ಸರಿ, ಯಾರೋ ಎಕ್ಸಾಂಪಲ್ ಬೈರು ಸ್ಟೂಡೆಂಟ್ಸೇ ತಂದು ಕೂತ್ಕೊಂಡ್ಬಿಡೋಣ, ನಾವೆಲ್ಲರೂ ಜಗದಲ್ಲಿ ನಾವೆಲ್ಲ ಇದ್ಬಿಡೋಣಪ್ಪ. ಅದರ ವಾಟರ್ ಮಿನಿಸ್ಟರು, ಆಮೇಲೆ ಇರಿಗೇಷನು, ಫೈನಾನ್ಸ್ ಮಿನಿಸ್ಟ್ರು, ಅಲ್ಲ ಪವರ್ ಮಿನಿಸ್ಟ್ರು, ಎಲ್ಲ ನಾವೇ ಆಗ್ಬಿಡೋಣ ಅಂತ ಹೇಳಿ. ಇವಾಗ ನಾವೆಲ್ಲ ಬಂದ ಅಂತಂದರೆ, ಉದಾಹರಣೆಗೆ ಹೇಳೋದು, ನಾವೆಲ್ಲ ಬಂದರೆ ಇದು ಇಂಪ್ರೂವ್ ಆಯ್ತದಾ? ಯಾಕೆ, ನಾವೆಲ್ಲ ಒಳ್ಳೇದು ಮಾಡಬೇಕು ಅಂತಿದ್ರು. ಸರಿ, ನಮ್ಮನ್ನ ಒಳ್ಳೇದು ಮಾಡೋಕ್ಕೆ ಏನು ಮಾಡಲ್ಲ ಜನಗಳು?
ಬಿಡಲ್ಲ.
ಯಾಕೆ ಅಂತಂದರೆ ಇಲ್ಲಿ ಸಮಾಜದಲ್ಲಿ ಒಂದು ಮೈಂಡ್ ಕೂತ್ಬಿಟ್ಟಿದೆ ಅವರಿಗೆ. ಎಲ್ಲರಿಗೂ ಏನಂತಂದರೆ ಸೆಲ್ಫಿಶ್ನೆಸ್ ಅವ್ರದೇ ಅಂತಂದ್ಬಿಟ್ಟು ಒಂದು ಮೈಂಡಲ್ಲಿ ಕೂತಿರ್ಬೇಕಾದ್ರೆ ಅವ್ರ ಕೆಲಸನ ಹೆಂಗಾರ ಮಾಡ್ಕೊಳಕ್ಕೆ ಏನೋ ಒಂದು ಮಾಡ್ತಾರೆ ಅಲ್ವರ. ಇದರಿಂದ ಏನಾಗ್ತಾರೆ ಅಂತಂದರೆ, ನಾವು ಚೆನ್ನಾಗಿದ್ದರೂ ಸರಿ ಮತ್ತೊಬ್ಬರಿಂದ ಏನಾಗಲ್ಲ, ಇದನ್ನ ಸಮಾಜನ ಸರಿ ಮಾಡೋಕ್ಕೆ ಆಗಲ್ಲ ಅಲ್ವರ. ಸರಿ, ಮತ್ತೊಬ್ಬರೆಲ್ಲ ಚೆನ್ನಾಗಿದ್ದಾರೆ, ಅಧಿಕಾರಿಗಳು ಮಾತ್ರ ಚೆನ್ನಾಗಿಲ್ಲ ಅಂತಂದರೆ ಆಗ್ತದಾ? ಹಂಗಾದರೆ ಒಟ್ಟಾರೆ ಇದನ್ನ ಏನಪ್ಪ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಸಿಸ್ಟಮ್ನ ಏನು ಮಾಡ್ಬೇಕು, ಇವಾಗ
ಚೇಂಜ್
ಮಾಡಬೇಕು. ಇದನ್ನೇ ದೇವರು ಮೊದಲೇ ಲೋಕದಲ್ಲಿ ನೋಡಿದ್ದು. ಏನು ಮಾಡೋಕ್ಕಾಗಿಲ್ಲ, ಆ ದೂತ್ರಗಳ ಮುಖಾಂತರ ಹುಟ್ಟಿರ್ತಾರೆ ರಾಕ್ಷಸನ ಏನು ಮಾಡೋಕ್ಕಾಗಿಲ್ಲ, ಅವರೊಬ್ಬರನ್ನೇ ಕಂಟ್ರೋಲ್ ತಂದ್ಬಿಟ್ಟು ಅವರೊಬ್ಬರನ್ನೇ ನಾಶ ಮಾಡೋಕ್ಕಾಯ್ತದಾ? ಆಗಲ್ಲ. ಅವ್ರು ನಾಶ ಮಾಡಿಬಿಟ್ರೆ ಅವರಿಂದ ಇನ್ಫೆಕ್ಟ್ ಆಗಿರೋಂಥ ಆರ್ಡಿನರಿ ಪೀಪಲ್ ಇದಾರಲ್ಲ, ಅವರಿಂದ ಕೆಟ್ಟೋಗಿರೋಂಥ ಆರ್ಡಿನರಿ ಪೀಪಲ್ಲು, ಅವ್ರನ್ನ ರೆಡಿ ಮಾಡೋಕ್ಕಾಗ್ತದ? ಆಗಲ್ಲ. ಅದಕ್ಕೆ ದೇವ್ರೇನು ಡಿಸೈಡ್ ಮಾಡಿದ್ರು, ಭೂಮಿನೇ ಕೆಟ್ಟೋಗ್ಬಿಟ್ಟಿದೆ, ಹಾಗಾದ್ರೆ ಏನು ಮಾಡಬೇಕು, ಈ ಸಿಸ್ಟಮ್ನೇ
ಚೇಂಜ್
ಮಾಡಬೇಕು. ಈ ಸಿಸ್ಟಮ್ನ ಚೇಂಜ್ ಮಾಡಬೇಕಂದ್ರೆ ಓನ್ಲಿ ಆಪ್ಷನ್ ಎಲ್ಲನೂ ಕಂಪ್ಲೀಟಾಗಿ ಮಾಡಬೇಕು, ಡಿಸ್ಟ್ರಾಯ್ ಮಾಡಿ ಹೊಸದಾಗಿ ಏನು ಮಾಡಬೇಕು ಮಾಡಬೇಕು. ಹಂಗರೆ ಇದನ್ನು ದೇವರು ಎಲ್ಲಪ್ಪ ಮಾಡ್ತಾರೆ ಅಂತಂದರೆ ಆತನ ರಾಜ್ಯದಲ್ಲಿ. ಅದಕ್ಕೆ ನೋಡಿ, ಇದನ್ನ ದೇವರು ಅದಕ್ಕೆ ಹೇಳೋದು ದೇವರು ತನ್ನ ಉಗ್ರ ಕೋಪ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇದಕ್ಕೆ ಇನ್ನೊಂದು ವಾಕ್ಯ ಓದೋಣ, ಯೆಶಾಯ ಒಂದು ನಿಮಿಷ, ಇಪ್ಪತ್ತು ಆರನೇ ಅಧ್ಯಾಯ 20 ಮತ್ತು 21.
ನನ್ನ ಜನರೇ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ, ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಇಗೋ, ಯೆಹೋವನು ಭೂ ನಿವಾಸಿಗಳಿಗೆ ಅವರ ಪಾಪದ ಫಲವನ್ನು ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಟಿದ್ದಾನೆ.
ನೋಡ್ರ, ಪಾಪದ ಫಲವನ್ನು ಕೊಡೋದಕ್ಕೆ ತನ್ನ ಸ್ಥಳದಿಂದ ಹೊರಟಿದ್ದಾನೆ.
ಭೂಮಿಯು ತನ್ನಲ್ಲಿ ಇಂಗಿದ್ದ ರಕ್ತವನ್ನು ವ್ಯಕ್ತಗೊಳಿಸುವುದು, ತನ್ನ ನಿವಾಸಿಗಳಲ್ಲಿ ಹತರಾಗಿದ್ದವರನ್ನು ಇನ್ನು ಮರೆಮಾಚದು.
ಅಲ್ಲರ, ಫಾರ್ ಬಿಹೋಲ್ಡ್ ದ ಲಾರ್ಡ್ ಕಮತ್ ಔಟ್ ಆಫ್ ಹಿಸ್ ಪ್ಲೇಸ್ ಟು ಪನಿಶ್ ದ ಇನ್ಹಾಬಿಟೆನ್ಸ್ ಆಫ್ ದ ಅರ್ತ್ ಫಾರ್ ದೇರ್ ಇನಿಕ್ವಿಟಿ, ದ ಅರ್ತ್ ಆಲ್ಸೋ ಶಲ್ ಡಿಸ್ಕ್ಲೋಸ್ ದರ್ ಬ್ಲಡ್ ಅಂತ ಹೇಳ್ತಾರೆ. ಅಲ್ಲರ, ಅಂದರೆ ದ ಅರ್ತ್ ಆಲ್ಸೋ ಶಲ್ ಡಿಸ್ಕ್ಲೋಸ್ ದರ್ ಬ್ಲಡ್ ಅಂತಂದರೆ, ಕಾಯಿನಿಗೆ ದೇವ್ರೇನು ಕೇಳ್ತಾರೆ, ಎಲ್ಲಪ್ಪ ನಿನ್ನ ತಮ್ಮನಾಗಿರೋಂಥ ಆಬಿಲೇನು, ಆತನ ರಕ್ತ ಏನು ಮಾಡ್ತಾ ಇದೆ, ಕೂಗ್ತಾ ಇದೆ, ರಕ್ತ ಕೂಗ್ತದ? ಅಂದ್ರೆ ಅವನು ಮಾಡಿರೋಂಥ ಅನ್ಯಾಯದ ಕೆಲಸ ದೇವ್ರ ಹತ್ರಕ್ಕೆ ಏನು ಕೇಳ್ತಾ ಇತ್ತು, ನೀತಿ ನ್ಯಾಯ ಅಂತ ಕೇಳ್ತಾ ಇತ್ತು ಅಲ್ವರ. ಅಂದರೆ ದೇವ್ರ ಕಿವಿಗೆ ಕೂಗು ಬೀಳಲ್ವಾ? ಅದರ ದೇವ್ರ ಕಿವಿಗೆ ಏನಾಗ್ತಾರೆ, ಕೂಗು ಬೀಳ್ತಾರೆ. ಬೈಬಲ್ ಹೇಳ್ಬೇಕಾದ್ರೆ ನಮ್ಮ ಎಲ್ಲರ ಕಣ್ಣೀರು ಆತನ ಬುದ್ಧಿಲಿಲ್ಲಿ ಏನಾಗಿದೆ ಇದೆ ಅಂತ ಹೇಳ್ತಾರೆ. ಅದರ ದೇವರು ಯಾವತ್ತೂ ಅನ್ಯಾಯನ ಸಹಿಸೋಂತ ದೇವರಲ್ಲ, ಎಲ್ಲದಕ್ಕೂ ಮುಯಿಗೆ ಮುಯಿ ಯಾರು ತಿರ್ಸ್ಕೊಂತಾರೆ. ಅದಕ್ಕೆ ನೋಡ್ಬೇಕ್ರೆ ಯೆಹೋವನ ಮುಯಿನ ದಿನ ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಲ್ವರ. ಅದಕ್ಕೆ ನೋಡಿ ಏನ್ ಹೇಳ್ತಾರೆ, ಅಂಡ್ ಶಲ್ ನೋ ಮೋರ್ ಕವರ್ ಅವರ್ ಸಿನ್ಸ್. ಅದೇನಪ್ಪ ಅರ್ಥ ಅಂತಂದ್ರೆ, ಸಮಾಜದಲ್ಲಿ ನಾವಿರೋಂಥ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ, ಏನೇ ಅನ್ಯಾಯ ನಡೀಲಿ, ಏನೇ ಮೋಸ ಮಾಡಲಿ, ಇದನ್ನು ಮುಚ್ಚು ಮರೆ ಮಾಡೋಕ್ಕೆ ಯಾರ ಕೈಲಿ ಏನಿಲ್ಲ, ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ದಿನ ಏನಾಗ್ತಾರೆ, ಬಯಲಿಗೆ ಬರ್ತಾರೆ. ಅದೇ ಜ್ಞಾನ ಎಂತಾರೆ, ಹೆಚ್ಚಾಗೋಂಥ ಒಂದು ಆಶೀರ್ವಾದ ಅದರ. ಇದರಿಂದ ಮನುಷ್ಯ ಪ್ರೀತಿ ಒಂದು ಬೆಳೆಸ್ಕೊಳೋ ಬದಲಾಗಿ ಸ್ವಾರ್ಥ ತಂದಿದ್ದು ಏನು ಮಾಡ್ತಾನವನು ಅಂತ ಬೆಳೀತಾ ಇದ್ದಾನೆ. ಆದರೆ ಇದು ಎಲ್ಲ ಯಾವಾಗಪ್ಪ ಸಾಲ್ವ್ ಆಗ್ತಾರೆ ಅಂದರೆ, ದೇವರ ರಾಜ್ಯದಲ್ಲಿ. ದೇವರ ರಾಜ್ಯದಲ್ಲಿ ಎಲ್ಲರೂ ತಿರ್ಗಾ ಮರಣದಿಂದ ಪುನರುತ್ಥಾನಕ್ಕೆ ಬರಬೇಕಾದ್ರೆ ಅವಾಗೇ ಈ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಹೊರತು, ಈ ಒಂದು ಸಮಾಜನ, ಈ ಒಂದು ಇರೋಂಥ ಕರೆಂಟ್ ಸಿಚುವೇಶನ್ ಸುಧಾರಣೆ ಮಾಡೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಕೊನೆಗೆ ಒಂದು ವಾಕ್ಯ ಓದೋಣ. ಆಮೋಸ್ 9:13 ವಾಕ್ಯ ಓದಿ. ಆಮೋಸ್ 9:13.
ಯಹೋವನು ಇಂತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಹುಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ ಬತ್ತಿಕೊಂಡು ಹೋಗುವರು. ಬೆಟ್ಟಗಳು ದ್ರಾಕ್ಷ ರಸವನ್ನು ಸುರಿಸುವವೋ, ಎಲ್ಲಾ ಗುಡ್ಡಗಳು ಕರಗುತ್ತವೋ ಎಂಬಂತಿರುವವೋ, ನಾನು ನನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯನ್ನು ತಪ್ಪಿಸುವೆನು. ಅವರು ಆಳುಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು.
ನೋಡ್ರ ಏನ್ ಹೇಳ್ತಾರೆ ಅಂದ್ರೆ, ದಿನಗಳು ಬರ್ತಾ ಇದೆ, ಏನ್ರಿ ಉಳುವವನು
ಕೊಯ್ಯುವವನ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ ಬತ್ತಿಕೊಂಡು ಹೋಗುವರು.
ಒತ್ತಿಕೊಂಡು ಹೋಗುವರು. ನೋಡ್ರ ಅಲ್ರ ಇಂಗ್ಲಿಷ್ ಚೆನ್ನಾಗಿ ಬರ್ತಾರೆ. ಬಿಹೋಲ್ಡ್ ದ ಡೇಸ್ ಕಮ್ ಸೇತ್ ದ ಲಾರ್ಡ್, ದ ಪ್ಲೋ ಮ್ಯಾನ್ ಶಲ್ ಓವರ್ಟೇಕ್ ದ ರೀಪರ್. ದ ಪ್ಲೋ ಮ್ಯಾನ್ ಶಲ್ ಓವರ್ಟೇಕ್ ದ ರೀಪರ್ ಅಂತ ಹೇಳ್ತಾರೆ. ಅಲ್ರ ಪ್ಲೋ ಮ್ಯಾನ್ ಇತ್ತನಂತೆ ಅಲ್ರ, ಅವನು ಪ್ಲೋ ಮಾಡ ಏನ್ರಿ, ಉಳುವವನು ಕೂಯ್ತಾ ಇರ್ತಾನೆ ಗೊತ್ತಾ, ಕೂಯ್ತಾ ಇರೋದನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತಾನಂತೆ. ಇದೇನಪ್ಪ ಅರ್ಥ ಅಂತಂದ್ರೆ, ಇವತ್ತು ನಾವಿರೋಂಥ ಒಂದು ಕಾಲದ ಬಗ್ಗೆ ಹೇಳ್ತಾ ಇರೋದು, ಸುಗ್ಗಿ ಏನಾಗ್ತದೆ ನಡೀತದೆ, ಕುಯ್ತಾ ಇದ್ದೀರಿ ನಾವೆಲ್ಲರೂ. ಈ ಕುಯ್ಯಂಥ ಕೆಲಸ ನಡೀತಾ ಇರಬೇಕಾದ್ರೆ ಇವ್ರ ಪಕ್ಕದಲ್ಲಿ ಆಲ್ರೆಡಿ ಒಬ್ರು ಏನು ಮಾಡ್ಬಿಟ್ಟಾರೆ, ಶುರು ಹಚ್ಕೊಂಬಿಟ್ಟಾರೆ ಕೆಲಸನ. ಏನದು ಉಳುವಂಥ ಕೆಲಸ, ಗ್ರೇಟ್ ಟೈಮ್ ಆಫ್ ಟ್ರಬಲ್ ಏನಾಗ್ಬಿಡ್ತಲ್ಲ, ಲೋಕದಲ್ಲಿ ಶುರು ಆಗ್ಬಿಡ್ತು. ನಾವು ನೋಡ್ತಾ ಹೆಂಗಪ್ಪ ಇರ್ತಾರೆ ಸಿಚುವೇಶನ್ ಅಂತಂದರೆ, ನಮ್ಮ ಕೆಲಸನ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಏನು ಮಾಡ್ತಾರೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಲ್ರ. ಇವತ್ತು ನಾವಿರೋಂಥ ದಿನಗಳು ಅಂಥ ದಿನಗಳೇ. ಅದಕ್ಕೆ ಬರ್ತಾ ಏನ್ರಿ ಕಷ್ಟ ಸಂಕಟಗಳು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಮ್ಮ ಬ್ರದರ್ ಹೆಸರು ಇದನ್ನ ಬರೀಬೇಕಾದ್ರೆ ವಾಲಿಮಿನ ತುಂಬ ಚೆನ್ನಾಗಿ ಹೇಳ್ತಾರೆ, ನಮ್ಮ ತಂದೆ ತಾಯಿ ಕಾಲದಲ್ಲಿ ನಮಗೇನು ಸ್ಯಾಲ್ರಿ ಬರ್ತಾಯಿತ್ತು, ಅದರಲ್ಲಿ 1% ಸ್ಯಾಲ್ರಿ ಬರ್ತಾಯಿತ್ತು, ಆದರೂ ಕೂಡ ತುಂಬ ಸಂತೋಷವಾಗಿದ್ದರು ಅಂತ ಹೇಳ್ತಾರೆ. ಅವ್ರಿಗಿಂತ 100% ಸ್ಯಾಲ್ರಿ ಬರ್ತಾಯಿದ್ರು. ಈ ಕಾಲದಲ್ಲಿ ಏನಾಗ್ತಿಲ್ಲ ಮನ್ಸಿಗೆ ಸಮಾಧಾನ ಏನಿಲ್ಲ ಇಲ್ಲ. ಯೋಚನೆ ಮಾಡ್ರಿ, ನಮ್ಮ ತಂದೆ ತಾಯಿ ಕಾಲದಲ್ಲೆಲ್ಲ ಸಂಬಳ ಎಷ್ಟಿತ್ತು ಯಾರು ಹೇಳಲ್ಲ, ಬೇಡ ಏನು ಹೇಳ್ಬಿಡಿ, ನಾನೇ ಹೇಳ್ಬಿಡ್ತೀನಿ ಕೇಳಿ. 3,000 ರೂಪಾಯಿ ಅಂದ್ರೆ ನಾನು ಕೆಲ್ಸಕ್ಕೆ ಸೇರ್ಕೊಬೇಕಾರೆ 1,000 ರೂಪಾಯಪ್ಪ ಫುಲ್ ಸಂಬಳ ಎತ್ತೀನಿ. 1,000 ರೂಪಾಯಿ ಕೊಟ್ಟರು, ನನಗೆ ಬೇಜಾರಾಗೋಯ್ತು, ಒಂದೇ ಒಂದು ನೋಡ್ಬಿಡ್ತಾರಲ್ಲ ಒತ್ತಿಗ್ಲೆಲ್ಲ ಕೆಲಸ ಪಡೀತಕ್ಕೆ ಅಂತ ಅಲ್ರ. ಆದರೆ 1,000 ರೂಪಾಯಿನಲ್ಲಿ ಇಡೀ ಕುಟುಂಬ ಏನು ಮಾಡ್ಬೋದಾಗಿತ್ತು ಅಲ್ರ, ಒಂದು 25 ವರ್ಷದ ಮುಂಚೆ ಮಾಡ್ಬೋದಾಗಿತ್ತು ಇಲ್ಲ. ಆರಾಮಿಗೆ ಬಿ ಪಿ ಇತ್ತಾ
ಇಲ್ಲ,
ಶುಗರ್ ಇತ್ತ, ಇವತ್ತು ಸಂಬಳ ಎಷ್ಟಾಗಿದೆ, ಅದು 100% ಆಗಿದೆ. ಆದರೂ ಏನೇ ಇದೆ ಸಮಾಧಾನ ಇಲ್ಲ. ಕಮಿಟ್ಮೆಂಟ್ ಕೊಡು, ಅದು ಕಟ್ಟಬೇಕು, ಇದಕ್ಕೆ ಕೊಡ್ಬೇಕು. ಅಬ್ಬ ಬ್ಯಾಂಕ್ ಅವ್ರು ಲೋನ್ ಅಂತ ಫೋನ್ ಮಾಡಿ ಏನು ಮಾಡಾಕ್ಬಿಟ್ರು, ಎಲ್ಲರದು ಸಾಲಗಾರ ಮಾಡಾಕ್ಬಿಟ್ರು ಅವರ. ಇಲ್ದಿದ್ದೆಲ್ಲ ಟೆನ್ಷನ್ ಏನು ಮಾಡ್ಬಿಟ್ರು, ಕೊಟ್ಬಿಟ್ರು ಅಲ್ವರ. ಅದಕ್ಕೆ ಎಲ್ಲ ಕಡೆ ಏನು ಶುರು ಆಗೋಯ್ತು, ಹಾಂ, ಡಾಕ್ಟ್ರುಗಳು, ಕ್ಲಿನಿಕ್ಗಳು, ಒಳ್ಳೆ ಬಿಸ್ನೆಸ್ ಅದರ. ಏನು ಓದಿಲ್ಲ ಅಂದರೆ ಡಾಕ್ಟ್ರ್ ಓದ್ಬಿಟ್ರೆ ಸಾಕಪ್ಪ, ನಿಮ್ಮ ಜೀವನ ಏನಾಗ್ತದೆ ಅದರ. ಫಾರ್ ಎವರ್ ಅದಕ್ಕೆ ಮುಚ್ಚಲ್ಪಟ್ಟಿದಂಥ ಒಂದು ಅಂಗಡಿ, ಇಮ್ಮಾರ್ಟಲ್ ಡಾಕ್ಟ್ರ್ ಶಾಪ್ ಅಲ್ಲ, ಶಾಶ್ವತವಾಗಿರ್ತದೆ ಅಲ್ವರ. ಏನ್ರಿ ಬಿ ಪಿ, ಶುಗರು, ಆಮೇಲೆ ನೆಕ್ಸ್ಟು ಏನು ಮೂಳೆಗಳು ನೋವು ಬರ್ತದಾ ಇಲ್ಲ ಬರ್ತದೆ ಅತಿ ಶೀಘ್ರದಲ್ಲಿ. ಯಾಕೆ ಅಂದರೆ ನಾವೆಲ್ಲ ಫಿಲ್ಟರ್ ವಾಟರ್ ಕುಡಿತಾ ಇದ್ದೀರಿ. ಒಂದು ಕಾಲದಲ್ಲಿ ಕಾವೇರಿ ನೀರು ಕುಡಿತಾ ಇದ್ರಿ, ಮನೆಗೆ ಯಾವ ಫಿಲ್ಟ್ರು ಆಗ್ತಾ ಇರಲ್ಲ, ಯಾವ ಕಾಯಿಲೆ ಬರ್ತಾ ಇರಲ್ಲ. ಇವಾಗ ಏನಾಗ್ಬಿಟ್ಟಿದೆ, 5 ರೂಪಾಯಿ ಕಾಣ್ ಹಾಕ್ತೀರಿ, ಇಲ್ಲ ಬಿಸ್ಲರಿ ಅಂತ ತಗೊಂತೀರಿ, ಆ ನೀರದೇ ಕುಡ್ದು ಮೂಳೆ ಎಲ್ಲ ಬಿಡ್ತೀವಿ ಅಲ್ವಾ. ನೋಡ್ರ ಮನುಷ್ಯ ಜ್ಞಾನ ಹೆಚ್ಚಾಗ್ತಾ ಇದೆ, ಸಫಿಸ್ಟಿಕೇಟೆಡ್, ತುಂಬ ಡಿಸಿಪ್ಲಿನ್ ಲೈಫ್ ನೋಡ್ತಾನೆ. ಆದರೆ ಒಳಗಡೆನೆ ಏನಾಗ್ತದೆ ಗೊತ್ತಾ, ಏನು ಮಾಡ್ತಾವ್ರೆ ಅಂದ್ರ ವೀಕ್. ಅದಕ್ಕೆ ನೋಡಿ, ಮೊನ್ನೆ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಹಾಕಿದ್ರು, ಯಾರೋ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರೆಸಿಡೆಂಟ್ ಏನೋ, ಅವ್ರ ಹೆಸರನ್ನ ಇದ್ದಾರಲ್ಲ, ಅವರೇನೋ ಇದ್ದಾರಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೋವಿಡ್ ಡಿಕ್ಲೇರ್ ಮಾಡಲ್ಲ, ಇಟ್ ಇಸ್ ಎ ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಿದ್ದು. ಆ ಮನುಷ್ಯ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರೆ, ಐ ಡಿಕ್ಲೇರ್ ದಟ್ ಪ್ಯಾಂಡಮಿಕ್ ಈಸ್ ಓವರ್ ಬೈಟ್, ಐ ಆಲ್ಸೋ ಡಿಕ್ಲೇರ್ ದಟ್ ದೇರ್ ಇಸ್ ಗೋಯಿಂಗ್ ಟು ಬಿ ಎ ನ್ಯೂ ಡಿಸೀಸ್ ಕಾಲ್ಡ್ ಆಸ್ ಡಿಸೀಸ್ ಎಕ್ಸ್. So it is much more dangerous than COVID. So everybody are requested to be very careful. Etta joke alva. Pandemic mugidoyitante innond bottarante usharagiri ante helbodante. Nodara idu this is Armageddon. ಓಕೆ ನಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹಗಳೇ, ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಇನ್ನೊಂದು ಚಿಕ್ಕದಾಗಿರೋಂಥ ಒಂದೇ ಒಂದು ಹಂಚಿಕೆ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಆಸೆ ಪಡ್ತೀನಿ. ಒಂದೇ ನಿಮಿಷ. ಓಕೆ, ಸೊ ಕರ್ತನಲ್ಲಿ ಪ್ರೀತಿ ಅಂತ ಸರಸರಳೆ, ದೇವ್ರ ಕೃಪೆಯಿಂದ ಕಳೆದ ಒಂದು ಎರಡು ವಾರಕ್ಕೆ ಮುಂಚೆ ದೇವರು ನೇಪಾಲದಲ್ಲಿರೋಂಥ ಒಬ್ಬ ಸಹೋದರನಿಗೆ ಬ್ಯಾಪ್ಟಿಸಮ್ ಕೊಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟರು. ಅದ್ರ ಬಗ್ಗೆ ಒಂದು 5 ನಿಮಿಷ ಮಾತ್ರ ಹೇಳೋದಕ್ಕೆ ಆಸೆ ಪಡ್ತೀನಿ. ಸೊ ನೋಡ್ಬೇಕಾದ್ರೆ ಒಂದು 2019 ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಸಮಯದಲ್ಲಿ ದೇವ್ರು ನಮ್ಗೇನಪ್ಪ ಮಾಡಿದ್ರೆ ಒಂದು ಅವಕಾಶ ಕೊಟ್ಟರು ನೇಪಾಲದಲ್ಲಿರೋಂಥ ಸಹೋದರಿಗಳಿಗೆ ನಾವು ಕ್ಲಾಸ್ ತೊಗೊಳತ್ತರ. ಇದನ್ನು ದೇವರು ನಮ್ಗೆ ಹೆಂಗೆ ಸಾಧ್ಯ ಮಾಡಿಕೊಟ್ರು ಅಂದರೆ, ಆಲ್ರೆಡಿ ಒಬ್ಬರು ಬ್ರದರು ಕಾನ್ಸಿಕೇಟ್ ಮಾಡ್ಕೊಂಡಿದ್ರು ನೇಪಾಲದಲ್ಲಿ. ಆ ಸಹೋದರ ಮುಖಾಂತರ ಅಲ್ಲಿರೋಂಥ ನೇಪಾಲಿ ಕಾಂಟ್ಯಾಕ್ಟ್ಸ್ಗಳನ್ನೆಲ್ಲ ಹುಡುಕಿ ಅನೇಕ ಜನಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಸುಮಾರು ಒಂದು 20-30 ಜನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕೊನೆಗೆ ಒಂದು 15 ಜನ ಏನು ಮಾಡಿದ್ರು, ನಮಗೆ ಕಾಂಟ್ಯಾಕ್ಟ್ಗಳು ಸಿಕ್ಕಿ ಆನ್ಲೈನಲ್ಲಿ ಕ್ಲಾಸಸ್ ಕೇಳೋಕ್ಕೆ ಶುರು ಮಾಡಿದ್ರು. ಕ್ಲಾಸಸ್ ಎಲ್ಲ ಚೆನ್ನಾಗಿ ಕೇಳ್ತಾ ಇದ್ರು. ಯಾವಾಗ ಕರ್ತನ ಪ್ರಭುರಾತ್ರಿ ಭೋಜನ ಬಂತೋ ಎಲ್ಲರೂ ಹೊಟ್ಟೋಗ್ಬಿಟ್ರಿ. ಬರೀ ಇದ್ದಿದ್ದೆ ಕೊನೆಗೆ ಮೂರೇ ಜನ ಏನು ಮಾಡಿದ್ರು, ಕೊನೆಯವರೆಗೂ ಕ್ಲಾಸ್ ಕೇಳಿದ್ರು. ಅದರಲ್ಲಿ ಇಬ್ಬರು ಬ್ರದರ್ ಮಾತ್ರ, ಒಬ್ಬರು ಗೋಪಾಲ್ ಬ್ರದರ್ ಅಂತ, ಆಮೇಲೆ ಇನ್ನೊಬ್ಬರು ಆಶೀಶ್ ಅಂತ ಆಲ್ರೆಡಿ ಕಾನ್ಸಿಕೇಟೆಡ್, ಮತ್ತು ಇನ್ನೊಬ್ಬರು ಹೋಮ್ ಬ್ರದರ್ ಅಂತ, 3 ಜನ ಏನು ಮಾಡಿದ್ರು ಕ್ಲಾಸಸ್ನ ಕೇಳಿದ್ರು. ಇದರಲ್ಲಿ ಕೊನೆಯದಾಗಿ ಎಲ್ಲ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ನೀವೆಲ್ಲ ಬ್ಯಾಬಿಲಾನ್ನ ಬಿಟ್ಟು ಬರಬೇಕು, ಸತ್ಯಕ್ಕೆ ನಿಂತ್ಕೊಬೇಕು, ನೀವು ಇನ್ನೊಂದ್ಸರಿ ಬ್ಯಾಪ್ಟಿಸಮ್ ತೊಗೊಬೇಕು ಕರೆಕ್ಟಾಗಿ ಅಂತಂದು ಹೇಳ್ಬೇಕಾದ್ರೆ, ಇದರಲ್ಲಿ ಗೋಪಾಲ್ ಬ್ರದರ್ ಏನು ಮಾಡಿದ್ರು, ಅದನ್ನ ಡಿಸಿಷನ್ ತೊಗೊಂಡ್ರು ನಾನು ಬ್ಯಾಪ್ಟಿಸಮ್ ತೊಗೊತೀನಿ ಅಂತ. ಅದರಿಂದ ಆ ಬ್ರದರಿಗೆ ನಾವೆಲ್ಲ ಇಮರ್ಷನ್ ಕೊಡಬೇಕು ಅಂತಂದು ಏನು ಮಾಡಿದ್ರೆ, ನಾವು ಒಂದು 5 ಜನ ಬ್ರದರ್ಸ್ ಇಲ್ಲಿನ ಒಟ್ಟರೆ. ಸೊ ಎಡ್ವರ್ಡ್ ನೋಡಿರ್ಬೋದು, ಆಮೇಲೆ ಭಾಸ್ಕರ್ ಬ್ರದರ್ ಅಂತ, ಆಮೇಲೆ ನಮ್ಮ ಫ್ಯಾಮಿಲಿ ನಾವೆಲ್ಲ ಏನು ಮಾಡಿದ್ರೆ, ನಾವು ನೇಪಾಲ್ಗೆ ಟ್ರಾವೆಲ್ ಮಾಡಿದ್ರೆ. ಸೊ ಇದು ಕೂಡ ಭಯಂಕರ ಇಕ್ಕಟ್ಟಲ್ಲೇ ಹೋಗಿದ್ದು, ನಮಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಇರಲಿಲ್ಲ ಲಾಸ್ಟ್ ಮೂಮೆಂಟ್ವರೆಗೂ. ಮರುದಿನ ಫ್ಲೈಟ್ ಅಂದರೆ ನೈಟ್ ಒಂದು 10:30-11 o'clock ಏನಾಯಿತು, ಕನ್ಫರ್ಮ್ ಆಯಿತು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿ ನಾವು ಟ್ರಾವೆಲ್ ಮಾಡೋಂಥ ಅನಿವಾರ್ಯ ಆಗಿಬಿಡ್ತು. ಸೊ ಕೊನೆಗೆ ನೇಪಾಲ್ಗೆ ಹೋಗಿದ್ಮೇಲೆ ನಮ್ಮ ಬ್ರದರ್ ಆಶೀಶ್ ಅಂತ ಆ ಕಡೆಯಿಂದ ರೈಟ್ ಸೈಡಿಂದ ಸೆಕೆಂಡ್ ಪರ್ಸನ್, ಅವರು ಫಸ್ಟ್ ಕಾನ್ಸಿಕೇಟ್ ಮಾಡಿದರು, ಅವರು ನಮ್ಮನ್ನ ಏನು ಮಾಡಿದ್ರು ನೇಪಾಲಲ್ಲಿ ರಿಸೀವ್ ಮಾಡಿದ್ರು. ಸೊ ನೇಪಾಲ್ಗೆ ನಾವು ಹೋದ್ರಿ. ನೇಪಾಲ್ಗೆ ಹೋಗಿದ್ಮೇಲೆ ಇದು ನೇಪಾಲ್ ಸಿಟಿ, ನಾವು ಇರೋಂಥ ಲಾಡ್ಜಲ್ಲಿ ಇದ್ದಂಥದ್ದು, ಅದೆಲ್ಲ ಹೇಳ್ತೀನಿ ನಿಮಗೆ. ಈ ಜರ್ಕಿನ್ ಹಾಕಿದ್ರು ನೋಡಿ, ಆರೆಂಜ್ ಕಲರ್ ಜರ್ಕಿನ್, ಆ ಬ್ರದರೇ ಬ್ರದರ್ ಗೋಪಾಲ್ ಅಂತ. ಆ ಬ್ರದರ್ಗೆ ಎಷ್ಟಿರ್ಬೋದು ವಯಸ್ಸು ಅಂದಾಜಾಗೆ? ಅಷ್ಟೇ, ಅವ್ರ ಕ್ಲಾಸ್ ಕೇಳಬೇಕಾದ್ರೆ 19 ಇಯರ್ಸ್, ಇವಾಗ ಕಾನ್ಸಿಕ್ರೇಷನ್ ಮಾಡಬೇಕು 21 ಇಯರ್ಸ್. ಇವಾಗ ತಾನೇ ಡಿಗ್ರಿ ಎಕ್ಸಾಮ್ ಬರೆದವ್ರೆ, ಇನ್ನು ರಿಸಲ್ಟ್ ಕೂಡ ಬಂದಿಲ್ಲ. ಈ ಬ್ರದರು ನಮ್ಮನ್ನ ಕಾನ್ಸಿಕ್ರೇಷನ್ ಮಾಡಬೇಕು ಬನ್ನಿ ಬ್ರದರ್ ನಮ್ಮ ಮನೆಗೆ ಅಂತ ಕರೆದ್ರು. ಅವ್ರ ಮನೆಗೆ ಹೋದರೆ ಅವ್ರ ಮನೆ ಎಂಟೈರ್ ಫ್ಯಾಮಿಲಿನೇ ಮಾಡಿದ್ರು, ಎಲ್ಲ ಮೀಟ್ ಮಾಡ್ತಿದ್ರು. ಆ ಫ್ಯಾಮಿಲಿ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರಿ, ತುಂಬ ಡಿಸ್ಕಷನ್ ಮಾಡಿದ್ರಿ. ಆದರೆ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬ್ರದರು ಎಕ್ಸಲೆಂಟಾಗಿ ನೋಟ್ಸ್ ಬರ್ದವ್ರಿ. ಇಲ್ಲಿ ನೋಡಬಹುದು ನೋಡಿ ನಿಮ್ಮ ಫೋಟೋಗಳು, ನಾವು ಹೆಂಗೆ PPTಯಲ್ಲಿ PDFಲ್ಲಿ ಏನು ಕಳ್ಸ್ಕೊಟ್ಟಿದ್ದೀರೋ ಪಕ್ಕ ಹಂಗೆ ಡಿಟ್ಟೋ ಏನ್ರಿ ಬ್ರದರ್, ಅಷ್ಟು ನೀಟಾಗಿ. ತುಂಬ ನಮ್ಗೆ ಏನಾಯ್ತು ಗೊತ್ತಾ, ನಮ್ಗೆ ತುಂಬ ಸಂತೋಷ ಆಯಿತು. ಖಂಡಿತವಾಗೂ ಇದು ದೇವ್ರ ಚಿತ್ತಾಂದನೇ ಆಗಿರೋದು ಅಂತ. ಯಾಕಂದರೆ ಕೆಲವೊಂದ್ಸರಿ ಏನಾಗ್ಬಿಡ್ತಾನೆ, ಅಬ್ರಾಡಲ್ಲಿ ಯಾರೋ ಕೇಳ್ತಾ ಇರ್ತಾರೆ, ದುಡ್ಡು ಕೊಡ್ತಾರೆ, ಫಾರಿನ್ ಲಿಂಕ್ ಇರ್ತಾರೆ, ಹಣಕಾಸಿನ ಆಸೆಯಿಂದ ಕ್ಲಾಸ್ ಕೇಳ್ತಾರೆ ಅಂತ ಅನಿಸಿರ್ಬೋದು. ಆದರೆ ನಮಗಿದು ನೋಡಿದ್ಮೇಲೆ ನಮಗೇನಾಯ್ತು, ತುಂಬ ಸಂತೋಷ ಆಯಿತು. ಆಮೇಲೆ ಅವರ ಫ್ಯಾಮಿಲಿ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರಿ. ಅವ್ರ ಫ್ಯಾಮಿಲಿಯವರೆಲ್ಲರೂ ಏನಪ್ಪ ಇಂಟ್ರೆಸ್ಟ್ ನೋಡ್ಸೋರು ಅಂತಂದರೆ, ಅವರು ಈ ಗೋಪಾಲ್ ಬರೆದರು ಈ ಕಾನ್ಸಿಕ್ರೇಷನ್ ವಿಚಾರನ ಎಂಟೈರ್ ಫ್ಯಾಮಿಲಿ ಹತ್ರ ಏನು ಮಾಡಿದ್ದಾರೆ ಹಂಚ್ಕೊಂಡಿದ್ದಾರೆ. ನೇಪಾಲಲ್ಲೆಲ್ಲ ಹೆಂಗಪ್ಪ ಕಾನ್ಸೆಪ್ಟ್ ಅಂದರೆ, ಒಂದೇ ಸತಿ ಲೈಫಲ್ಲಿ ಬ್ಯಾಪ್ಟಿಸಮ್ ತೊಗೊಬೇಕು, ಇನ್ನೊಂದ್ಸರಿ ಬ್ಯಾಪ್ಟಿಸಮ್ ತೊಗೊಂಡಂಗಿಲ್ಲ. ಸೊ ಇನ್ನೊಂದ್ಸರಿ ಬ್ಯಾಪ್ಟಿಸಮ್ ತೊಗೊಂಡ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಗಳು, ಸಿಕ್ಕಾಪಟ್ಟೆ ಹೋರಾಟ ನಿದರ್ಸ್ಬೇಕು. ಆದರೆ ಗೋಪಾಲ್ ಬರೆದರು ಅವ್ರ ಎಂಟೈರ್ ಫ್ಯಾಮಿಲಿಗೆ, ಇನ್ಕ್ಲೂಡಿಂಗ್ ಅವ್ರ ಪಾಸ್ಟ್ಗೂ ಸರಿ, ಕ್ಲೀನಾಗೆಲ್ಲ ಸತ್ಯ ಹೇಳ್ಬಿಟ್ಟು, ಸರ್ ಇಮೇಲೆ ನಾನು ಬರೋದಿಲ್ಲ ನಿಮ್ಮ ಸಭೆಗೆ ಅಂತಂದ್ಬಿಟ್ಟು ಹೇಳ್ಬಿಟ್ಟೆ ಅವ್ರು ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಇವ್ರಿಗೆ ಎಂಟೈರ್ ಫ್ಯಾಮಿಲಿ ಸಪೋರ್ಟಾಗಿ ನಿಂತವ್ರಿ ನೋಡಿ, ಇರೋ ಫುಲ್ ಫ್ಯಾಮಿಲಿ ಮೆಂಬರ್ಸು, ಅವ್ರ ತಾಯಿ, ಅವ್ರ ಅಣ್ಣ, 3 ಜನ ಅಣ್ಣಂದಿದ್ದಾರೆ, ಅವ್ರ ತಾಯಿ ಇದ್ದಾರೆ, ಅವರು ಇವರೆಲ್ಲ ಇದ್ದಾರೆ. ಸರಿ, ಅದು ಮುಗಿಸ್ಕೊಂಡು ನಾವೇನು ಮಾಡಿದ್ರೆ,
ಇದು ನೋಡಿ ನೇಪಾಲದಲ್ಲಿರೋಂಥ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಎಷ್ಟು ಬಡತನ ಅಂದರೆ ನೇಪಾಲದಲ್ಲಿ ತುಂಬ ಕಷ್ಟ, ನಮ್ಮ ಥರ ಅಲ್ಲ, ಭಯಂಕರ ಅಲ್ಲ ಕಷ್ಟ. ಆಮೇಲೆ ನಮಗೂ ಕೂಡ ತುಂಬ ಕಾಸ್ಟ್ ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು ಅಂತ ಬ್ರದರ್ ಏನು ಮಾಡಿದ್ರು ಅಂತಾರೆ, ನಮಗೆ ಗ್ರಾಮದಲ್ಲಿ ಹೋಟ್ಲ್ ಬುಕ್ ಮಾಡಿದ್ದು, ಸಿಟೀಲಿ ಇರಲಿಲ್ಲ, ಸಿಟಿಯಿಂದ ತುಂಬ ಒಂದು 30 kilometers ದೂರದಲ್ಲಿದ್ದು, ಆ ಗ್ರಾಮದಲ್ಲಿ ಹೆಂಗೆ ಅಂತಂದರೆ ಒಬ್ಬೊಬ್ಬರು ಮನೆ ಇದೆ ಅಂದರೆ ಮನೆ ಪಕ್ಕದಲ್ಲಿ ಎಲ್ಲರಿಗೂ ಜಾಗ ಇರ್ತಾರೆ, ಆ ಜಾಗದಲ್ಲಿ ಅವರೇ ವ್ಯವಸಾಯ ಮಾಡಿ ಅವರೇ ತಮ್ಮ ಮನೆಗೆ ಬೇಕಂತ ತರಕಾರಿಗಳೆಲ್ಲ ಅವ್ರು ಏನು ಮಾಡ್ತಾರೆ ಬೆಳ್ಕೊತಾರೆ. ನೋಡಿ ಹೆಂಗಿದೆ ಕ್ಯಾಬೇಜ್, ದೊಡ್ಡ ದೊಡ್ಡ ಸೈಜು. ಆಮೇಲೆ ಅವತ್ತಿನ ದಿನ ಬ್ಯಾಪ್ಟಿಸಮ್ ಮಾಡಿದ್ರಿ, ಸೊ ಯಾರಿಗೂ ಇಲ್ಲ ನಮ್ಮ ಸರ್ವಿಸಲ್ಲಿ, ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಇಲ್ಲ, ಒಂದು 4 ಜನ. ಆಮೇಲೆ ಒಬ್ಬೇ ಒಬ್ಬ ಬ್ರದರು, ಅವ್ರಿಗೆ ಏನು ಮಾಡಿದೆ ಇಮರ್ಷನ್ ಮಾಡಿದೆ. ಇಮರ್ಷನ್ ಮಾಡಿದ್ಮೇಲೆ ಬ್ರದರ್ಗೆ ಆನ್ಲೈನಲ್ಲಿ ಎಷ್ಟೋ ಜನ ಜಾಯ್ನ್ ಆಗಿದ್ದರು, ಸೊ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರಿ. ಸರಿ, ಏನಕ್ಕೆ ಇದನ್ನ ನೀವು ಆನ್ಲೈನಲ್ಲಿ ಮಾಡ್ತೀರಾ, ಕೆಲವು ಜನಕ್ಕೆ ಡೌಟ್ ಇರ್ಬೋದು, ಬ್ರದರ್ ನಿಮ್ಮ ಕೆಲಸನೆಲ್ಲ ತುಂಬ ಹೈಲೈಟ್ ಮಾಡ್ಕೊಳಕ್ಕೆ ಮಾಡ್ತೀರಾ ಅಂತಂದರೆ, ಅದು ಆ ಪ್ರಶ್ನೆ ಅಲ್ಲ. ನೋಡಿ, ಒಬ್ಬ ಸ್ಟ್ರೇಂಜ್ ಲ್ಯಾಂಡಲ್ಲಿ ಎಷ್ಟೋ 1000 kilometers ಒಬ್ಬೇ ಒಬ್ಬ ಹುಡುಗ ಇಷ್ಟು ಎಳೆ ವಯಸ್ಸಲ್ಲಿ ಸತ್ತಿಗೆ ನಿಂತ್ಕೊತಾನೆ ಅಂದರೆ, ನಾವೆಲ್ಲ ಜೊತೆಗಿದ್ದೀರಿ ಅಂತ ಹೇಳೋದು ತುಂಬ ಏನ್ರಿ ಇಂಪಾರ್ಟೆಂಟ್. ನೋಡಿ, ನಾವೆಲ್ಲ ಇಲ್ಲಿರ್ತೀರಿ, ನಮ್ಮ ಕೆಲವೊಂದು ಸರಿ ನಮಗೇನಾಗ್ಬಿಡ್ತದೆ ಅಂದರೆ ಶೋಧನೆಗೆ ಹೆಂಗೆ ಬಿಡ್ತಾನೆ ಅಂದರೆ, ಇವಾಗ ನಾನು ಒಬ್ಬನೇ ಇದ್ದೀನಲ್ಲಪ್ಪ ಯಾಕಪ್ಪ ಈ ಸವಾಸ, ಬಿಟ್ಬಿಟ್ಟು ಎಲ್ಗೋಬಿಡೋಣ ತಿರ್ಗಾ, ಲೋಕಕ್ಕೆ ಹೋಗ್ಬಿಡೋಣ ಅಂತ ಟೆಂಪ್ಟೇಷನ್ಸ್ ಏನಾಗ್ತದೆ ತುಂಬ ಬರ್ತದೆ. ಅಂಥ ಟೈಮಲ್ಲಿ ಅಷ್ಟು ದೂರದಲ್ಲಿ ಇರಬೇಕಾದ್ರೆ ಎಲ್ಲ ಬ್ರದರ್ಸ್ ಎಂಕರೇಜ್ ಮಾಡಬೇಕಾದ್ರೆ ಅವ್ರಿಗೇನಾಗ್ತದೆ ಗೊತ್ತಾ, ಬಲ ಬರ್ತದೆ. ಅವನೇ ಬ್ರದರು ತುಂಬ ವಂಡರ್ಫುಲ್ ಕೆಲಸ ಮಾಡೋರು, ಅದೇನಂತ ನಿಮ್ಗೆ ಹೇಳ್ತೀನಿ. ಅದರಿಂದ ತುಂಬ ಜನ ಎಂಕರೇಜ್ ಮಾಡೋರು, ಎಷ್ಟೋ ಜನ ರೊಮೇನಿಯಾಯಿಂದ ಆಫ್ರಿಕಾಯಿಂದ ಬ್ರದರ್ಸ್ಗಳೆಲ್ಲ ತುಂಬ ಎಂಕರೇಜ್ ಮಾಡಿದ್ರು, ಅದು ಅವ್ರಿಗೆ ತುಂಬ ಹೆಲ್ಪ್ ಆಯಿತು. ಇದಾಮೇಲೆ ವಾಲ್ಯೂಮ್ಸು, ಆಮೇಲೆ ರೀಪ್ರಿಂಟ್ಸ್ ಎಲ್ಲ ಕೊಟ್ಟರೆ ಬ್ರದರ್ ನೋಡಿ ಮಾಡಿದಂಥ ವಂಡರ್ಫುಲ್ ಕೆಲಸ ಏನಂದರೆ ತುಂಬ ಅಪ್ರಿಷಿಯೇಟ್ ಮಾಡೋದು ಏನಂತಂದರೆ, ಇವರು ತನ್ನ ಎಂಟೈರ್ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಅಲ್ಲ, ಅವ್ರ ವಂಗಡನೆ ಅವರೆಲ್ಲರಿಗೂ ವಿಟ್ನೆಸ್ ಮಾಡಿ ಒಂದು 28 ಜನಕ್ಕೆ ಏನು ಮಾಡಿದ್ರು, ಸತ್ಯನ ಹೇಳ್ಕೊಟ್ಟಾರೆ, ಕ್ಲೀನಾಗಿ ಹೇಳ್ಕೊಟ್ಬಿಟ್ಟು ಆ 28 ಜನನು ಆ ಪಾಸ್ಟಿಗೆ ಹೇಳ್ಬಿಟ್ಟು ಇಮ್ಮೆ ನಾವು ಸಭೆಗೆ ಬರಲ್ಲ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಬಿಟ್ಟು ಬರೋ ಲೆವೆಲ್ಗೆ ಏನು ಮಾಡಿದ್ರೆ ಕರ್ಕೊಂಬಂದ್ರೆ. ಅದಕ್ಕೆ ಒಂದಿನ ನಾವು ಫ್ರೀ ಇದ್ರಿ, ಅವಾಗ ಏನು ಮಾಡಿದೆ ಅಂದರೆ ಒಂದು ಪಬ್ಲಿಕ್ ಮೀಟಿಂಗ್ ಏರ್ಪಾಡು ಮಾಡಿದ್ರಿ, ಪ್ಯಾಂಪರ್ಸ್ ಎಲ್ಲ ಪ್ರಿಂಟ್ ಮಾಡಿ ಈ ಪ್ಯಾಂಪರ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಯಾರಾದ್ರೂ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಇದ್ದಾರೋ ಫೇಸ್ಬುಕ್ ಅದ್ರ ಮುಖಾಂತರ ಎಲ್ಲ ಇದು ಮಾಡಿದ್ಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 30 ಜನ ಬಂದರು. ಅದರಲ್ಲಿ 25 ಜನ ಇವ್ರ ಫ್ಯಾಮಿಲಿಯವರೇ, 23 ಜನ ಇವ್ರ ಫ್ಯಾಮಿಲಿಯವರೇ. ಬೆಳಿಗ್ಗೆ 11 ಗಂಟೆಯಿಂದ ಹಿಡ್ದು ಏನ್ರಿ ಸಾಯಂಕಾಲ ಒಂದು 5 ಗಂಟೆವರೆಗೂ ಪಾಠ ತೊಗೊಂಡ್ರಿ, ಯಾರು ಒಬ್ಬರು ಮಿಸ್ ಆಗಿದ್ದಾರೆ, ಪಕ್ಕಾ ಗಂಭೀರತೆಯಿಂದ ಪಕ್ಕಾ ಏನು ಮಾಡಿದ್ರು ಪಾಠ ಕೇಳಿದ್ರು. ಆಮೇಲೆ ಬ್ರದರ್ ಎಷ್ಟು ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿದ್ರು ಅಂದರೆ ವರ್ಡ್ ಟು ವರ್ಡು, ನಾವು ಇಂಗ್ಲೀಷಲ್ಲಿ ಓದೋದು ಹಂಗೆ ಪಕ್ಕ ಏನ್ರಿ ನೇಪಾಲಿ ಲ್ಯಾಂಗ್ವೇಜಲ್ಲಿ ಬ್ಯೂಟಿಫುಲ್ಲಾಗಿ ಮಾಡಿದ್ರು, ಟ್ರಾನ್ಸ್ಲೇಷನ್ ಮಾಡಿದ್ರು. ಇದೆಲ್ಲ ಯೂಟ್ಯೂಬಲ್ಲೆಲ್ಲ ಯೂಟ್ಯೂಬ್ ಲಿಂಕ್ಸ್ ಇದೆ, ನೀವ್ಯಾರು ನೋಡೋಂಗೆ ನೋಡ್ಬೋದು. ಆಮೇಲೆ ಎಂಡ್ ಆಫ್ ದ ಸೆಷನ್ ನಾವೇನು ಮಾಡಿದ್ರೆ ಒಂದು ಕ್ವಶನ್ ಸೆಷನ್ ಥರ ಇಟ್ಕೊಂಡ್ರಿ, ಯಾರಿಗೇನ ಡೌಟ್ಸ್ ಇರೋ ಕೇಳಿ ಅಂತ. ಆವಾಗ ಇವರೆಲ್ಲ ಓಪನ್ ಆಟಾಡೋಗೆ ಡಿಸ್ಕಸ್ ಮಾಡಿ ತಮ್ಮ ಒಂದು ಕ್ವಶನ್ಸ್ ಎಲ್ಲ ಹೇಳ್ಕೊಟ್ರು. ಆಮೇಲೆ ಓದ್ ವಾರದಿಂದ ವೆಡ್ನೆಸ್ಡೇಯಿಂದ ಇವರೆಲ್ಲ ಆನ್ಲೈನಲ್ಲಿ ಏನು ಮಾಡ್ತಿದ್ದಾರೆ ಕ್ಲಾಸಸ್ ಕೇಳ್ತಾರೆ, ವೆಡ್ನೆಸ್ಡೇ ಇಂಗ್ಲೀಷಲ್ಲಿ ಕ್ಲಾಸಸ್ ಕೇಳ್ತಾಯಿದ್ರೆ. ಈ ವಾರ 3 ಲಕ್ಷ ತೊಗೊಂಡ್ರಿ, ಅದಕ್ಕೆ ಕೇಳ್ಬಿಟ್ಟು ಅವ್ರಿಗೆ ಆಶ್ಚರ್ಯ, ಈ ಕ್ಯಾನಪಿ ಗಿನಪಿ ನಾವು ಲೈಫಲ್ಲಿ ಕೇಳಿದ್ವಲ್ಲ, ಇದು ವಿಚಿತ್ರವಾಗಿದೆಯಲ್ಲ. ಆಮೇಲೆ ಮನುಷ್ಯ ಬಂದ್ಬಿಟ್ಟು ವೆಜಿಟೇರಿಯನ್ ಆಗಿದ್ದು, ಪ್ರಾಣಿ ವೆಜಿಟೇರಿಯನ್ ಆಗಿರೋದು, ನೋವಾ ದೋಣಿಯಲ್ಲಿ ಬರೀ 7 ಜೋಡಿ ಮತ್ತು 2 ಜೋಡಿಗೆ ತೊಗೊಂಡಿದ್ದೀವಲ್ಲ, ಅವ್ರ ಲೈಫಲ್ಲಿ ಯಾರು ಹೇಳ್ಕೊಟ್ಟಿಲ್ಲ. ಸೊ ಇವೆಲ್ಲ ತುಂಬ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿದೆ. ಇದೆಲ್ಲ ಆಗಿದ್ಮೇಲೆ ನಾವು ಒಂದಿನ ಫ್ರೀ ಇರಬೇಕಾದ್ರೆ ಬ್ರದರ್ ನಮ್ಗೇನು ಮಾಡಿದ್ರು, ಬನ್ನಿ ಬದಲು ನೇಪಾಲ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋದ್ರು. ಎಲ್ಲೂ ಹೋಗಿಲ್ಲ, ಆದರೆ ಅಲ್ಲಿ ನೋಡಿರೋ ವಿಚಾರಗಳನ್ನ ಕೆಲವು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಆಸೆ ಪಡ್ತೀನಿ. ಇವಾಗ ನಮ್ಮ ಊರಲ್ಲಿರೋಂಥ ಆಟೋ, ಇದು ಅವ್ರ ಊರಲ್ಲಿರೋಂಥ ಆಟೋ. ನಮ್ಮೂರಲ್ಲಿರೋಂಥ BTS ಬಸ್ಸು, ಅವ್ರ ಊರಲ್ಲಿರೋಂಥ BTS ಬಸ್ಸು. ಇದು ನಮ್ಮೂರಲ್ಲಿ ಪ್ರೈವೇಟ್ ಬಸ್ಗಳು ಓಡ್ತಾವೆ ಗೊತ್ತಾ ಏನ್ರಿ, ಆ ಥರ ನೋಡಿ ಅವ್ರ ಊರಲ್ಲಿರೋಂಥ ಪ್ರೈವೇಟ್ ಬಸ್, ಅದು ವೈಟ್ ಕಲರ್ ಇದೆಲ್ಲ. ಆ ಬಸ್ಸದ ಕಾಸ್ಟ್ ಎಷ್ಟಿರ್ಬೋದು ಹೇಳಿ, ಅವ್ರ ರೂಪಾಯಿಯಲ್ಲಿ ಎಷ್ಟಿರ್ಬೋದು? 70 lakhs. ಹಾಂ, ನಾನು ಕೇಳಿದೆ, ನಮ್ಗೆ ಚೆನ್ನಾಗಿತ್ತಲ್ಲ ಎಷ್ಟು ಕೇಳಿ, 70 lakhs ಅಂತಂತಾರೆ ಬ್ರದರು. ನೋಡಿ, ಅವ್ರ ಊರಲ್ಲಿ ಏನ್ರಿ ಟ್ರಾಫಿಕ್ ಪೊಲೀಸು ಎಷ್ಟು ಭಯಂಕರ ಟ್ರಾಫಿಕ್ಕು ಅಂತಂದರೆ, ನೋಡಿ ಇನ್ನೊಂದು ಫೋಟೋ ನೋಡಿ ನೋಡಿ, ಇದು ಎಂಟೈರ್ ಸಿಟಿ ಇರೋದು ಹಿಂಗೆ, ನಮ್ಮನ್ನ ಕರ್ಕೊಂಡೋದ್ರು ಒಂದು ಜಾಗಕ್ಕೆ, ನಾವು ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ರಿ, ಎಲ್ಲೂ ಬೇಡಪ್ಪ ಅಂದ್ಬಿಟ್ಟು. ಅದರ ಅಷ್ಟು ಖರಾಬಾಗಿರತ್ತೆ ಏನ್ರಿ ಟ್ರಾಫಿಕ್, ನಡೆಯೋದಕ್ಕೆ ಆಗಲ್ಲ. ಆಮೇಲೆ ವರ್ಲ್ಡಲ್ಲೇ ಡರ್ಟಿಯೆಸ್ಟ್ ಕಂಟ್ರಿ ಯಾವುದು ಅಂದರೆ ನೇಪಾಲ್ ಅಂತೆ, ಸರ್ಟಿಫೈಡ್ ಆ ಥರ. ಆಮೇಲೆ ಭಯಂಕರ ಎಕ್ಸ್ಪೆನ್ಸಿವ್. ನೋಡಿ, ಇಲ್ಲಿ ಒಂದು ಐಸ್ ಕ್ರೀಮ್ ತಿಂತಾಯಿದ್ರಿ, ಏನಿಲ್ಲ, ಒಂದು ಐಸ್ ಗಡ್ಡೆಯಲ್ಲಿ ಒಂದು ಕಲರ್ ಹಾಕಿ ಕೊಟ್ಕೊಟ್ಟಾರೆ. ಎಷ್ಟಿರ್ಬೋದು ಹೇಳಿ ಐಸ್ ಕ್ರೀಮು, ನಮ್ಮೂರಲ್ಲಿ ಎಷ್ಟಿರ್ಬೋದು?
50 rupees.
ಒಂದು 20 rupees, 30 rupees ಇಷ್ಟೇ ಅದಕ್ಕೆ ಬೆಲೆ. ಆದಮೇಲೆ ಅದು 250 rupees ಅದೊಂದು ಐಸ್ ಕ್ರೀಮು. ತರಕಾರಿಗಳು ಮಾತ್ರ ಬ್ಯೂಟಿಫುಲ್ ಆಗಿದೆ ರೀ, ಸಖತ್ತಾಗಿ ಹೆಲ್ತಿಯಾಗಿ ತುಂಬ ದೊಡ್ಡದೊಡ್ಡದು. ನಾವೇನು ಮಾಡಿದ್ರೆ ಬೀಜ ಎಲ್ಲ ತಂದ್ರಿ ಇಂಡಿಯಾ ಬೆಳ್ಸೋಣ ಅಂತ, ಅವ್ರ ಊರಲ್ಲಿರೋಂಥ ಪ್ರಾವಿಷನ್ ಸ್ಟೋರ್ ನೋಡಿ. ಆಮೇಲೆ ಆ ಊರಲ್ಲಿ ಪ್ರಾವಿಷನ್ ಸ್ಟೋರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಇದನ್ನೆಲ್ಲ ಅಲ್ಲೇ ಸೇಲ್ ಮಾಡ್ತಾರೆ. ಎಲ್ಲ ಲೋಕಲ್ ಪ್ರಾವಿಷನ್ ಸ್ಟೋರ್ಸಲ್ಲಿ ಎವ್ರಿಥಿಂಗ್ ಈಸ್ ಅವೈಲೇಬಲ್, ಸೊ ಫ್ರೀ, ಯಾರು ಏನು ಬೇಕಾದ್ರೂ ಅಲ್ಲೇ ಕುಡಿಬೋದು. ನೋಡಿ, ಅಲ್ಲಿ ಕಾಣಿಸ್ತೀವಿ ನೋಡಿ,
ಇದೇ ಪ್ರಾವಿಷನ್ ಸ್ಟೋರು. ಪ್ರಾವಿಷನ್ ಸ್ಟೋರ್ ಪಕ್ಕದಲ್ಲೇ ಅಲ್ಲೇ ಎಲ್ಲ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಆಮೇಲೆ ಅವ್ರ ಊರಲ್ಲಿ ಏನಂದು ಏನೂ ತಯಾರಿಸಲ್ಲ, ಇನ್ಕ್ಲೂಡಿಂಗ್ ಪೆಟ್ರೋಲ್ ಡೀಸೆಲ್ ಎಲ್ಲ ಎವ್ರಿಥಿಂಗ್ ಎಲ್ಲ ಬರೋದು ಇಂಡಿಯಾದಿಂದಾನೆ. ಎಲ್ಲ ಡಬಲ್ ಡಬಲ್ ರೇಟು. ಪೆಟ್ರೋಲು 157 rupees ಪರ್ ಲೀಟರ್. ಆಮೇಲೆ ನೀವು ಏನೇನು ತಿಂದ್ರಿ ಬದಲು ಹೆಂಗಿತ್ತು ಅಂತಂದರೆ ನೋಡಿ, ಇಲ್ಲ ಐತೆ ಚಾಟ್ ನೋಡಪ್ಪ, ಇಲ್ಲಿ ದೋಸೆ ಇಡ್ಲಿ ಎಲ್ಲ ಹಾಕೊಂಡಲ್ಲ ನೋಡಿ. ಆಲೂ ಪರೋಟ 350 rupees. ಆಮೇಲೆ ಎಲ್ಲ ದೋಸೆ ಇಡ್ಲಿ ಇರಬೇಕಲ್ಲ. ಸಮೋಸ ಒಂದು ಕಮ್ಮಿ ಐತೆ ಇರಿ. ನೆಕ್ಸ್ಟ್ ಇಲ್ಲೈತೆ ನೋಡ್ರಿ, ನೋಡಿ ಅಲ್ಲಿ 600 rupees ದೋಸೆ ನೋಡಿದಿರಾ, 600 rupees ದೋಸೆ. ನಾವೊಂದು ಇಡ್ಲಿ ಆರ್ಡ್ರ್ ಮಾಡಿದ್ರಿ, ಅದಕ್ಕೆ ಎಷ್ಟು ತಗೊಂಡ, ಇಷ್ಟಿಷ್ಟು ಹುಳಿ ಇಡ್ಲಿ. ಎನಿವೇ ಇದು ಭಯಂಕರ ಎಕ್ಸ್ಪೆನ್ಸಿವ್, ಊಟ ಗೀಟ ಅಂತಂದರೆ ಭಯಂಕರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಅದಕ್ಕೆ ನಮಗೆ ಹೋಟ್ಲಲ್ಲಿ ಏನು ಕೊಡ್ತಾರೋ ಅದೇ ತಿನ್ನೋಕ್ಕೆ ಶುರು ಮಾಡಿಬಿಟ್ರಿ. ಯಾಕಪ್ಪ ಸುಮ್ಮನೆ ನಮ್ಮ ಬಡನ್ ಆಗೋದು ಬೇಡ ಅಂತ. ಆಮೇಲೆ ಕೊನೆ ಬ್ರದರು ನಮಗೆಲ್ಲ ಟೋಪಿ ಕೊಡ್ಸಿದ್ರು. ಸೊ ಯಾರು ಟೋಪಿ ಹಾಕೋಕ್ಕೆ ಮುಂಚೆ ನಾವು ಹಾಕೊಂಬಿಟ್ರೆ. ಸೊ ಇದು ನಾವಿದ್ದಂಥ ಹೋಟ್ಲು. ಕೆಲವೊಂದು ಎಕ್ಸ್ಪೀರಿಯನ್ಸಸ್ಗಳು ನೋಡಿ, ಇಮಿಗ್ರೇಷನ್ ಚೆಕಪ್ಪು. ಯಾರು ಏರ್ಪೋರ್ಟ್ಗೆ ಹೋಗಿಲ್ವೋ, ಸಾಮಾನ್ಯವಾಗಿ ಹೋಗಿರ್ತೀರಾ, ಹೋಗ್ದಿರೋರು ಈ ಥರ ಇಮಿಗ್ರೇಷನ್ ಚೆಕಪ್ ಇರ್ತಾರೆ. ಎಷ್ಟು ಎಕ್ಟಿಕ್ ಅಂತಂದರೆ, ನಾವು ಏರ್ಪೋರ್ಟ್ಗೆ 3 hours ಮುಂಚೆ ಹೋಗ್ಬೇಕು ಇಂಟರ್ನ್ಯಾಷನಲ್ ಫ್ಲೈಟ್ ಅಂತಂದರೆ, 3 hoursಲ್ಲಿ 1 minute ಕೂಡ ಕೂತ್ಕೊಂಡಾಗಿ ಬಿಡಲ್ಲ ರೀ, ಕೂತೇ ಇಲ್ಲ. ಓಡಿ 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 ಸಾಕಾಗ್ಬಿಡ್ತಪ್ಪ. ಕೊನೆಗೆ ಹೆಂಗಾಗ್ಬಿಡ್ತು ಅಂದರೆ, ಅಪ್ಪ ನೀನು ಫ್ಲೈಟೇ ಬಿಡಪ್ಪ, ನಿನ್ಸ್ಬಿಡಪ್ಪ, ಹೋಗ್ಬಿಡೋಣ ಅಂತ ಅನಿಸ್ಬಿಡ್ದು. ಅಷ್ಟೊಂದು ಫ್ರಸ್ಟ್ರೇಷನ್ ಆಗೋಯ್ತು ನಮಗಂತೂ. ಇದು ನೇಪಾಲ್ ಏರ್ಪೋರ್ಟು, ಪ್ಲೇನಲ್ಲಿ ಹೇಗಿರ್ತಾರೆ ಅಂದರೆ ಈ ಥರ ಇರ್ತಾರೆ ಅಂತ. ಜಸ್ಟ್ ಸಮ್ ಫೋಟೋಸು. ಏನು ಯಾರೋ ಥಿಂಕ್ ಮಾಡಿಬಿಡಿ ತುಂಬ ಲಕ್ಸುರಿಯಸ್ ಆಗಿರ್ತಾರೆ ಅಂತ. ನಾವು ಹೋಗಿರೋ ಫ್ಲೈಟಲ್ಲಿ ಲಕ್ಸುರಿಯಸ್ ಅಲ್ಲ. ನಮ್ಮ BTS ಬಸ್ಸಲ್ಲಿ ಕೂತ್ರೆ ಹೆಂಗಿರ್ತದೆ, ಲೋಕಲ್ KSRTC ಬಸ್ಸಲ್ಲಿ ಹಂಗೆ ಕಾಲು ಚಾಚ್ಕೊಳಕ್ಕಾಗಲ್ಲ ಎಂಥದಿಲ್ಲ. ಹೆಂಗಾಗೋಯ್ತು ಅಂದರೆ ಫಸ್ಟ್ ಇಳಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ನಮಗೆ. ನೋಡಿ ಫ್ಲೈಟಲ್ಲಿ ಹೆಂಗೆ ಕಾಣಿಸ್ತಾರೆ ಸೀನ್ರಿ. ಸೊ ಕೊನೆಯದಾಗಿ ಇವೆಲ್ಲ ಮುಗಿಸ್ಬಿಟ್ಟು ಬಂದ್ರಿ. ಸೊ ನಿಮ್ಮೆಲ್ಲರ ಪ್ರಾರ್ಥನೆಗಳಿಗೆ ತುಂಬ ಧನ್ಯವಾದಗಳು. ಆಮೇಲೆ ನಿಮ್ಮೆಲ್ಲ ಆಶೀರ್ವಾದಗಳು ಕೂಡ ತುಂಬ ಧನ್ಯವಾದಗಳು. ಇದೇ ಥರ ಇನ್ನೂ ನೀವು ಪ್ರಾರ್ಥನೆ ನೆನೆಸ್ಕೊಳ್ಳಿ. ದೇವ್ರ ಚಿತ್ತ ಇನ್ನೂ ಆತನ ಕೆಲಸ ಇನ್ನೂ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ನೆನೆಸ್ಕೊಳ್ಳಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ರೈತರ ಅವಕಾಶ ಮಾಡಿಕೊಂಡಂಥ ಎಲ್ಲ ಸಹೋದರ ಸಹೋದರಿಗಳಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸನಾಗಿದ್ದೀನಿ. ದೇವರು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸಹೋದರ ಮುಖಾಂತರ ಅನೇಕ ವಿಷಯಗಳನ್ನ ನಮಗೆ ಇವತ್ತು ತಿಳಿಸಿದರು. ಸೊ ಮೊದಲಾಗಿ ನಾನು ನಮ್ಮ ತಂದೆಯ ದೇವರಿಗೆ ಯೇಸು ಮುಖಾಂತರ ನಾನು ವಂದನೆಗಳನ್ನು ಹೇಳುವನಾಗಿದ್ದೇನೆ. ಹಾಗೂ ನಮ್ಮ ಸಭೆ ಪರವಾಗಿ ಕೂಡ ನಮ್ಮ ಸಹೋದರು ಎಷ್ಟೋ ಪ್ರಯತ್ನಗಳನ್ನ ಮಾಡಿ ನಮಗೆ ಸ್ವಲ್ಪ ತುಂಬ ಈಸಿಯಾಗಿ ತುಂಬ ಒಂದು ಕ್ಲಾರಿಟಿಯಾಗಿ ಒಂದು PPT ಎಲ್ಲ ಮಾಡಿಕೊಂಡು ತುಂಬ ಪ್ರಯತ್ನ ಪಟ್ಟು ನಮಗೆ ಹಂಚಿಕೊಂಡಿದ್ದಾರೆ. ಸೊ ನಮ್ಮ ಸಭೆ ಪರವಾಗಿ ಕೂಡ ನಮ್ಮ ಸಹೋದರಿಗೂ ನಾನು ವಂದನೆಗಳನ್ನ ತಿಳಿಸುವನಾಗಿದ್ದೇನೆ. ಹಾಡುವ ಸಂಗೀತಗಳಿಂದ 240th ಸಂಗೀತವನ್ನು ಆಡಿ ದೇವರ ನಾಮಕ್ಕೆ ನಾವು ಸ್ತೋತ್ರವನ್ನು ಹೇಳೋಣ. ಹಿಮ್ ನಂಬರ್ 240.
Yeah. ಶಾಕತ ನೀನೆ ಡಾಲು ಕೇಡ್ಯಾಹು ಯೋದಾಂತೀರ ದೋಳಗೇನ ಕೈಯೋಳೇತಿ ಸಲಹು ರಕ್ಷೆ ಗೈದು ಪ್ರಾಣವಾಣ ಕಾನಾದೇಶ ಸೇರಿಸು ನೀನಗಲ್ಲಿ ನಿತ್ಯದಲ್ಲಿ ಸ್ತೋತ್ರ ಗಾನ ಮಾಡ್ವೇನು.
ಕೆಲವು ಅನೌನ್ಸ್ಮೆಂಟ್ಸ್ಗಳಿವೆ. ಸ್ಕೈಪ್ ಆನ್ಲೈನ್ ಪ್ರೇಯರ್ ಮೀಟಿಂಗ್ ಆಸ್ ಯೂಶುವಲ್ ವಾರಕ್ಕೆ 3 ಸತಿ ನಡೆಯಲಾಗುತ್ತದೆ. ಇದು ಟ್ಯೂಸ್ಡೇ, ಥರ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ. ಸೊ 7:30 ಪ್ರಾರಂಭ ಆಗುತ್ತೆ. ತಾವೆಲ್ಲರದು ಸೇರಿದ ಸಮಯಕ್ಕೆ ಬಂದು ಭಾಗವಹಿಸಿ ದೇವರ ವಾಕ್ಯವನ್ನು ಕೇಳಿ ಆಶೀರ್ವಾದವನ್ನು ಪಡ್ಕೋಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನೆಕ್ಸ್ಟ್ ಸಂಡೇ ಆ್ಯಸ್ ಯೂಶುವಲ್ 6:30 ಇಲ್ಲಿ ಪ್ರೇಯರ್ ಮೀಟಿಂಗ್ ನಡೆಯಲಾಗುತ್ತದೆ. ಸೊ ದಯವಿಟ್ಟು ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕಂತ ನಾವು ಕೇಳಿಕೊಳ್ಳುತ್ತೇವೆ. ಪ್ರೇಯರ್ ಫಾರ್ ದ ಸಿಕ್ ಆ್ಯಂಡ್ ದ ಎಲ್ಡರ್ಲಿ. ಮುಖ್ಯವಾಗಿ ನಮ್ಮ ಹಿರಿಯ ಸಹೋದರಾದ ಬ್ರದರ್ ಡಾಕ್ಟರ್ ಪ್ರಸಾದ್ ಅಂಗ್ಲವರಿಗೆ, ಬ್ರದರ್ ಪೀಟರ್ ಅವರಿಗೆ, ಬ್ರದರ್ ಏಬಲ್ ಅವರಿಗೆ, ಬ್ರದರ್ ಪುಷ್ಪರಾಜ್ ಅವರಿಗೆ, ಬ್ರದರ್ ಪುಟ್ಸುಂದ್ರ ಅವರಿಗೆ, ಬ್ರದರ್ ಜೇಕಬ್ ಪುದುಪಾಳೆ ಅವರಿಗೆ, ಬ್ರದರ್ ರಾಜೇಶ್ವರಂ ತಿರುಪುರ್, ಮತ್ತು ಹಿರಿಯ ಸಹೋದರ ಸಿಸ್ಟರ್ ಕಮಲಮ್ಮ, ಸಿಸ್ಟರ್ ರಮಣಿ, ಸಿಸ್ಟರ್ ಜೋಸ್ಫಿನ್, ಸಿಸ್ಟರ್ ಭೈರಮ್ಮ, ಬ್ರದರ್ ನಾಗರಾಜ್ ಅವರ ಅತ್ತೆಗಾಗಿ, ಸೊ ಇನ್ನೂ ಅನೇಕ ಸಹೋದರ ಸಹೋದರಿಗಾಗಿ ನೀವು ನಿಮ್ಮ ಪ್ರಾರ್ಥನೆ ಸ್ಕೂಪಿಕ್ಕಂತ ಕೇಳಿಕೊಳ್ಳುತ್ತೇನೆ. ಹಾಗೂ ನಮಗೆಲ್ಲ ಆಲ್ರೆಡಿ ನಾವು ವಾಟ್ಸಪ್ಪಲ್ಲಿ ಕಳಿಸಿದ್ದೀವಿ. ನಮ್ಮ ಸಹೋದರದ ವಿಜಯರಾಜ್ ಬ್ರದರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ದಯವಿಟ್ಟು ನೀವು ಅವ್ರಿಗಾಗಿ ಕೂಡ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೋಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಕಡೆಯದಾಗಿ ಈ ಒಂದು ಪ್ರಾರ್ಥನಾ ಕೂಟವನ್ನು ಮುಗಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವ ನಮ್ಮ ಹಿರಿಯ ಸಹೋದರಾದ ಬ್ರದರ್ ಡ್ಯಾನಿಯಲ್ ಉದಯ್ ಕುಮಾರ್ ಅವರು ನಮಗೆ ಪ್ರಾರ್ಥನೆ ನಡೆಸ್ಕೋಬೇಕಂತ ನಾನು ಕೇಳಿಕೊಳ್ಳುತ್ತೇನೆ.
ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹಾಕೃಪೆಯ ನಾಮಕ್ಕೆ ಸ್ತೋತ್ರ. ಘನಮಾನ ಪ್ರಭಾವ ಉಂಟಾಗಲಿ ತಂದೆ. ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ವಾರದ ಮೊದಲನೇ ದಿನವನ್ನು ಕಾಣ ಮಾಡಿ ಸಾಯಂಕಾಲದ ವೇಳೆಯಲ್ಲಿ ಕೆಲವರಾದ ನಮ್ಮನ್ನು ನಿನ್ನ ಕೃಪಾಸನ ಮುಂದೆ ಕಾಣಿಸಿಕೊಂಡು ನಿನ್ನನ್ನು ಹಾಡುಗಳಿಂದಲೂ ಹರಿಸುವಂತೆಯೂ, ವಿಶೇಷವಾಗಿ ಈ ದಿನಗಳಲ್ಲಿ ನಮಗೆ ಬೇಕಾಗುವಂಥ ನಿನ್ನ ಬುದ್ಧಿಪಾಠಗಳನ್ನು, ಎಚ್ಚರಿಕೆಯ ಮಾತುಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಭಯಂಕರವಾದಂಥ ದಿನಗಳಲ್ಲಿ ನಾವು ಜೀವಿಸುವಾಗ, ವಿಶೇಷವಾಗಿ ಕಠಿಣಕರವಾದಂಥ ದಿನಗಳಲ್ಲಿ ನಾವು ಜೀವಿಸುವಾಗ, ಲೋಕವು ಅದರ ಆಡಂಬರಗಳು ಗತಿಸಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ, ಅಂತ್ಯದ ಕಾಲದ ಎಲ್ಲ ರೀತಿಯ ಸೂಚನೆಗಳನ್ನು ನಾವು ಕಾಣುತ್ತಂಥ ಸಂದರ್ಭದಲ್ಲಿ, ತಂದೆಯೇ ನಮ್ಮನ್ನು ಲೋಕದಿಂದ ಬೇರ್ಪಡಿಸಿ ನಿನ್ನ ಕೃಪಾಶ್ರಯದಲ್ಲಿ ನಮ್ಮನ್ನು ಒದಗಿಸಿಟ್ಟು ನಮ್ಮನ್ನು ಕಾಲಾನುಕಾಲಕ್ಕೆ ನಿನ್ನ ವಾಕ್ಯಗಳನ್ನು ನಮಗೆ ದಯಪಾಲಿಸಿಕೊಟ್ಟು ನಮ್ಮನ್ನು ಎಚ್ಚರಿಸಿ ನಾವು ಈಗಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು, ಏನನ್ನು ನಿರೀಕ್ಷಿಸಬೇಕು ಎಂಬುದನ್ನು ನಮಗೆ ತಿಳಿಸಿಪಡಿಸ್ತಾ ಬಂದಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವೂ ಸಹ ತಂದೆ ವಿಶೇಷವಾಗಿ ಯಾವ ರೀತಿಯಲ್ಲಿ ತಂದೆ ಅಂತ್ಯ ಆಗುತ್ತೆ ಎನ್ನುವಂಥ ಒಂದು ವಿಚಾರದ ಬಗ್ಗೆ ನಮ್ಮ ಸಹೋದರ ಮೂಲಕವಾಗಿ ನಮಗೆ ಅನೇಕ ವಿಚಾರಗಳನ್ನು ತಿಳಿಯಪಡಿಸ್ತಿದ್ದೆ. ಅದು ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ನಮ್ಮ ಕಣ್ಣು ಮುದೇನೆ ತಂದೆ ನಡೆಯುತ್ತಿರುವಂಥ ದುಷ್ಟಾಂತಗಳನ್ನು ತೆಗೆದುಕೊಂಡವರಾಗಿ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದನ್ನು ನಾವು ನೋಡುವರಾಗಿದ್ದೇವೆ. ಆದುದರಿಂದ ತಂದೆ, ಲೋಕದಲ್ಲಿ ಇರುವಾಗ ಅದರಲ್ಲಿ ಉಂಟಾಗಿರುವಂಥ ಅನೇಕ ರೀತಿಯ ಒಂದು ಘರ್ಷಣೆಗಳನ್ನು ನಾವು ನೋಡುವರಾಗಿದ್ದೇವೆ. ಲೋಕದಲ್ಲಿ ಐಶ್ವರ್ಯವಂತರು ಐಶ್ವರ್ಯವಂತರಾಗಿಯೇ ಹೋಗುತ್ತಾ ಇದ್ದಾರೆ, ಆದರೆ ಬಡವರು ಬಡವರಾಗಿಯೇ ಇನ್ನೂ ಹೆಚ್ಚಾಗಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಇವರ ಮಧ್ಯದಲ್ಲಿ ಉಂಟಾಗುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ಎದುರು ನೋಡುವರಾಗಿದ್ದೇವೆ. ಈಗಿರುವಂಥ ಸಂದರ್ಭದಲ್ಲಿ ಇವೆಲ್ಲವುಗಳನ್ನು ತಿಳಿದವರಾಗಿ ತಂದೆ ನಾವುಗಳು ಹೆಚ್ಚಾಗಿ ನಮ್ಮ ಒಂದು ಬಿಡುಗಡೆ ಹತ್ರವಾಯಿತು ಎಂಬುದಾಗಿ ನಾವು ತಿಳಿದವರಾಗಿ ನಾವು ಹೆಚ್ಚಾಗಿ ನಮ್ಮ ಚಿತ್ತವನ್ನು ನಮ್ಮ ಯೋಜನೆಗಳನ್ನು ನಾವು ಲೌಕಿಕವಾದ ರೀತಿಯಲ್ಲಿ ನಾವು ಚಿಂತಿಸದೆ ಆತ್ಮೀಯವಾದ ರೀತಿಗಳಲ್ಲಿ ನಾವು ಚಿಂತಿಸ್ತಾ ಮೇಲಿನ ಲೋಕಗಳನ್ನು ತಂದೆ ಮುಂದೆ ಬರುವ ಲೋಕಗಳನ್ನು ನಾವು ಅದನ್ನು ಎದುರು ನೋಡುತ್ತಾ ಹಾರೈಸುತ್ತಾ ನಾವು ಈ ಲೋಕದಲ್ಲಿ ಶಾಂತರಾಗಿ ನಿನ್ನ ಮುಂದೆ ದೋಷವಿಲ್ಲದವರಾಗಿ ನಾವು ಕಾಣಿಸಿಕೊಳ್ಳುವ ಹಾಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡಿ ನಮ್ಮ ನಮ್ಮ ಜೀವಿತವನ್ನು ವಿಶೇಷವಾಗಿ ನಮ್ಮ ಕರೆಗಳನ್ನು ನಾವು ಸಾರ್ಥಕಗೊಳಿಸುವ ಹಾಗೆ ಕೃಪೆ ಮಾಡಬೇಕೆಂಬುದಾಗಿ ಬೇಡುವರಾಗಿದ್ದೇವೆ. ವಾಕ್ಯ ಸಂದೇಶ ನೀಡಿದಂಥ ಸಹೋದರನ ಆಶೀರ್ವದಿಸು, ಅವರ ಒಂದು ಸೇವಾ ಕಾರ್ಯಗಳನ್ನು ಆಶೀರ್ವದಿಸು. ಅವರು ಅನೇಕ ಸ್ಥಳಗಳಲ್ಲಿ ತಂದೆ ನಿನ್ನ ಸೇವೆಯನ್ನು ಮಾಡ್ತಿದ್ದಾರೆ, ಸ್ವಾರ್ಥ ಸೇವೆಗಳನ್ನು ಮಾಡ್ತಿದ್ದಾರೆ, ಸಭೆಯ ಭಕ್ತಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲ ಸೇವಾ ಕಾರ್ಯಗಳನ್ನು ಅವರೆಲ್ಲ ಒಂದು ಶ್ರಮಗಳನ್ನು ತಂದೆ ನೀನೇ ಬಲವನಾಗಿರುವುದರಿಂದ ಅವರನ್ನು ವಿಶೇಷವಾಗಿ ಬಲಪಡಿಸಿ ಅವರಿಗೆ ಬೇಕಾಗುವಂಥ ಎಲ್ಲ ರೀತಿಯ ಕಾಲೋಚಿತ ಸಹಾಯಗಳನ್ನು ದಯಪಾಲಿಸಿಕೊಟ್ಟು ಅವರ ಮುಂದಿಡುವಂಥ ಎಲ್ಲ ರೀತಿಯ ನಿನ್ನ ಸೇವೆಯನ್ನು ಮಾಡುವ ಹಾಗೆ ಕೃಪೆ ಮಾಡಬೇಕೆಂಬುದಾಗಿ ಬೇಡುತ್ತೇವೆ ತಂದೆ. ಇಲ್ಲಿ ನೆರೆದು ಬಂದಿರುವಂಥ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು. ನಮ್ಮ ಮಧ್ಯದಲ್ಲಿ ಅನೇಕರು ಅನಾರೋಗ್ಯದಲ್ಲಿರುವಲ್ಲಿ ಅವರಿಗಾಗಿ ವಿಶೇಷವಾಗಿ ಬೇಡುವರಾಗಿದ್ದೇವೆ. ಹಿರಿಯರಾದಂಥ ಡಾಕ್ಟರ್ ಪ್ರಸಾದ್ ಅಂಕಲ್ ಅವರಿಗಾಗಿ, ಪೀಟರ್ ಸಹೋದರಿಗಾಗಿ, ಏಬೆಲ್ ಸಹೋದರಿಗಾಗಿ, ವಿಜಯರಾಜರವರಿಗಾಗಿ ವಿಶೇಷವಾಗಿ ಬೇಡುವರಾಗಿದ್ದೇವೆ. ಹಿರಿಯರಿಗಾಗಿ ಬೇಡುವರಾಗಿದ್ದೇವೆ. ಇದೇ ರೀತಿಯಾಗಿ ಪ್ರಪಂಚಾದ್ಯಂತ ಇರುವ ಎಲ್ಲ ನಮ್ಮ ಸಹೋದರ ಸಹೋದರನ ಸಭೆಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾದು ಕಾಪಾಡುತ್ತಾ ಬರಬೇಕೆಂಬುದಾಗಿ ಬೇಡುತ್ತಾ, ಯಾವ ರೀತಿಯಲ್ಲಿ ತಂದೆ ನಿನ್ನ ಪರಾಮರಿಕೆ ಇಲ್ಲಿಯವರೆಗೂ ನಮ್ಮನ್ನು ನಡೆಸಿಕೊಂಡು ಬರ್ತೋ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಕಷ್ಟಕರವಾದ ದಿನಗಳಲ್ಲಿ ನಾವು ಹೋಗುವಾಗ ನೀನು ನಮ್ಮೆಲ್ಲರನ್ನ ನಿನ್ನ ಕೃಪಾಶ್ರಯದಲ್ಲಿ ಇಟ್ಟು ಸಂರಕ್ಷಿಸಿ ಕಾದು ಕಾಪಾಡಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಬೇಕೆಂದು ಈ ಪುಟ್ಟ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿ ಬೇಡುವರಾಗಿದ್ದೇವೆ ತಂದೆಯೇ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ನಿನ್ನದ ಆಹಾರವನ್ನು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುತ್ತೇ, ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆ ಸೇರಿಸದೆ ಕೇಟಿನ ತಪ್ಪಿಸು. ಆಮೇನ್. ನನ್ನ ಮನವೇ ಹೋ ನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಹೋ ನನ್ನ ಕೊಂಡಾಡು, ಆತನ ಉಪಕಾರದಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ನೆಮ್ಮದಿ ನಮ್ಮೆಲ್ಲರೊಂದಿಗೂ ಸದಾಕಾಲವೂ ಇರಲಿ. ಆಮೇನ್.